ಹರಿರಚಿಭ್ಯವೈಕವೈಭ್ಯ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಗೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರನಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಃ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಗೀಡೇ ಚೇತೋಪಿ ಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮದ್ಭಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಗುಣಿತ್ರಯ ಮುದಾಹೃತ. ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇವತ್ತಿನಿಂದ 3 ದಿವಸಗಳ ಕಾಲ ಪರಮ ಪೂಜ್ಯರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಗೀತಾ ಮಹಾತ್ಮ್ಯ ಅನ್ನೋ ವಿಚಾರದ ಬಗ್ಗೆ ಪ್ರವಚನ. ಭಗವದ್ಗೀತೆ ಅನ್ನೋದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಅಂತ ಬೇರೆ ದೇಶದವರು ಒಪ್ಪಿರತಕ್ಕಂಥ ಗ್ರಂಥ ಇದು. ವಿಧರ್ಮೀಯರು ವಿದೇಶದವರು ಸಹ ಭಗವದ್ಗೀತೆ ಅಂದರೆ ಅತ್ಯುನ್ನತವಾದ ಕೃತಿ ಅನ್ನೋದನ್ನು ವಿಚಾರವಂತರೆಲ್ಲ ಒಪ್ಪಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಅಂಥ ಭಗವದ್ಗೀತೆಯ ಮಹಿಮೆ ಅಗಾಧವಾದದ್ದು. ಸ್ವತಃ ಶ್ರೀಮದ್ ಆಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು ಗೀತಾಭಾಷ್ಯ ಗೀತಾ ತಾತ್ಪರ್ಯ ಅನ್ನೋ 2 ಗ್ರಂಥಗಳನ್ನು ಭಗವದ್ಗೀತೆಯ ಮೇಲೆ ಬರೆದಿದ್ದರು. ಸಾಕ್ಷಾತ್ ಶ್ರೀ ಜಯತೀರ್ಥರು ಅವೆರಡರ ಮೇಲೆ ಕ್ರಮವಾಗಿ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾ ಅಂತಕ್ಕಂಥ ಟೀಕೆಗಳನ್ನು ಬರೆದಿದ್ದರು. ಇನ್ನು ರಘುತ್ತಮ ಸ್ವಾಮಿಗಳು ಮೊದಲಾದ ಅನೇಕ ಜ್ಞಾನಿಗಳು ಟಿಪ್ಪಣಿಗಳನ್ನು ಬರೆದಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವ ಎರಡರ ಮೇಲೂ ಭಾವದೀಪ ಅಂತಕ್ಕಂಥ ಟಿಪ್ಪಣಿಗಳನ್ನು ಬರೆದಿದ್ದಲ್ದೇನೆ ಗೀತಾವಿವೃತ್ತಿ ಅಂತಕ್ಕಂಥ ಅಮೋಘವಾದ ಕೃತಿಯನ್ನು ಬರೆದಿದ್ದರು. ಗೀತಾವಿವೃತ್ತಿ ಗೀತಾರ್ಥ ಸಂಗ್ರಹ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಭಗವದ್ಗೀತೆಯ ಅರ್ಥವನ್ನೆಲ್ಲ ತಿಳಿಸ್ತಾರೆ. ಅಂಥ ಭಗವದ್ಗೀತೆಯ ಅರ್ಥ ತಿಳಿಯೋದೊಂದರು ಒಂದೇ, ಸಕಲ ಶಾಸ್ತ್ರಾರ್ಥ ತಿಳಿಯೋದು ಒಂದೇ ಅಂತ ಹೇಳಿದ್ದಾರೆ. ಭಗವದ್ಗೀತೆ ಬರೀ 700 ಶ್ಲೋಕಗಳ ಬಹಳ ಸಿಕ್ಕ ಗ್ರಂಥ, ಆದರೆ ಅದರಲ್ಲಿ 7 ಮಹಾಶಾಸ್ತ್ರಗಳ ಸಾರವೆಲ್ಲ ತುಂಬಿದೆ. ಜಗತ್ತಿನ ಪ್ರತಿಯೊಬ್ಬ ಸುಜೀವಿಯೂ ಕೂಡ ಮೋಕ್ಷ ಸಂಪಾದನೆಗೆ ಯಾವ ರೀತಿ ಬದುಕಬೇಕು, ಎಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ಭಗವದ್ಗೀತೆ ನಮಗೆ ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಸರಳವಾಗಿ ತಿಳಿಸ್ಕೊಡ್ತಕ್ಕಂಥ ಕೃತಿಯದು. ಅಂಥ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ದವ್ರದ್ದು ಒಂದು ರೀತಿ, ಇನ್ನು ಅದರ ಓದಲೇ ಪ್ರವೃತ್ತಿ ಬರಬೇಕಲ್ಲ, ಅದಕ್ಕೆ ಫಲಗಳನ್ನು ಹೇಳ್ತಾರೆ. ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಶ್ರವಣಾದಿಗಳಿಗೆ ಎಷ್ಟು ಮಹತ್ತರವಾದ ಫಲ ಇದೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದೊಂದು ಅಧ್ಯಾಯಕ್ಕೊಂದೊಂದು ಕಥೆಯಂತೆ ಹೇಳ್ತಾ 18 ಅಧ್ಯಾಯಗಳ ಮಹಿಮೆಯನ್ನು ಹೇಳ್ತಾರೆ. ಇಲ್ಲಿ 3 ದಿವಸದ ಪ್ರವಚನದಲ್ಲಿ 7ನೇ ಅಧ್ಯಾಯದಿಂದ ಹಿಡಿದು 8, 9 ಮುಂದೆ ಎಷ್ಟಾಗುತ್ತೋ ಅಷ್ಟು ಅಧ್ಯಾಯಗಳನ್ನು 3 ದಿವಸಗಳಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡೋಣ. ಅದನ್ನು ಕೇಳಿದರೆ ಭಗವದ್ಗೀತೆ ಓದಲೇಬೇಕು ಕೇಳಲೇಬೇಕು ಅಂತಕ್ಕಂಥ ಭಾವನೆ ಅತ್ಯಂತ ಖಚಿತವಾಗಿ ಬರುತ್ತೆ. ಮೊದಲ ಅಧ್ಯಾಯದಲ್ಲಿ ಆರಂಭದಲ್ಲಿ ಒಂದು ಮಾತು ಹೇಳುತ್ತಾರೆ, ಭಗವಂತ ಭಗವದ್ಗೀತೆಯ ಬಗ್ಗೆ ಎಷ್ಟು ಖುಷಿಪಟ್ಟ ತಾನೆ. ಪರಮಾತ್ಮ ನಿತ್ಯಪೂರ್ಣ ಸದಾನಂದ, ಆದರೆ ಲೋಕಕ್ಕೆ ತಿಳಿಸೋದಕ್ಕೋಸ್ಕರ ಒಂದ್ಸರ್ತಿ ಬಹಳ ಆನಂದದಿಂದ ಏನೋ ಒಂದು ರೀತಿ ಮೈಮರ್ಥ ಮಾಡಿದ್ದಾನೆ. ಆಗ ಮಹಾಲಕ್ಷ್ಮೀ ದೇವಿ ಕೇಳಿದರೆ, ಸ್ವಾಮಿ ಏನಿದು ಆಶ್ಚರ್ಯ, ನೀವು ನಿತ್ಯ ಆನಂದಪೂರ್ಣರು, ವಿಶೇಷ ಆನಂದವನ್ನು ತೋರಿಸ್ತಾ ಇದ್ದೀರಲ್ಲ ಯಾತಕ್ಕೆ ಅಂತ ಕೇಳಿದಾಗ ಪರಮಾತ್ಮ ಹೇಳಿದನಂತೆ, ಮಹಾಲಕ್ಷ್ಮಿ ನಾನೊಂದು ಗ್ರಂಥ ಬರೆದಿದ್ದೇನೆ ಭಗವದ್ಗೀತೆ ಅಂತ ಹೇಳಿ, ಅದೆಷ್ಟು ಚೆನ್ನಾಗಿದೆ ಅಂತ ನೆನೆಸ್ಕೊಂಡು ಆನಂದ ಪಡ್ತಿದ್ದೀನಿ ಅಂತ ಪರಮಾತ್ಮ ಹೇಳಿದರು. ಪರಮಾತ್ಮ ಸ್ವತಃ ತನ್ನ ಗ್ರಂಥವಂತೂ ಆನಂದ, ತಾವದೇ ಫೋಟೋ ತೆಗೆಸ್ಕೊಂಡಿರ್ತಾನೋ ಆನಂದ ಪಡ್ತಾರಲ್ಲ, ಮದುವೆ ಫೋಟೋನೋ ಯಾವುದೋ ಫೋಟೋನೋ ನೋಡಿಬಿಟ್ಟು ಅದ ರ್ಯಾಂಕ್ ಸರ್ಟಿಫಿಕೇಟ್ ನೋಡಿಕೊಂಡು ಆನಂದ ಪಡೋ ಹಾಗೆ ಪರಮಾತ್ಮ ತನ್ನ ಕೃತಿಯನ್ನು ನೋಡಿ ಆನಂದ ಪಟ್ಟನು. ಪರಮಾತ್ಮನಿಗೆ ಅದರಿಂದ ಆನಂದ ಆಗಬೇಕಾಗಿಲ್ಲ, ನಮಗೆ ತೋರಿಸಿಕೊಡ್ತಾನೆ ಎಷ್ಟು ಆನಂದ ಕೊಡ್ತಕ್ಕಂಥ ಗ್ರಂಥ ಭಗವದ್ಗೀತೆ ಅಂತ ತೋರಿಸಿಕೊಡ್ತಾನೆ. ಮಹಾಲಕ್ಷ್ಮಿ ಹೇಳ್ತಾನೆ, ನೋಡು ಮಹಾಲಕ್ಷ್ಮಿ ಭಗವದ್ಗೀತೆ ಹೇಗಿದೆ ಅಂದರೆ, ಒಂದೇ ಮಾತಿನಲ್ಲಿ ಹೇಳೋದಾದರೆ ನನ್ನ ರೂಪ ಇದ್ದಾಗಿದೆ ಅಂತ ಹೇಳಿದ್ದಾರೆ. ನನ್ನ ಪ್ರತಿ ರೂಪ ಇದ್ದಾಗಿದೆ. ಭಗವದ್ಗೀತೆಗೂ ರೂಪಕ್ಕೂ ಏನು ಸಂಬಂಧ ಅಂದರೆ ಅಲ್ಲಿ ಹೇಳ್ತಾರೆ, ಮೊದಲ ಭಗವದ್ಗೀತೆಯ ಮೊದಲ 5 ಅಧ್ಯಾಯಗಳು ಪರಮಾತ್ಮನ 5 ಮುಖಗಳು, ಮುಂದಿನ 10 ಅಧ್ಯಾಯಗಳು ಪರಮಾತ್ಮನ 10 ಕೈಗಳು, ಒಂದು ಮುಖಕ್ಕೆ 2 ಕೈ, 5 + 10 15 ಆಯಿತು. 16ನೇ ಅಧ್ಯಾಯ ಪರಮಾತ್ಮನ ಉದರ, 17, 18 ಪರಮಾತ್ಮನ ಪಾದಗಳು. ಹೀಗೆ ಪರಮಾತ್ಮ ಪಂಚಮುಖದ ನನ್ನ ರೂಪವನ್ನು ಪ್ರತಿನಿಧಿಸ್ತಕ್ಕಂಥ ಕೃತಿ ಭಗವದ್ಗೀತೆ. ಅಷ್ಟು ಚೆನ್ನಾಗಿದೆ ಎಂದು ಭಗವಂತ ಹೇಳಿದಾಗ ಮಹಾಲಕ್ಷ್ಮಿ ಕೇಳ್ತಾರೆ, ಹಾಗಿದ್ದರೆ ಅದರ ಮಹಿಮೆ ಏನು, ನಾನು ಕೇಳಬೇಕಲ್ಲ ಅಂತ ತಿಳಿಸಿದ್ರೆ. ಅವರು ಸರ್ವಜ್ಞರು, ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಬಿಗೆ ಹರುಷದಿ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಮಹಾಲಕ್ಷ್ಮಿಗೆ ಈ ವಿಷಯದಲ್ಲಿ ಗೊತ್ತಿಲ್ಲದ್ದೇ ಇಲ್ಲ, ಅಷ್ಟು ಮಹಾನುಭಾವರು. ಲೋಕಕ್ಕೆ ತಿಳಿಸಬೇಕು ಅಂತ ಏನು ಮಹಿಮೆ ಹೇಳು ಅಂತ ಕೇಳಿದಾಗ ಒಂದೊಂದೇ ಅಧ್ಯಾಯಕ್ಕೆ ಮಹತ್ವ ಹೇಳುತ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ವದ್ಯಾಯಕ್ಕೆ ಮಹತ್ವವನ್ನು ಹೇಳೋದಕ್ಕೆ ಹೊರಟು, ಸುಶರ್ಮ ಅನ್ನೋ ಬ್ರಾಹ್ಮಣ ಹೇಗೆ ಎತ್ತಿನ ಜನ್ಮವನ್ನು ಹೊಂದಿದವನು, ಭಗವದ್ಗೀತೆಯ ಒಂದು ವಿಶೇಷವಾದ ಮೊದಲ ಅಧ್ಯಾಯದ ಸಂಪರ್ಕದಿಂದಾಗಿ ಸದ್ಗತಿ ಹೋದ ಅಂತ ಹೇಳಿದ್ದಾರೆ. 2ನೇ ಅಧ್ಯಾಯದಲ್ಲಿ ಒಬ್ಬ ದೇವಶರ್ಮ ಅಂತಕ್ಕಂಥ ಬ್ರಾಹ್ಮಣ ಎಲ್ಲ ವಿಧವಾದ ಸದಾಚಾರ ಹೊಂದಿದ್ರೂ ಕೂಡ ಅವನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಸಂತೃಪ್ತಿ ಇರೋದಿಲ್ಲ, ಏನು ಮಾಡಿದರೆ ಹೋಗುತ್ತೆ ಅಂತ ಕೇಳಿದಾಗ ಅವನಿಗೆ ಉತ್ತರ ಸಿಗುತ್ತೆ, ಭಗವದ್ಗೀತೆ 2ನೇ ಅಧ್ಯಾಯವನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ. ಕಾರಣ ಏನು ಅಂದರೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಯಾತಕ್ಕಿಲ್ಲ ಗೊತ್ತೇನೋ, 100 ಆಸೆಗಳು, ಆಸೆ ಇದ್ದಲ್ಲೇ ನೆಮ್ಮದಿ ಇರೋದಿಲ್ಲ ಅಂತ ಹೇಳಿದ. ಆಸೆನೇ ಮುಂದೆ ಟೆನ್ಷನ್ನ ಕನ್ವರ್ಟ್ ಆಗುತ್ತೆ, ಮೊದಲು ಆಸೆ ಆಮೇಲೆ ಟೆನ್ಷನ್ನು ಆಮೇಲೆ BP GPಯಾಗಿ ಮನುಷ್ಯ ಹೋಗಿಬಿಡ್ತಾರೆ. ಆದ್ದರಿಂದ ಆಸೆಯನ್ನು ಬಿಡಬೇಕು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚರ, ಭಗವದ್ಗೀತೆಯ ದೊಡ್ಡ ಸಂದೇಶ 2ನೇ ಅಧ್ಯಾಯದ್ದು. ಎಲ್ಲ ಕರ್ಮಗಳನ್ನು ತಪ್ಪದೇ ಮಾಡಬೇಕು, ವಿಹಿತ ಕರ್ಮಗಳನ್ನು ಫಲಾಪೇಕ್ಷೆ ಮಾಡಬಾರ್ದು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು, ಆವಾಗ ಮನುಷ್ಯ ನಿಶ್ಚಿಂತಿಯಾಗಿರ್ತಾನೆ ಎಂಬುದನ್ನು ಹೇಳಿದರು. 3ನೇ ಅಧ್ಯಾಯಕ್ಕೆ ಜಡ ಅಂತಕ್ಕಂಥ ಬ್ರಾಹ್ಮಣ ಮಾಡಬಾರದನ್ನು ಮಾಡಿ ಕೊಲೆಯಾಗಿ ಹೋಗಿಬಿಡ್ತಾನೆ. ಅವನ ಮಗ ಮೇಧಾವಿ ಅಂತಕ್ಕಂಥವನು ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ಅವನ ತಂದೆ ಸತ್ತ ಜಾಗದಲ್ಲಿ ಜಪ ಮಾಡಿ ಕೃಷ್ಣಾರ್ಪಣ ಅಂದಿದ್ದಕ್ಕೆ ಅವನಿಗೆ ಪಿಶಾಚ ಜನ್ಮ ಬಂದಿತ್ತಂತೆ ತಂದೆಗೆ, ಅವನು ಸದ್ಗತಿಗೆ ಹೋಗಿಬಿಡ್ತಾನೆ. ಅಂದರೆ ಪಿಶಾಚ ಜನ್ಮದಿಂದ ಬಿಡುಗಡೆಯಾಗುತ್ತೆ ಭಗವದ್ಗೀತೆಯನ್ನು ಕೇಳಿದರೆ, ಎತ್ತಿನ ಜನ್ಮದಿಂದ ಬಿಡುಗಡೆ ಕಂಡ ಅಲ್ಲಿ ಇವನಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಒಂದೊಂದು ಕಥೆಗಳು ಕೂಡ ಅನೇಕ ರೀತಿಯಲ್ಲಿ ನಮಗೆ ಹೇಗೆ ಉಪಯೋಗ ಮಾಡುತ್ತೆ ಎಂಬುದನ್ನು ತಿಳಿಸ್ತಾರೆ. 4ನೇ ಅಧ್ಯಾಯದಲ್ಲಿ ಭರತ ಅಂತಕ್ಕಂಥ ಒಬ್ಬ ಮುನಿ 4ನೇ ಅಧ್ಯಾಯ ಭಗವದ್ಗೀತೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ದ. ಒಂದು ಸಲ ಯಾವುದೋ ಬೋರೆ ಮರಗಳಿಗೆ ಅವನು ಸ್ಪರ್ಶವಾಗಿದ್ದಕ್ಕೆ ಅಪ್ಸರಿಯವರ ಶಾಪದಿಂದ ಬೋರೆ ಮರ ಹುಟ್ಟಿದ್ರೆ ಶಾಪ ಬಿಡುಗಡೆ ಆಗಿಬಿಡುತ್ತೆ ತಕ್ಷಣ. ಅಂದರೆ ಭಗವದ್ಗೀತೆ ನಾವು ಓದೋದಲ್ಲ, ಓದೋರು ಅವನು ಮುಟ್ಟಿದ್ರೆ ಸಾಕು ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ. ಓದಿದವರು ಮುಟ್ಟಿದ್ರೆ ಸಾಕು, ಅಷ್ಟು ಶಕ್ತಿ ಅದಕ್ಕಿದೆ. ಮತ್ತು ಕರೆಂಟ್ ಮುಟ್ಟಿದ್ರೆ ಶಾಕ್ ಕೊಡೋದು ಹೇಗಾಗುತ್ತಲ್ಲ, ಆತ ಎಲ್ಲೇ ಕರೆಂಟ್ ಇದ್ರೂ ಮುಟ್ಟಿದ್ರೆ ಹೇಗೆ ಶಾಕ್ ಹೊಡೆಯುತ್ತೋ, ಭಗವದ್ಗೀತೆ ಓದಿದವರು ನಮ್ಮನ್ನು ಸ್ಪರ್ಶ ಮಾಡಿದ್ರು ಸದ್ಗತಿಗೆ ಹೋಗಿಬಿಡ್ತೇವೆ. 5ನೇ ಅಧ್ಯಾಯದಲ್ಲಿ ಮತ್ತೊಬ್ಬ ಪಿಂಗಲ ಅಂತಕ್ಕಂಥ ಬ್ರಾಹ್ಮಣ, ಅವನು ಸಹ ಅಷ್ಟೇ ಮಾಡಬಾರ್ದನ್ನು ಮಾಡಿ ಸತ್ತೋಗಿರ್ತಾನೆ. ಕೊನೆಗೆ ಅವನೊಬ್ಬ ಬ್ರಾಹ್ಮಣ, ಭಗವದ್ಗೀತೆ 5ನೇ ಅಧ್ಯಾಯ ತಪ್ಪದೇ ಪಾರಾಯಣ ಮಾಡ್ತಿದ್ದ ಬ್ರಾಹ್ಮಣ ಇರ್ತಾನೆ, ಅವನು ಸತ್ತೋಗಿ ಅವನ ಅಸ್ಥಿ ಪಂಜರ ಅದರಲ್ಲಿ ತಲೆಬುರುಡೆ ಅದರಲ್ಲಿ ನೀರಿರುತ್ತೆ, ಆ ನೀರಲ್ಲಿ ಅವನು ಬಿದ್ದಿದ್ದಕ್ಕೆ ಅವನ ಜನ್ಮ ಸಾರ್ಥಕ ಸದ್ಗತಿ ಹೋಗಿಬಿಟ್ಟ. ಅಂದರೆ ಭಗವದ್ಗೀತೆ ಓದಿದವನ ತಲೆಬುರುಡಿಯಲ್ಲಿದ್ದ ನೀರಿನಲ್ಲಿ ಇವನು ಬಿದ್ದಿದ್ದು ಸದ್ಗತಿ ಆಗೋದಾದರೆ ಭಗವದ್ಗೀತೆಯ ಶಕ್ತಿ ಎಷ್ಟು ಜಾಸ್ತಿ ಇದೆ ನೋಡಿ ಅಂತ ಹೇಳ್ತಾರೆ. 6ನೇ ಅಧ್ಯಾಯದಲ್ಲಿ ಒಬ್ಬ ಜಾನಶ್ರುತಿ ಅಂತ ಒಬ್ಬ ರಾಜ ಚಕ್ರವರ್ತಿಯವರು, ಅವನು ಅಷ್ಟು ಸಂಭ್ರಮದಿಂದ ಒಳ್ಳೆ ಅಪರೋಕ್ಷ ಜ್ಞಾನಿ ಅವನು. ಆಗ ಹಂಸಗಳು ಹೇಳಿದವಂತೆ, ಒಬ್ಬ ರೈಕ್ವ ಅಂತ ಇದ್ದಾನೆ, ಅವ್ರ ಮುಂದೆ ಏನೂ ಅಲ್ಲ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗುತ್ತೆ. ಚಕ್ರವರ್ತಿ ಬ್ರಹ್ಮಜ್ಞಾನಿ, ರೈಕ್ವರ ಮುಂದೆ ಏನೂ ಅಲ್ಲ ಅಂತ, ಏನು ಆಶ್ಚರ್ಯ. ಯಾರು ರೈಕ್ವ ಅಂತ ನೋಡಿದ್ರೆ ಒಬ್ಬ ಅವಧೂತ ಅಷ್ಟೇ, ಏನೂ ಇಲ್ಲ ಆತನಿಗೆ. ಆತನಿಗೆ ಅಷ್ಟು ಆನಂದ, ಇವರು ಚಕ್ರವರ್ತಿಯಾಗಿರೋ ಆನಂದ ಏನಿದೆ ಅದಕ್ಕಿಂತ ಜಾಸ್ತಿ ಆನಂದ ಅವನಿಗಿತ್ತ. ಕೇಳ್ತಾನೆ, ಸ್ವಾಮಿ ನನಗೆ ಆತಕ್ಕಂಥ ಆನಂದ ಇಲ್ಲ, ನಿಮಗೆ ಆತಕ್ಕಂಥ ಆನಂದ ಇದೆ ಅಂತ ಕೇಳಿದ್ರೆ ಅಂತ ಹೇಳ್ತಾನೆ, ಎಲ್ಲ ತಿಳ್ಕೊಂಡಿದ್ದೆ, ಆದರೆ ಭಗವದ್ಗೀತೆ 6ನೇ ಅಧ್ಯಾಯ ತಿಳ್ಕೊಂಡಿದ್ದೇನೆ, ಅದಕ್ಕೆ ನೀನು ಬಿರಿಸಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಕೆಲವು ಕೋರ್ಸ್ಗಳನ್ನ ಓದಿದಾಗ ವಿಶೇಷ ಮೆರಿಟ್ ಬರುತ್ತಲ್ಲ ಆ ಥರ. ಭಗವದ್ಗೀತೆ 6ನೇ ಅಧ್ಯಾಯ ಓದಿದ್ದಕ್ಕೆ ಒಬ್ಬ ಚಕ್ರವರ್ತಿಗಿಂತ ಮೇಲೆ ಹೋಗಿಬಿಟ್ಟವನು, ಅಷ್ಟು ಸಿದ್ಧಿ ಬಂತು ಅಂತ ಹೇಳ್ತಾರೆ. ಇದಿಷ್ಟು ಮೊದಲ 6 ಅಧ್ಯಾಯಗಳ ಕಥೆ, ಅದಕ್ಕೆ ಮೊದಲ ಷಟ್ ಕಾಂತ ಕರೀತಾರೆ. ಭಗವದ್ಗೀತೆ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳ ಒಂದು ಗುಂಪು ಮಾಡಿದಾಗ 3 ಗುಂಪು ಆಗುತ್ತೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ. ಮೊದಲನೇ ಷಟ್ಕ ಅಲ್ಲಿಗೆ ಮುಗಿದಿತ್ತು. ಇನ್ನು 7ನೇ ಅಧ್ಯಾಯದಿಂದ ದ್ವಿತೀಯ ಷಟ್ಕ ಪ್ರಾರಂಭ. ಅದರಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥ ಅಧ್ಯಾಯಗಳು. ಅದಕ್ಕೊಂದು ಕಥೆ ಹೇಳ್ತಾರೆ 7ನೇ ಅಧ್ಯಾಯಕ್ಕೆ. ಪಾಟಲಿಪುತ್ರ ಅಂತ ದೇಶ, ಆ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಶಂಕುಕರ್ಣ ಅಂತ ಅವನ ಹೆಸರು. ಶಂಕುಕರ್ಣ ಹೆಸರಿಗೆ ಬ್ರಾಹ್ಮಣ, ತುಂಬ ದುರಾಚಾರಿಯಾಗಿದ್ದ ಬ್ರಾಹ್ಮಣ, ಭಯಂಕರ ದುರಾಚಾರಕ್ಕೊಳಗಾಗಿದ್ದ. ಇವರು ಎಷ್ಟೋ ದಿನ ಅಂತವ್ರು ಸಿಗ್ತಾರೆ, ಹೆಸರಿಗೆ ಬ್ರಾಹ್ಮಣ ಅಂಬೋರು ಬೇಕಾಶನ ಸಿಗ್ತಾರೆ. ಬ್ರಹ್ಮಬಂಧು ಅಂತಲೇ ಕರೆಯೋದು ಅವರನ್ನು. ಸಂಧ್ಯಾವನ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಸ್ನಾನ ಕೂಡ ಇಲ್ಲ. ಹಿಂದೆ ಸ್ನಾನ ಮಾಡ್ತಾರೆ, ಅದು ಬಿಟ್ಟು ಹೋಗ್ಬಿಟ್ಟಿದ್ರೆ ಈಗಾಗಲೇ. ಹಿಂದೆ ನೆಲ್ಮೆಕ್ಕೂ ಊಟ ಮಾಡ್ತಿದ್ರೆ ಅದು ತಪ್ಪಿ ಹೋಯ್ತು, ಮನೆಯಲ್ಲಿ ಊಟನೇ ತಪ್ಪಿ ಹೋಯ್ತು. ಅಷ್ಟರ ಮಟ್ಟಿಗೆ ಬ್ರಾಹ್ಮಣಾಭಾಸರಾಗಿರ್ತಕ್ಕಂಥ ಕಲ ಅವನು ಆಗಿದ್ದ. ಶಂಕುಕರ್ಣ ಆಗಿದ್ದ, ಭಯಂಕರ ದುಡ್ಡಿನ ಆಸೆ ಅವನಿಗೆ. ಸಂಪಾದನೆ ಮಾಡಿ 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 ರಾಶಿ ರಾಶಿ ಕೂಡಿಟ್ಟಂತೆ, ಹಣವನ್ನು ರಾಶಿ ರಾಶಿ ಕೂಡಿಡ್ತಾನೆ. ಅವನಿಗೆ ಮದುವೆ ಹುಚ್ಚು ಬೇರೆ, ಜೊತೆಗೆ ಮತ್ತೊಂದು ಮದುವೆ ಮಾಡ್ತಾನೆ ಇದ್ದ. ಒಂದಾಯ್ತು, ಎರಡಾಯಿತು, ಪೇಪರಲ್ಲಿ ಬಂತು, ಬರ್ತಾ ಇರುತ್ತೆ ಹಾಗಾಗಿ 3ನೇ ಮದುವೆ 4ನೇ ಮದುವೆ ಅಂತೇಳಿ 3 ಮದುವೆಯಾಗಿ 4ನೇ ಮದುವೆಗೂ ತಯಾರಾದ. ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ಇಷ್ಟಾದರೂ ಹಣ ಒಂದು ಒಂದಕ್ಕೊಂದು ಲಿಂಕ್ ಅವೆಲ್ಲ ಕೂಡ, ಕುಡಿಯೋದು, ಹಣ ಸಂಪಾದನೆ ಮಾಡೋದು, ಜೊತೆಗೆ ಈ ರೀತಿ ಕಂಡ ಕಂಡ ಸ್ತ್ರೀಯರ ಸಹವಾಸ, ಜೊತೆಗೆ ಮದುವೆ ಆಗೋ ಹುಚ್ಚು. ಕೊನೆಗೆ 4ನೇ ಮದುವೆಗೆ ಅಂತ ಹೊರಟಿದ್ದ. ಹೊರಟಾಗ ಕತ್ತಲು ಕತ್ತಲು, ಭಯ, ಮದುವೆನೇ ಮರದಿಸಿ ಬೆಳಗಾದರೆ ಮದುವೆ ಅಂತ ಹೇಳಿ ಭಾರಿ ಶ್ರಮಪಟ್ಟು ಹೊರಟ. ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಉಳ್ಕೊಳ್ಬೇಕು ಪ್ರಸಂಗ ಬಂತು. ಹಾಗೆ ತಡೆದಿಂದ ಬಿಟ್ಕೊಂಡು ಹಾಗೆ ಬರ್ಕೊಂಡಿದ್ದ. ಹಾವು ಬಂತು, ಕಚ್ಚಿತು ಒಂದು ಹಾವು, ಅಲ್ಲೇ ಸತ್ತು. ಹಾವು ಕಚ್ಚಿ ಕೊನೆಗೂ ಸತ್ತ. ಕೊನೆಗೆ ಅವನ ಹಣ ಇತ್ತು, ಎಲ್ಲ ಯಾವುದೋ ಅವನ್ನು ಕಾಪಾಡಲಿಲ್ಲ. ಹಾವಿನ ರೂಪದಲ್ಲಿ ಅವನ ಸಾವು ಬಂತು, ಸತ್ತೋದ. ಅಲ್ಲಿ ಕಥೆ ಮುಗಿಲಿಲ್ಲ. ನಾವೆಲ್ಲ ಸತ್ತವರು ನೋಡ್ತೇವೆ, ಸತ್ತರು ಸುಮ್ಮನೆ ಬಿಡ್ತೇವೆ ಅಷ್ಟೇನೆ. ಆದರೆ ಭಗವದ್ಗೀತೆ ಹೇಳುತ್ತೆ, ಜೀವ ಸಾಯೋದಿಲ್ಲ, ದೇಹ ಸಾಯುತ್ತಂತೆ. ದೇಹಕ್ಕೆ ಸಾವೇ ಹೊರತು ಜೀವಕ್ಕೆ ಸಾವಿಲ್ಲ. ಅವನು ಮುಂದೇನಾಯಿತು ಅಂತ ಹೇಳುತ್ತೆ. ಇಂತ ಕಥೆಗಳಿಗೆ ಕೇಳಿದಾಗ ಆಫ್ಟರ್ ಡೆತ್ ಏನಂತ ಗೊತ್ತಾಗುತ್ತೆ. ಆಫ್ಟರ್ ಡೆತ್ ಸೈನ್ಸ್ ಹೇಳೋದಕ್ಕೆ ಬರೋದಿಲ್ಲ. ಆಫ್ಟರ್ ಡೆತ್ ಸೈನ್ಸ್ ಪೋಸ್ಟ್ಮಾರ್ಟಮ್ ಮಾಡಿ ಯಾತಕ್ಕೆ ಸತ್ತ ಅಂತ ಹೇಳ್ಬೋದು ಹೊರತು ಅಬ್ಬಬ್ಬ ಅಂದರೆ ಮುಂದೆ ಎಲ್ಲಿಗೆ ಹೋಗ್ತಾನೆ ಅಂತ ಹೇಳೋ ಶಕ್ತಿ ವಿಜ್ಞಾನಕ್ಕಿಲ್ಲ. ಆದರೆ ಅಲ್ಲಿ ಮುಂದೇನಾಯಿತು ಅಂತ ಹೇಳುತ್ತೆ. ಅವನು ಮುಂದೆ ಹಾವಾಗಿ ಹುಟ್ಟಿದ್ರೆ, ದೊಡ್ಡ ಹಾವಾಗಿ ಹುಟ್ಟಿದ, ಭಯಂಕರ ಹಾವು, ಅನೇಕ ನರಕ ಅನುಭವಿಸಿದೆ. ಆಮೇಲೆ ಹಾವಾಗಿ ಹುಟ್ಟಿದ. ಹಾವಾಗಿ ಹುಟ್ಟಿದವನು ಪೂರ್ವಜನ ಸಂಸ್ಕಾರ ಎಳ್ಕೊಂಡು ಬಂದಿದೆ. ತನ್ನ ಮನೆಯಲ್ಲಿ ಅಪಾರವಾದ ಸಂಪತ್ತನ್ನು ಹೀಗೆ ಬ್ಯಾಂಕ್ನಲ್ಲಿ ಇಡೋ ಅಭ್ಯಾಸ ಆಗಿರಲಿಲ್ಲ. ಎಲ್ಲ ಕೂಡ ಮನೆಯಲ್ಲೇ ಅದನ್ನು ಹೂಡಿಡೋದು, ಹಾಕಿಟ್ಟು ಮುಚ್ಚಿಡತಕ್ಕಂಥ ಪದ್ಧತಿ ಇತ್ತು. ಎಲ್ಲ ಒಂದು ಕಡೆ ರಾಶಿ ರಾಶಿ ಕೋಟ್ಯಂತರ ಹಣ ನಿಧಿಯನ್ನು ಇಟ್ಟಿದ್ದ. ಅಲ್ಲಿಗೆ ಬಂದ, ಅದನ್ನು ಕಾಯ್ಕೋತ ಕೂತ್ಕೊಂಡ. ನಿಧಿಗಳನ್ನು ಹಾವು ಕಾಯುತ್ತೆ ಎಂಬುದನ್ನು ಕೇಳಿರ್ತೇನೆ. ಯಾವುದೋ ಹಾವು ಕಾಯೋದಿಲ್ಲ, ಯಾವನು ಕೂಟಿಡ್ತಾನೋ ಅವನೇ ಹಾವಾಗಿ ಬಂದು ಕಾಯ್ತಾನೆ ಅಂತ ಹೇಳಿದ. ಅದನ್ನೇ ದಾಸರು ಹೇಳಬೇಕಾದ್ರೆ, ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದಿ ನೋಡುತ್ತಾ ಸುಖಿಸುವಂದದಿ ಲಕುಮಿವಲ್ಲಭನು. ದೃಷ್ಟಾಂತ ಕೊಡ್ತಾರೆ. ಧನವ ಸಂರಕ್ಷಿಸುವ ಫಣಿ, ಹಣವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಹಾವು ತಾನು ತಿನ್ನೋದು ಇನ್ನೊಬ್ಬರಿಗೂ ಕೊಡೋದಿಲ್ಲ. ತಾನು ತಿನ್ನಲಿಕ್ಕೆ ಬರೋದೇ ಇಲ್ಲ, ಅದನ್ನು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಬ್ಬರ ಬುಸ್ ಅಂತ ಓಡಿಸಿಬಿಡುತ್ತೆ ಅಷ್ಟೆ. ಈ ರೀತಿ ಇರೋದು ದೇವರಿಗೆ ಅದು ಗುಣ, ಉಳಿದವರಿಗೆ ದೋಷ. ದೇವರು ನಮ್ಮ ದುಡ್ಡು ಮುಟ್ಟೋದಿಲ್ಲ, ಸುಮ್ಮನೆ ಕಾಯ್ತಾನೆ ಅಂತ ಹೇಳಿದ್ರು ಎಕ್ಸಾಂಪಲ್ ಕೊಟ್ರೆ ಅಷ್ಟೇ. ಅದನ್ನು ಇಲ್ಲಿ ಹಾಗಲ್ಲ. ಅವನು ನೋಡ್ದ ನೋಡ್ದ ಎಷ್ಟೋ ದಿವಸ ಕಾದ, ಹಿಂದಿನ ಜನ್ಮದಲ್ಲಿ ಕೂಡಿಟ್ಟ, ಈ ಜನ್ಮದಲ್ಲಿ ಕಾಯ್ಲಿಕ್ಕೆ ಶುರು ಮಾಡ್ದ. ತುಂಬ ದಿವಸ ಕಾದ, ಆಗ ಬೋರ್ ಹೊಡಿತವನು, ಏನು ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು. ಎಷ್ಟು ದಿವಸ ಅಂತ ಕಾಯೋದು? ಯಾರೋ ಸೂಟ್ ಕೇಸ್ ಕೊಟ್ಟಿರ್ತಾರೆ, ಅದು ತುಂಬ ನಗನಾಣ್ಯ ಇರುತ್ತೆ, ನೋಡ್ಕೊತಾ ಕೂತಿರಿ. ಅದು ಎಷ್ಟೊತ್ತು ನೋಡ್ತಾನೆ ಅವನೀಗ? ಬೇಗ ಬಂದರೆ ಕೊಟ್ಟು ವಾಪಸ್ ಹೋಗ್ಬೋದು ಅನಿಸುತ್ತೆ. ತಿನ್ನೋದು ತಗೊಳ್ಳಾಗಿಲ್ಲ, ನೋಡಿ ಅದೊಂದು ಎಕ್ಸ್ಟ್ರಾ ಭಾರ, ಅದು ಬರ್ಡನ್ ಇದ್ದಾಗೆ ಗೋಪಿಸಿಬಿಟ್ರೆ ನಿಶ್ಚಿಂತೆ ಅಷ್ಟೇ. ಎಷ್ಟು ದಿವಸ ಕಾಯಬೇಕು? ಕಾದ ಬೇಜಾರಾಗಿ ಹೋಯ್ತು ಅವನು. ಆಗ ಯೋಚನೆ ಮಾಡಿದ. ತನ್ನ ಅವನಿಗೆ 3 ಜನ ಮಕ್ಕಳಿದ್ರು, ದೊಡ್ಡವರಾಗಿದ್ದರು, ಬೇಕಾಶನ ದೊಡ್ಡವರಾಗಿದ್ದರು. ಕನಸಿನಲ್ಲಿ ಕಾಣಿಸ್ಕೊಂಡ ಅವನಿಗೆ, ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದ, ನೋಡು ಈ ಮನೆಯಲ್ಲಿ ದೊಡ್ಡ ನಿಧಿ ಇದೆ, ನಿಧಿ ನಾನು ಕಾಯ್ತಾ ಇದ್ದೇನೆ, ನಾನು ನಿಮ್ಮ ಅಪ್ಪ ಅಂತ ಹೇಳಿದ ಅವನಿಗೆ. ಆ 3 ಜನದ ಕನಸಿನಲ್ಲೂ ಕಾಣಿಸಿಕೊಂಡ. ತಕ್ಷಣ ಮಕ್ಕಳೆಲ್ಲ ಎದ್ರು. 3 ಜನ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಒಬ್ಬ ಮಗ ಏನು ಮಾಡ್ದ, ಪಾಪ ತಂದೆ ಎಂಥ ಗತಿ ಬಂದಿದೆ, ಅವನು ಹಾವಾಗಿ ಹುಟ್ಟಿದ್ದಾನೆ, ಹೇಗೆ ಸದ್ಗತಿ ಆಗಬೇಕು ಅಂತ ಯೋಚನೆ ಮಾಡಿದ. ಮಧ್ಯದ ಮಗ ಹೇಗೆ ದುಡ್ಡು ಹೊಡಿಬೇಕು ಅಂತ ಯೋಚನೆ ಮಾಡಿದ. ಮೂರನೇ ಮಗ ಹೇಗೆ ಉದ್ಧಾರ ಮಾಡೋಕ್ಕೆ ಏನಾದ್ರು ಪದ್ಧತಿ ಇದೆಯಾ ಅಂತ ಅವನು ಯೋಚನೆ ಮಾಡಿದ. ಮೂರು ಜನ ಮಕ್ಕಳು ಮೂರು ರೀತಿ ಯೋಚನೆ ಮಾಡಿದ. ಅದಕ್ಕೆ ಆಚಾರ್ಯ ಹೇಳಿದರು ಜೀವ ಜೀವ ಭೇದ ಅಂತದೇ, ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸ್ವರೂಪ ಭೇದ ಇದೆ. ಪ್ರತಿಯೊಬ್ಬರು ಅದು ವಿದ್ಯಾರ್ಥಿಗಳಿರ್ತಾರೆ, ಒಂದೇ ಕ್ವಶನ್ ಪೇಪರು, ಅವರೇ ಮೇಷ್ಟು ಎಲ್ಲ ಮಾಡಿದ್ರು ಒಂದು ಸಲ ಉತ್ತರ ಆನ್ಸರ್ ಒಂದು ರೀತಿ ಬರಿತಾ ಹೋಗ್ತಾರೆ. ಎಲ್ಲರ ಉತ್ತರ ಒಂದೇ ರೀತಿ ಇರೋದಿಲ್ಲ, ಯಾರು ಉತ್ತರನೇ ಬರೀತಾರೆ, ತಪ್ಪು ಉತ್ತರ ಬರೀತಾರೆ, ಅಸಮಗ್ರ ಉತ್ತರ ಬರೀತಾರೆ, ಯಾರೋ ಒಬ್ಬರು ಸರಿ ಬರೀತಾರೆ, ಎಲ್ಲರೂ ಒಂದೇ ರೀತಿ ಹ್ಯಾಂಡ್ ರೈಟಿಂಗ್ ಅಂತೂ ಚೇಂಜ್ ಆಗೇ ಆಗುತ್ತೆ, ಅದೆಲ್ಲ ನಮಗೆ ಗೊತ್ತು. ಅದಕ್ಕೆ ಪ್ರತಿಯೊಬ್ಬ ಜೀವನ ಒಂದು ಐಡೆಂಟಿಟಿ ಅಂತ ಒಂದಿದೆ, ಇಂಡಿವಿಜುವಾಲಿಟಿ ಅಂತ ಒಂದಿದೆ. ಅದಕ್ಕೆ ತಕ್ಕಂತೆ ಅವರು ಯೋಚನೆ ಮಾಡಿದರು, ಅನುಕಂಪ ಪರಿಹಾರದ ಯೋಚನೆ, ದುಡ್ಡು ಹೊಡೆಯೋ ಯೋಚನೆ, ಮೂರು ಮಾಡಿ ಜೀವ ತ್ರೈವಿಧ್ಯ ಆಗಿದ್ದೇ ಇದೆ ಅದು. ಆ ಕ್ಷಣಕ್ಕೆ ಎದುರು ಎಲ್ಲರೂ ಕೂಡ ಮಧ್ಯದವನು ಶಿವ ಅಂತ ಅವನ ಹೆಸರು, ಹೊಡಿಲಕ್ಕೆ ಯೋಚನೆ ಮಾಡಿದವನು. ಉಡದವ್ರು ಮರಗಿದ್ರು ಅವನು ಎದ್ದ, ಹೆಂಡತಿನ ಕರೆದ, ಹೋಗೋಣ ಬಾ ನಿಧಿ ಎದ್ದ, ಇರೋ ಜಾಗ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಗುರುತು ಹೇಳಿದ್ದವನು. ಅಲ್ಲಿ ಹೋಗಿ ಅಗಲಕ್ಕೆ ಶುರು ಮಾಡಿದ, ಪಿಕಾಸಿಗೆ ತೊಗೊಂಡು ಹೋದ, ಅಗಲಕ್ಕೆ ಶುರು ಮಾಡಿದ. ಅವನು ಅಗಿಯೋದು ಹೆಂಡತಿ ಮಣ್ಣು ತುಂಬ ಹಾಕೋದು ಕೆಲಸ ಶುರು ಮಾಡಿದ್ರು. ಅಗಿಯೋದು ಮಣ್ಣು ತುಂಬೋದು, ಅಗಿಯೋದು ಮಣ್ಣು, ದುಡ್ಡು ಸಿಗುತ್ತೆ ಅನ್ನೋ ಆಸೆ. ಮಧ್ಯರಾತ್ರಿಯಲ್ಲಿ ಯಾರು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಹೇಳ್ತಾರೆ ಹೊರತು ಬೇರೆದಕ್ಕೆ ಹೇಳೋ ಅಭ್ಯಾಸ ನಮ್ಮ ಜನ ಇಟ್ಕೊಂಡಿಲ್ಲ. ಕೃಷ್ಣಾಷ್ಟಮಿಗೆ ಯಾರು ಹೇಳೋದಿಲ್ಲ, ಮ್ಯಾಚ್ಗೆ ಹೇಳ್ತಾರೆ. ದುಡ್ಡು ಸಿಗುತ್ತೆ ಅಂತ ಶುರು ಮಾಡಿದ್ರ. ಶಾಸ್ತ್ರ ಹೇಳುತ್ತದೆ ಲೋಕದಲ್ಲಿ ದುಡ್ಡು ಸಿಗ್ತದೆ, ಅಧ್ಯಾತ್ಮದಲ್ಲಿ ಎದುರೆ ಜ್ಞಾನದ ಸುರಿಮಳೆ ಆಗ್ತದೆ ಅಂತ ಹೇಳ್ತಾರೆ. ಭಗವಂತನ ಆರಾಧನೆಯ ಏಕಾದಶಿ ಕೃಷ್ಣಾಷ್ಟಮಿಯ ದಿವಸಗಳಲ್ಲಿ ಏನು ಮನುಷ್ಯ ಎಚ್ಚೆತ್ತು ಮಾಡ್ತಾನೆ ಅದಕ್ಕಿರ್ತಕ್ಕಂಥ ಪುಣ್ಯದ ಬೆಲೆ ಇಮ್ಯಾಜಿನ್ ಮಾಡೋಕ್ಕಾಗೋದು. ಕೊನೆಗೂ ಕೂಡ ನಿಧಿ ಕಾಣಿಸ್ತು, ಅಷ್ಟೊತ್ತಿಗೆ ಹಾವು ಬಂತು, ಜೋರಾಗಿ ಹಾವು ಬಂತು, ನಿಂತ್ಕೊಂಡ, ಏನಯ್ಯ ಏನು ತಿಳ್ಕೊಂಡಿದ್ದೀನ, ನನ್ನ ಉದ್ಧಾರ ಮಾಡಿ ಅಂತ ನಾನು ಕೇಳಿದರೆ ದುಡ್ಡು ಹೊಳಿಲಕ್ಕೆ ಬಂದಿದ್ದೀಯಾ ಅಂತ ಕೇಳಿ, ಮಗನ ಬೈದ ಅವನು. ದುಡ್ಡು ಹೊಳಿಲಕ್ಕೆ ಬಂದಿದ್ದೀಯಾ, ಹಾಗೆಲ್ಲ ಬಿಡೋದಿಲ್ಲ ನಾನು, ನಾನು ಕಚ್ಚಿಬಿಡ್ತೇನೆ ಅಷ್ಟೇ ಹತ್ತಿರ ಬಂದರೆ. ಈ ನಿನ್ನೆ ದುಡ್ಡು ಬೇಕು ಅಂತಿದ್ದರೆ ನಾನು ಉದ್ಧಾರದ ಹಾದಿ ಹುಡುಕು ಅಂತ ಹೇಳಿದ್ದ. ನಾನು ಹಾವಿನ ಜನ್ಮದ ಬಿಡುಗಡೆ ಮಾಡೋಣ ನನ್ನನ್ನು, ಹಾಗಿದ್ದರೆ ದುಡ್ಡು ಹಂಚಿಕೊಡ್ತೇನೆ. ಅಷ್ಟೇ ಶಬ್ದ ಕೇಳಿ ಅವರು ಬಂದರು, ಅಣ್ಣ ಅಣ್ಣ ತಮ್ಮ ಇಬ್ಬರು ಬಂದರು, ಅವರು ಕೂಡ ಅವ್ರ ಹೆಣ್ಣಂದ್ರ ಸಮೇತ ಎಲ್ಲ ನಿಂತುಬಿಟ್ಟಿದ್ದಾರೆ. ನಾನು ಹೇಳ್ತಾನೆ, ನಾನು ಈ ಒಂದು ಧರ್ಪಯೋನಿಂದ ಬಿಡುಗಡೆ ಮಾಡಿದರೆ ದುಡ್ಡು ನಿಮಗೆ ಕೊಚ್ಚುತ್ತೇನೆ, ಕೊಡ್ತೇನೆ, ಇಲ್ಲದೆ ಹೋದರೆ ನಿಮ್ಗೆ ಹತ್ತಿರ ಬರಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ಅವರೆಲ್ಲರೂ ಸೇರಿ ಕೇಳ್ತಾರಪ್ಪ, ಏನು ಮಾಡಿದರೆ ಸರ್ಪಯೋನಿ ಬಿಡುಗಡೆ ಆಗುತ್ತೆ ಹೇಳಿ, ಸರ್ಪಯೋನಿಂದ ಬಿಡುಗಡೆ ಏನು ಉಪಾಯ? ಆಗ ಅವನು ಹೇಳ್ತಾನೆ, ಆ ಮಕ್ಕಳು ಕೇಳ್ತಾರೆ ಮತ್ತೆ, ತೀರ್ಥಯಾತ್ರೆ ಮಾಡೋಣ, ದಾನ ಮಾಡೋಣವೇ, ಕೆರೆ ಬಾವಿ ಕಟ್ಸೋಣ, ಏನು ಬೇಕು ಅದನ್ನು ಮಾಡ್ತೇವೆ ಹೇಳಿ. ಬೇಕಾದಷ್ಟು ದಾನ ಧರ್ಮ ಏಕಾಗುಪಾಯ ಮಾಡ್ತೇವೆ, ಯಾವುದರಿಂದ ಸದ್ಗತಿ ಆಗುತ್ತೆ ಹೇಳು ಅಂತ ಕೇಳಿದ ತಕ್ಷಣ ಅವನು ಹೇಳಿದನಂತೆ, ನಾನು ತೀರ್ಥಯಾತ್ರೆಯಿಂದಾಗಲಿ ದಾನದಿಂದಾಗಲಿ ಧರ್ಮದಿಂದಾಗಲಿ ಯಾವುದರಿಂದ ಸದ್ಗತಿ ಆಗೋದಿಲ್ಲ, ನನ್ನ ಪಾಪ ಭಾರಿ ದೊಡ್ಡದು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಧನ ಇರೋದು ಕೂಡಿಡೋದಕ್ಕಲ್ಲ, ಅದನ್ನು ಖರ್ಚು ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಸುಭಾಷಿತಕಾರರು ತಿಳಿಸ್ತಾರೆ, ಹಣದ ಗತಿ ಮೂರಂತೆ, ನಮ್ಮಲ್ಲಿ ಹಣ ಇದ್ದರೆ ಮೂರು ಅದಕ್ಕೆ ಗತಿ. ದಾನಂ, ಮೊದಲೇದು ದಾನ ಮಾಡಿ ಉದ್ಧಾರ ಆಗಿ. ಭೋಗ, ಅಥವಾ ನೀವು ಎಂಜಾಯ್ ಮಾಡಿ ಕೊನೆ ಪಕ್ಷ. ದಾನಂ ಭೋಗ, ಎರಡು ಎಲ್ಲ ನಾಶ ಹಾಳಾಗುತ್ತೆ ಅಂತ. ದಾನ ಭೋಗ ನಾಶ, ದಾನ ಇನ್ನೊಬ್ಬರಿಗೆ ಕೊಡೋದು, ಭೋಗ ತಾನು ಉಪಯೋಗಿಸೋದು, ನಾಶ ಕಳ್ಕೊಳ್ಳೋದು, ಮೂರರಲ್ಲಿ ಒಂದಾಗಬೇಕು ದಾನಕ್ಕೆ. ಅದಕ್ಕೆ ಏನು ಮಾಡಬೇಕು? ಯೋ ನದದಾತಿ ನಭುಂಕ್ತೆ, ಅದಕ್ಕೆ ದಾನ ಕೊಡಿ. ಒಬ್ಬ ಮನುಷ್ಯ ಎಷ್ಟು ತಿನ್ನಲಿಕ್ಕಾಗತ್ತೆ ಅದಕ್ಕೆ ಕೊಡಿ, ಆಮೇಲೆ ಎಂಜಾಯ್ ಮಾಡಿ. ಟ್ಯಾಕ್ಸ್ ಕೊಟ್ಟು ಹಣ ತಗೋತಾನಲ್ಲ, ಹಾಗೆ ಟ್ಯಾಕ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಕೊಟ್ಬಿಟ್ಟಿರ್ತಾರೆ ಫಸ್ಟ್, ಅಲ್ಲಿವರೆಗೆ ಅದು ವೈಟ್ ಮನಿ ಅಂತ ಅನ್ಸೋದಿಲ್ವಲ್ಲ. ಮೊದಲು ದಾನ, ಆಮೇಲೆ ಭೋಗ, ಇಲ್ಲದೆ ಹೋದರೆ ನಾಶ. ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ, ಯಾವನು ಇನ್ನೊಬ್ಬರಿಗೂ ಕೊಡೋದಿಲ್ಲ, ತಾನೂ ತಿನ್ನೋದಿಲ್ಲ, ಅದು ನಾಶ ಆಗುತ್ತಷ್ಟೇ. ಪರಿಸ್ಥಿತಿ ಹೀಗಾಗಿದೆ ಇವತ್ತಿನ ದಿವಸದಲ್ಲಿ. ಹಿಂದಿನ ಕಾಲ ಕತೆ ಕಡೆ ಅಂತಾರೆ ಜನ, ಅವತ್ತು ಬ್ಯಾಂಕಿಂಗ್ ಇದ್ದಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ದುಡ್ಡೆಲ್ಲ ಹಾಗೆ ಕೂಡಿಡ್ತಿದ್ರು, ಬ್ಯಾಂಕ್ದಲ್ಲಿ ಇಟ್ಬಿಡ್ತಾರೆ, ಏನು ಯೋಚನೆ, ಆರಾಮಾಗಿರ್ಬೋದಲ್ಲ ಅಂತ ಹೇಳಿ. ತಪ್ಪದು, ಅವರು ನಿಧಿಯನ್ನು ಇಡ್ತಿದ್ರು, ಆ ಜಾಗ ಗೊತ್ತಾಗ್ತಿದ್ದಿಲ್ಲ, ಉಳಿದವ್ರು ಯಾರಿಗೋ ಸಿಕ್ತಿತ್ತು, ಏನೋ ಆಗಿಬಿಡ್ತಿತ್ತು. ಇವತ್ತು ಹಾಗಲ್ಲ, ಬ್ಯಾಂಕಲ್ಲೇನೋ ಇಡ್ತಾರೆ, ಸರ್ಟಿಫಿಕೇಟ್ ಎಲ್ಲಿ ಇರ್ತಾರೆ, ಬಾಂಡ್ಗೆ ಎಲ್ಲ ಇಟ್ಟಿರ್ತಾರೆ, ಮಿಸ್ ಪ್ಲೇಸ್ ಆದ್ರೆ ಯಾರಿಗೂ ಸಿಗೋದಿಲ್ಲ. ಮತ್ತೆ ಅದು ಇವತ್ತು ಕೊಡದ ಹೋದ್ರೆ ಕೊಡೋದಿಲ್ಲ ಬ್ಯಾಂಕ್ನವರು, ಕೊಡಬೇಕಲ್ಲ ಅವನು. ನಿಧಿ ಇರೋ ಜಾಗ ಗೊತ್ತಾಗೋದು ಗೊತ್ತಾಗದೆ ಇರೋದು ಒಂದೇ, ಸಂಬಂಧಪಟ್ಟ ಸರ್ಟಿಫಿಕೇಟ್ ಸಿಗದೆ ಹೋಗಿರೋದು ಒಂದೇ, ಅದು ಸಿಕ್ಕದೆ ಹೋದರೆ ಏನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಧನವನ್ನು ಸರಿಯಾಗಿ ಮನುಷ್ಯ ತಾನು ಉಪಯೋಗಿಸಬೇಕೇ ಹೊರತು ಕೂಡಿಡ ಯೋಚನೆ ಮಾಡೋದಕ್ಕೆ ಹೋಗಿ ಪ್ರಯೋಜನ ಇಲ್ಲ. ಕೂಡಿಡೋದ್ರಿಂದ ಬರೀ ಕಾದದ ದುಃಖ, ಸಂಪಾದನೆ ಮಾಡಿದ್ದು ದುಃಖ. ದಾಸರು ಹೇಳ್ತಾರೆ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಸಂಪಾದನೆ ಮಾಡೋದು ದುಃಖ, ರಕ್ಷಣೆ ಮಾಡೋದು ದುಃಖ. ಸಂಪಾದನೆ ಹೇಗೆ ಮಾಡಬೇಕು ದೊಡ್ಡ ಪ್ರಾಬ್ಲಮ್ ಕೆಲವರಿಗೆ, ಕೂ ಇರೋದನ್ನು ಹೇಗೆ ರಕ್ಷಣೆ ಮಾಡಬೇಕು ಇನ್ನೊಂದು ಪ್ರಾಬ್ಲಮ್. ಆ ಎರಡು ಸಮಸ್ಯೆಗಳೇ, ಈ ಲೋಕಕ್ಕಿಲ್ಲ ಪರಲೋಕಕ್ಕೂ ಇಲ್ಲ. ಅದಕ್ಕೆ ಅದನ್ನು ಸದ್ಗತಿಗೆ ಸಾಧನೆ ಮಾಡಬೇಕೇ ಹೊರತು ಅದನ್ನು ಎಂಡ್ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವನು ಹೇಳಿದ, ಏನು ಪ್ರಯೋಜನ ಇಲ್ಲ, ಅದಕ್ಕಿರೋದು ಒಂದೇ ಉಪಾಯ, ನನ್ನ ಉದ್ಧಾರ ಆಗಲಿಕ್ಕೆ ಇರೋದು ಒಂದೇ ಉಪಾಯ, ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆ 7ನೇ ಅಧ್ಯಾಯವನ್ನು ಯಾವನು ಪ್ರತಿನಿತ್ಯ ಜಪ ಮಾಡ್ತಾನೆ, ಪಾರಾಯಣ ಮಾಡ್ತಾನೆ, ಅಂತ ಬ್ರಾಹ್ಮಣನಿಗೆ ನನ್ನ ಶ್ರಾದ್ದ ದಿವಸ ಊಟ ಹಾಕಿಸಿದ್ರೆ ಸದ್ಗತಿ ಆಗುತ್ತೆ ಅಂತೇಳಿ. ಇದು ನಮಗೆ ಬಹಳ ಮುಖ್ಯವಾದ ಘಟನೆ. ಶ್ರಾದ್ದ ಪಕ್ಷಗಳಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಶ್ರಾದ್ದ ಪಕ್ಷ ಅಂತ ಹೇಳಿದರೆ. ಇವತ್ತಂತೂ ಶ್ರಾದ್ದ ಪಕ್ಷದ ಅರ್ಥ ಬಿಟ್ಟವರೇ 90% ಬಿಟ್ಟವರೇನೆ. ಮಾಡೋರು ಕೂಡ ಸಂಕಲ್ಪ ಶ್ರಾದ್ದ ಮಾಡೋರು ಕೆಲವರು, ಎಲ್ಲೋ ಮಾಡೋದು ಕೆಲವರು, ಇನ್ನೊಂದು ಗುಂಪದು. ಇನ್ನೂ ಪಿಂಡ ಸಮರ್ಪಣೆ ಶ್ರಾದ್ದ ಮಾಡೋದು ಭಾರಿ ಕಡಿಮೆ ಮಾಡ್ತಾರೆ. ಆದರೆ ಅಷ್ಟಕ್ಕೆ ಸಾಲದು ಅಂತ ಹೇಳಿದ್ದಾರೆ, ಅದೂ ಸಾಲದು. ಶ್ರಾದ್ದ ಪೂರ್ತಿ ಆಗಬೇಕಾದ್ರೆ ಆ ಮಂತ್ರ ಕಠೋಪನಿಷತ್ತಿನ ಪಾರಾಯಣ ಆಗಬೇಕು, ಭಗವತಿ 7ನೇ ಅಧ್ಯಾಯ ಪಾರಾಯಣ ಆಗಬೇಕು, ಆ ಕಾಲಕ್ಕೆ ವಿಶೇಷವಾಗಿ ಪವಮಾನಾದಿಗಳ ಪಾರಾಯಣ ಮಾಡಬೇಕು. ಆಗ ಸದ್ಗತಿ ಆಗ್ತದೆ ಹೊರತು ಬರೀ ಜಡವಾದ ಪಿಂಡದಿಂದ ಸದ್ಗತಿ ಆಗೋದಿಲ್ಲ. ನೆನಪಿರಬೇಕು ಪಿಂಡರು ಮಾಡಬಾರದು ಅಲ್ಲ, ಅದರ ಜೊತೆಗೆ ಇವೆಲ್ಲ ಪಾರಾಯಣಾದಿಗಳಿಂದ ಮಾಡಬೇಕಾಗ್ತದೆ, ಆಗ ಸಿದ್ಧಿ ಬರೋದು. ಅಥವಾ ಪಾರಾಯಣ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ಇವತ್ತು ಬ್ರಾಹ್ಮಣ ಅಂದ್ರೆ ಅವನಿಗೂ ಗೊತ್ತಿರೋದಿಲ್ಲ, ಮಾಡಿಸೋನಿಗೂ ಗೊತ್ತಿರೋದಿಲ್ಲ, ಇವನಿಗೆ ಗೊತ್ತಿರ್ತದೆ. ಮಾಡಿಸೋನಿಗೂ ಗೊತ್ತಿಲ್ಲ, ಮಾಡೋರಿಗೂ ಗೊತ್ತಿಲ್ಲ. ಅವರು ಪಿಶಾಚಿಯವನಿಲ್ಲಿ ಹಾಗೆ ಇರ್ತಾರೆ, ಪ್ರೇತಿಯವನಲ್ಲಿ ಹಾಗೆ ಇರ್ತಾರೆ, ಸದ್ಗತಿಗೆ ಹೋಗೋದಿಲ್ಲ. ಈ ಮಾತು ಕೇಳಿದರೆ ಶ್ರಾದ್ದ ಸರಿಯಾಗಿ ಮಾಡೋದಕ್ಕೆ ಉಪಾಯ ಹೇಳಿಕೊಡ್ತಾರೆ. 7ನೇ ಅಧ್ಯಾಯ ಯಾರು ಓದಿರ್ತಾರಲ್ಲ, ಅಂಥ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ ಆ ಸರ್ಪಯೋನಿಯಿಂದ ಬಿಡುಗಡೆ ಆಗುತ್ತೆ ಅಂದರು. ಒಂದೇ ದುರ್ಯೋನಿಯಿಂದ ಬಿಡುಗಡೆ ಆಗುತ್ತೆ, ಸರ್ಪನೇ ಆಗಬೇಕಾಗಿ ಎಂಥ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಬಿಡುಗಡೆ ಆಗಬೇಕಾದ್ರೆ ಅಂಥ ಬ್ರಾಹ್ಮಣನಿಗೆ ಭೋಜನ ಮಾಡಿಸ್ಬೇಕು. ಆ ಕೆಲಸ ಮಾಡಿಸಿ, ಆಗ ನಿಮಗೆಲ್ಲ ಹಣನ ಕೊಡೋಕ್ಕೆ ಬಿಡ್ತೀನಿ ಅಂತ ಹೇಳಿ ತಕ್ಷಣ ಅವ್ರು ಹಾಗೆ ಆಗಲಿ ಅಂತ ಹೇಳಿ ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿದರು. ಅಂಥ ಬ್ರಾಹ್ಮಣನ ಹುಡುಕಿದ್ರು, ಸಿಕ್ಕ ಅಂಥ ಬ್ರಾಹ್ಮಣ ಸಿಕ್ಕ. ಆತನ ಜೊತೆ ಇನ್ನೂ ಕೆಲವು ಬ್ರಾಹ್ಮಣರನ್ನು ಕರೆದ್ರು, ಭೋಜನ ಮಾಡಿಸಿಬಿಟ್ರು. ಅವತ್ತು ರಾತ್ರಿಯೇ ಸ್ವಪ್ನ, ನನಗೆ ಸದ್ಗತಿಯಾಗಿದೆ, ಯೋಚನೆ ಮಾಡಬೇಡಿ, ನನ್ನ ಪದಾರ್ಪವನ್ನೇ ಮುಗಿದೋಗಿದೆ, ನಮ್ಮ ಹಣ ಇದೆ, ಕೋಟಿ ಕಟ್ಟೆ ಇದೆಲ್ಲ ತೊಗೊಂಡು ಉಪಯೋಗಿಸ್ಕೊಡಿ ನೀವು, ನಾನು ಸದ್ಗತಿ ಹೋದೆ ಅಂತ ಕಳಿಸಿಬಿಟ್ಟೆ. ಇದರಿಂದ ಅವ್ರಿಗೆ ಹಣ ಬಂತು ಅಲ್ಲ, ಜ್ಞಾನ ಬಂತು ಅವರಿಗೆಲ್ಲ ಕೂಡ. ಓಹೋ, ನಾವು ಕೂಡ ಹಣ ಇಟ್ಕೊಂಡು ಅಪ್ಪನಂತೆ ಆಗ್ತೇವೆ ಅಂತ ತಿಳ್ಕೊಂಡು ನಾವು ಕೂಡ ಹಾವಾಗಿ ಹುಟ್ಟುಬಿಡ್ತೇವೆ ಅಥವಾ ದುರ್ಯೋನಿಗೆ ಬರುತ್ತೆ. ಆದ್ದರಿಂದ ಈಲೇ ಜಾಣತನ ಮಾಡಬೇಕು ಅಂತ ಹೇಳಿ ಅಷ್ಟು ಹಣವನ್ನು ಕೂಡ ಕೆರೆ ಬಾವಿ ಕಟ್ಸೋದು, ದಾನ ಮಾಡೋದೆಲ್ಲ ಮಾಡಿಬಿಟ್ಟು ಭಗವದ್ಗೀತೆ 7ನೇ ಅಧ್ಯಾಯ ತಾವು ಕಲಿತ ಎಲ್ಲ ಸದ್ಗತಿ ಹೋಗಿಬಿಟ್ರು. ಭಗವದ್ಗೀತೆ ಓದಿದ ಬ್ರಾಹ್ಮಣನಿಗೆ ಊಟ ಬಾಳಿಸಿದ ಸದ್ಗತಿ ಬರೋದಾದರೆ ಭಗವದ್ಗೀತೆ 7ನೇ ಅಧ್ಯಾಯ ನಾವೇ ಓದಿಬಿಟ್ರೆ ಎಷ್ಟು ಪುಣ್ಯ ಬರುತ್ತಲ್ಲ. ಆಗ ಅದು ವಿಚಾರ, ಯಾರೋ ಸಿನಿಮಾ ನೋಡ್ಕೊಂಡ್ಬಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಕೇಳೋದು, ನಾವೇ ಟಿಕೆಟ್ ತೊಗೊಂಡು ನೋಡ್ಬೇಕು, ಆಗ ಮಾತ್ರ ಇವನು ಟಿಕೆಟ್ ನೋಡಿಲ್ಲ ಸಮಾಧಾನ ಆಗೋದಿಲ್ಲ ಅವರಿಗೆ. ಎಷ್ಟೋ ಥರ ಬ್ಯಾಂಕ್ ನೋಡ್ತಿರ್ತಾರೆ, ಎಲ್ಲ ಒಬ್ಬರು ನೋಡಿ ಎಲ್ಲರೂ ಹೇಳಬಾರ್ದೆ, ಎಲ್ಲರೂ ನೋಡ್ಕೊಂಡು ಕೂತಿರ್ತಾರೆ. ಅದಕ್ಕೆ ಅಂದರೆ ಕೇಳೋ ಆನಂದ ಬೇರೆ, ನೋಡೋ ಆನಂದ ಬೇರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ. ಇವತ್ತು ನಾವು ಕಲಿಬೇಕು ಭಗವದ್ಗೀತೆ 7ನೇ ಅಧ್ಯಾಯವನ್ನು ಯಾರು ಕಲಿತಾರೋ ಅವರಿಗೆ ಅಂತ ಸಿದ್ಧಿ ಬರುತ್ತೆ ಅಂತ ಅರ್ಥ. ಇದು ಎರಡು, ಭಗವದ್ಗೀತೆ ಶ್ರಾದ್ದ ಪಕ್ಷ ಮಾಡ್ತಕ್ಕಂಥವರು ಅಂತ ಜ್ಞಾನಿ ಹುಡ್ಕೊಂಡು ಹೋಗಿ, ಒಂದೇ ಶ್ರಾದ್ದ ಪಕ್ಷ ಊಟಕ್ಕೆ ಹೋಗೋರು ಭಗವದ್ 7ನೇ ಅಧ್ಯಾಯ ಹೋಗಿ, ಇಲ್ಲದ ಹೋದ್ರೆ ಊಟ ಮಾಡಿ ನಿಮಗೆ ಪಾಪ ಬರುತ್ತೆ ಅಷ್ಟೇ. ಅವನು ಸದ್ಗತಿ ಹೋಗೋದು ಯಾವಾಗ, ನೀವು ಅದನ್ನು ಉಪಯೋಗ ಮಾಡಿಕೊಂಡ್ರೆ. ಅನ್ನ ಜೀರ್ಣಿಸ್ಕೊಳ್ಳೋದೆ ಹೋದರೆ ಹೇಗೆ ಅದು ವಿಷ ಆಗುತ್ತೋ, ದಾನ ಧರ್ಮ ಜೀರ್ಣಿಸ್ಕೊಳ್ಳೋದ್ರೆ ವಿಷ ಆಗುತ್ತದು. ಆ ಎಚ್ಚರಿಕೆ ಕೊಡ್ತಾರೆ. ಇದೆಲ್ಲ ಗೊತ್ತಾದರೆ ಎಷ್ಟು ಉಪಯೋಗ ಆಗುತ್ತೆ. ಶ್ರಾದ್ದ ಪಕ್ಷಗಳಿಗೆ 7ನೇ ಅಧ್ಯಾಯ ಎಷ್ಟು ಎಸೆನ್ಷಿಯಲ್ ಅಂತ ಗೊತ್ತಾಗಿಬಿಟ್ರೆ ತುಂಬ ಜನ ಹೊಸ ಲೈಫನ್ನು ಕಾಣ್ತಾರೆ. ಎಷ್ಟೋ ದಿನ ಶ್ರಾದ್ದ ಪಕ್ಷ ಮಾಡೋರು ಕೂಡ ಸುಖವಾಗಿರೋದಿಲ್ಲ, ಯಾಕೆ ಸರಿಯಾಗಿ ಮಾಡಿರೋದಿಲ್ಲ. ಆದ್ರಿಂದ ಹಾಗಾಗುತ್ತೆ. ಭಗವದ್ಗೀತೆ 7ನೇ ಅಧ್ಯಾಯವನ್ನು ತಿಳಿದ ಬ್ರಾಹ್ಮಣನೇ ಆಗಬೇಕು, ತಿಳಿದೇ ನಾವು ಮಾಡಬೇಕು ಅನ್ನೋ ಭಾವನೆ ಬಂದವರಿಗೆ ಶ್ರಾದ್ದ ಪಕ್ಷದ ಯಶಸ್ಸನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದು ಈ ಕಥೆಯ ಸಾರಾಂಶ. ಈಗ ಸಮಸ್ಯೆ ಬಂತು, ಭಗವದ್ಗೀತೆ 7ನೇ ಅಧ್ಯಾಯಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಪ್ರಶ್ನೆ. ಈ ಕಥೆಗೂ 7ನೇ ಅಧ್ಯಾಯದ ಒಂದು ತತ್ವಕ್ಕೂ ಏನು ಸಂಬಂಧ ಇದೆ? ಭಗವದ್ಗೀತೆ 7ನೇ ಅಧ್ಯಾಯವನ್ನು ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾರೆ. ಅಲ್ಲೊಂದು ಮಾತು ಹೇಳುತ್ತಾರೆ. ಆದಿಯಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ ನಿನಗೆ ಜ್ಞಾನಂ ವಿಜ್ಞಾನ ಸಹಿತಂ ಪ್ರವಚ್ಛಾಮಿ ಅನಸೂಯವೇ. ಜ್ಞಾನ ವಿಜ್ಞಾನಗಳನ್ನು ಹೇಳ್ತೇನೆ ಕೇಳು. ಯಜ್ಞಾತ್ವಾ ನೇಹಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಇದನ್ನು ಕೇಳಿದ ಮೇಲೆ ಇನ್ನೊಂದು ಕೇಳೋದು ಬಾಕಿ ಇರೋದೇ ಇಲ್ಲ, ಅಷ್ಟು ತತ್ವ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಅಲ್ಲಿ ಬಹಳ ಅಪೂರ್ವವಾದ ಒಂದು ಮಾತು ಬರುತ್ತೆ ಆರಂಭದಲ್ಲಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂವೇತ್ತಿ ತತ್ವತಃ. ಎಲ್ಲೋ 1,000,000 ಜನಕ್ಕೆ ಒಬ್ಬ ಮುಕ್ತನಾಗಬೇಕು ಅಂತ ಇಷ್ಟಪಡ್ತಾನಂತೆ, ಅದರಲ್ಲಿ ಎಷ್ಟೋ 1,000,000ದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗ್ತಾನೆ. ಇದು ಅಧ್ಯಾತ್ಮ ಸಾಧನೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಲೋಕದಲ್ಲೇ ನೋಡಿ, ಈ ಪ್ರೈಮರಿ ಸ್ಕೂಲ್ ಎಷ್ಟು ಜನ ಇರ್ತಾರೆ, ಮಿಡ್ಲ್ ಸ್ಕೂಲ್ ಎಷ್ಟು ಜನ ಬರ್ತಾರೆ, ಹೈಸ್ಕೂಲಿಗೆ 1,00,000 ಜನ ಇರ್ತಾರೆ, PUC ಯಲ್ಲಿ 1,00,000 ಇರ್ತಾರೆ, ಡಿಗ್ರಿಗೆ ಆಗಲೇ 1,000 ಸಿಗಳಿದ್ ಬಿಡ್ತಾರೆ ಆಗಲೇ. ಇನ್ನು MA MSCಗಂತೂ ಎಷ್ಟೋ ಜನಕ್ಕೆ ಒಂದು ಕ್ಲಾಸ್ನಲ್ಲಿ ಒಂದು ಕೋರ್ಸ್ಗೆ ಒಂದೊಂದು ವರ್ಷ 2-3 ಜನ ಇರ್ತಾರೆ ಅಷ್ಟೇ, ಅದರಲ್ಲೂ ಪಾಸ್ ಎಷ್ಟು ಜನ ಆಗ್ತಾರೆ ಗ್ಯಾರಂಟಿ ಇಲ್ಲ. ಇನ್ನು ಮುಂದೆ ಇನ್ನೂ ಕಡಿಮೆ ಆಗಿಬಿಡುತ್ತೆ ಜನಗಳು. ಲೌಕಿಕ ವಿದ್ಯೆಯಲ್ಲೇನೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೋದಂತೆ ಫಿಲ್ಟರ್ ಆಗಿಬಿಡ್ತಾರಲ್ಲ. ಅಧ್ಯಾತ್ಮ ವಿದ್ಯೆ ಬರೀ ವಿದ್ಯೆಯಲ್ಲ, ವಿದ್ಯೆಗಳ ರಾಜ ಅದು. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಭಗವಂತ ಒತ್ತಿ ಹೇಳ್ತಾನೆ. ಅಂದರೆ ಇದು ಸಾಧಕರು ಬಹಳ ರಾಯರಂತ ಎಷ್ಟು ಜನ ಆದರೆ ನಿಮಗೆ ವಾದಿರಾದ್ರೆ ಎಷ್ಟು ಜನ ಆಗಿದ್ದಾರೆ ಯೋಚನೆ ಮಾಡಿ. ಅಂದರೆ ಬಹಳ ಕಡಿಮೆ ಜನ ಯಶಸ್ವಿ ಆಗ್ತಾರೆ. ಆದರೆ ಯಶಸ್ವಿ ಆದರೆ ಮಾತ್ರ ಅದರ ಮುಂದೆ ಇನ್ನೊಂದು ಯಾವುದು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಎಷ್ಟು ಜನ ಗೊತ್ತಿಲ್ವಾ ಈ ಪೋಯಿ ಪಿ ಜಿ ಮಾಡಿದ್ರೆ ಬಹಳ ಒಳ್ಳೆ ಕೆಲಸ ಸಿಗುತ್ತೆ ಅಂಥೇಳಿ ಅದು ಎಲ್ಲರೂ ಯಾತಕ್ಕೆ ಮಾಡೋದಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ದುಡ್ಡಿಲ್ಲ, ಕೆಲವರಿಗೆ ಬುದ್ಧಿ ಇಲ್ಲ, ಕೆಲವರಿಗೆ ಹತ್ತಿರದಲ್ಲಿ ಓದೋ ಅವಕಾಶಗಳಿಲ್ಲ ಇರೋ ಕಾರಣಕ್ಕೆ, ಕೆಲವು ಸಿಕ್ಕವರಿಗೆ ಉಪವಾಸ ಆಗೋ ಯೋಗ್ಯತೆ ಇಲ್ಲ. ಈ ರೀತಿ ಫಿಲ್ಟರ್ ಆಗಿ ಹೋಗ್ತಾರಲ್ಲ, ಆ ರೀತಿ ನಮ್ಮ ಜೀವನ ಇರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಭಗವಂತ ಹೇಳಿ ದೊಡ್ಡ ತತ್ವ ಇದು, ನಮಗೆಲ್ಲ ಒಂದು ಎಚ್ಚರಿಕೆ ಇದೆ. ಇವತ್ತಿನ ದಿವಸ ನಾವೆಲ್ಲ ಮೋಸ ಹೋಗ್ತಿದ್ದೇವೆ, ಏನು ಗೊತ್ತೇನೋ, ಆಚಾರ ಶಾಸ್ತ್ರ ಓದಿ, ರಾಯರ ಗ್ರಂಥ ಓದಿ ಅಂತ ಕೇಳಿದರೆ ಎಷ್ಟು ಜನ ಓದ್ತಾರೆ ಬಿಡಿ ಇನ್ನು ಕಾಲಕ್ಕೆ ನೋಡಿ, ಬೇರೆಯವರಲ್ಲಿ ಹೇಗಿದ್ದಾರೆ. ಇದು ಓದೋದು ಯಾವುದಕ್ಕೆ, ರಾಯರ ಮಠಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟು ಜನ ರಾಯರ ಗ್ರಂಥ ಓದಿಬಿಟ್ರೆ ಎಲ್ಲರೂ ವಿಮಾನಗಳು ಆಕಾಶಕ್ಕೆ ಹೋಗ್ಬೋದು. ಎಲ್ಲರೂ ಕೂಡ ರಾಯರ ಮಠಕ್ಕೆ ಬರೋರು ಲಕ್ಷ ಕೋಟ್ಯಂತರ ಜನ ಬರ್ತಾರೆ. ರಾಯರು ಎಷ್ಟು ಗ್ರಂಥ ಬರೆದಿದ್ದಾರೆ ಅಂತ ಗೊತ್ತಿರೋ ಜನಗಳು ಸಿಗೋದಿಲ್ಲ. ಫಸ್ಟ್ ಓದೋದಲ್ಲ, ಎಷ್ಟು ಗ್ರಂಥ ಬರೆದಿದ್ದಾರೆ. ಪರಿಮಳ ಪ್ರಸಾದ ಅಂದರೆ ಅದು ತಿನ್ನೋದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಪರಿಮಳ ಗ್ರಂಥ ಬರೆದ ರಾಯರಂದು ಎಷ್ಟು ಜನ ಗೊತ್ತು ಯೋಚನೆ ಮಾಡಿ, ಮತ್ತೆ ಎಷ್ಟು ಜನ ಮಠದಲ್ಲಿ ರಾಯರ ಗ್ರಂಥ ಇವೆ ಫಸ್ಟ್ ಅದನ್ನು ಯೋಚನೆ ಮಾಡಿ. ಮತ್ತು ಸಾವಿರಾರು ಮಠಗಳಿದೆ, ಅದರಲ್ಲಿ ನಾಲ್ಕಾರು ಮಠದಲ್ಲೂ ರಾಯರ ಎಲ್ಲ ಗ್ರಂಥ ಸಿಗೋದಿಲ್ಲ, ಸ್ವರ್ಮೂಲ ಗ್ರಂಥ ಸಿಗೋದಿಲ್ಲ. ಗೊತ್ತಾಯ್ತಾ, ಅಂದರೆ ಜ್ಞಾನಕ್ಕೂ ನಮಗೆ ಎಷ್ಟು ದೂರ ಇದೆ ಅಂತ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ರಾಯರಂಥ ಮಹಾನುಭಾವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗದೆ ಹೋಗಿದ್ದಾಗ ಇನ್ನು ಜ್ಞಾನ ಕಾರ್ಯ ಎಂಬುದು ಸಾಮಾನ್ಯವಾದದ್ದಲ್ಲ, ದೊಡ್ಡ ಕೆಲಸ. ಎಲ್ಲ ಕೆಲಸಗಳು ನಶ್ವರ, ಅನಿತ್ಯ, ಜ್ಞಾನ ಕಾರ್ಯ ಒಂದೇ ನಿತ್ಯ. ಅದಕ್ಕೆ ಅರ್ಜುನ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಎಲ್ಲೋ ಒಬ್ಬ ಮನುಷ್ಯ ಯೋಚನೆ ಮಾಡ್ತಾರೆ, ನಾವು ಯೋಚನೆ ಮಾಡಬೇಕು. ಮೊದಲೇ ಹೇಳಿದಂತೆ ತುಂಬ ಜನ ಯಾರೂ ಓದೋದಿಲ್ಲ, ಆದ್ದರಿಂದ ನಾವ್ಯಾಕೆ ಓದಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಈ ಎಲ್ಲರೂ ಓದೋ ಕೋರ್ಸ್ ಅಲ್ಲ ಇದು, ಭಾಳ ಸೆಲೆಕ್ಟೆಡ್ ಪೀಪಲ್ ಮಾತ್ರ ಓದ್ತಕ್ಕಂಥದ್ದಾದ್ರಿಂದ ಇವತ್ತು ಮಾಧ್ಯವರು ಕಡಿಮೆ ಇದ್ದಾರೆ ಅಂತ ತಿಳ್ಕೊಂಡು ಸಂಕೋಚ ಪಡಬಾರ್ದು. ಯಾಕೆ ಕಡಿಮೆ ಇದ್ದರೆ ಅದು ಮೈನಸ್ ಪಾಯಿಂಟ್ ಅಲ್ಲ, ಪ್ಲಸ್ ಪಾಯಿಂಟ್ ಅದು. ಇವತ್ತು ತರಕಾರಿ ಕೊಳ್ಳೋರು ಎಷ್ಟು ಜನ ಸಿಗ್ತಾರೆ ನಿಮಗೆ, ರಾಶಿ ರಾಶಿ ಸಿಗ್ತಿರ್ತಾರೆ. ಈ ವಜ್ರ ತಗೋಬೇಕಾದ್ರೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ಒಂದು ಕಡೆ ಸಿಗ್ತಾರೆ ಅಷ್ಟೇ. ಎಷ್ಟೋರು ನಮ್ಮ ಕೈಲಿ ಆಗಲ್ಲ ಅಂತ ಬರ್ತಾರೆ, ಕೊನೆಗೆ ಒಳ್ಳೆ ನೋಡ್ತಾನೆ ಈ ರೇಟ್ ನಮ್ಗೆ ಆಗ ಕಡಿಮೆ ಇದ್ರೆ ತೋರಿಸಿ ಅಂತ ಕೇಳ್ತಾರೆ. ರತ್ನ ಕೊಳ್ಳೋ ಶಕ್ತಿ ಎಲ್ಲರಿಗೂ ಇರೋದಿಲ್ಲ, ಈ ಸಣ್ಣ ಪುಟ್ಟ ಪದಾರ್ಥ ಎಲ್ಲರೂ ತಗೊಳ್ತಾರೆ. ಈ ಮಧ್ವ ಸಿದ್ಧಾಂತ ಒಂದು ರತ್ನ ಅಂತ ಕರೀತಾರೆ. ಮಧ್ವರಾಯರ ಲೀಲೆ ನವರತ್ನದ ಮಾಲೆ, ವಿಜಯದಾಸರು ಹೇಳ್ತಾರೆ, ಅವರ ಲೀಲೆ ನವರತ್ನದ ಮಾಲೆ. ಅವರ ಶಾಸ್ತ್ರ ಅಂದರೆ ಪ್ರಮೇಯ ನವರತ್ನ ಮಾಲಿಕಾ. ಶ್ರೀಮನ್ ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣಾ ಹರೇರಣುಚರಾಹ ನಿಜೋಚ್ಯ ಭಾವಂಗತಃ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲಾಮ್ನಾಯೈಕ ವೇದ್ಯೋ ಹರಿಹಿ. ವ್ಯಾಸರಾಜರು ಈ ಒಂದು ಒಂದೇ ಪದ್ಯದೊಳಗೆ ಇಡೀ ಸಿದ್ಧಾಂತದ ನವರತ್ನಗಳನ್ನು ಪುಣಿಸ್ತಾರೆ. ಇಂಥದ್ರ ತೋಳೋ ಶಕ್ತಿ ಎಲ್ರಿಗಿರೋದಿಲ್ಲ. ರಾಯರಂಥವರು ವಾಜರಾಜರಂಥವರು ಹೇಗೆ ಯಶಸ್ವಿ ಆಗ್ತಾರೆ, ಜಯತೀರ್ಥರು, ವ್ಯಾಸರಾಜರು, ರಘುತ್ತಮರು, ದೊಡ್ಡ ದೊಡ್ಡ ಜ್ಞಾನಿಗಳು, ಪುರಂದ್ರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮೊದಲ ದೊಡ್ಡ ದೊಡ್ಡ ಜ್ಞಾನಿಗಳು, ಅವರಿಗೆ ಸಾಧ್ಯ. ಆದರೆ ಅವ್ರ ಹಿಂದೆ ಇರಕ್ಕಾರು ನಮ್ಗೆ ಯೋಗ್ಯತೆ ಇರಲಿ ಅಂತ ಕೇಳಿಕೊಂಡ್ರೆ ಜೀವನ ಸಾರ್ಥಕವಾಗ್ತದೆ. ಆ ದೃಷ್ಟಿಯಲ್ಲಿ ಹೆಚ್ಚು ಜನ ನಾವಿಲ್ಲ ಅನ್ನೋದು ಮೈನಸ್ ಪಾಯಿಂಟ್ ಅಂತ ತಿಳ್ಕೊಳ್ಬಾರ್ದು, ಅದು ಪ್ಲಸ್ ಪಾಯಿಂಟ್. ಕೋಟಿ ಉಳಿದು ಮಹಾಶ್ರೀಮಂತ ಎಷ್ಟು ಜನ ಇರ್ತಾರೆ ಊರಿಗೆ, ದೇಶಕ್ಕೆ ಇಡೀ ವಿಶ್ವಕ್ಕೇನೆ ಎಷ್ಟು ಕೋಟ್ಯಾಧೀಶರು, ಭಾವ ಸಾವಿರಾರು ಕೋಟಿ ಇರೋದ್ರೆ ಎಷ್ಟು ಜನ ಇರ್ತಾರೆ ನಿಮಗೆ, ಭಾಳ ಕಡಿಮೆ. ಅದಕ್ಕೆ ತತ್ರಾಪಿ ಜನ್ಮಶತ ಕೋಟಿಷು ಮಾನವತ್ವ, ತತ್ರಾಪಿ ಜನ್ಮಶತ ಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತ ಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತ ಕೋಟಿಷು ಮತ್ಪರತ್ವಂ. ಆದ್ದರಿಂದ ಎಂದೂ ನಾವು ಕಡಿಮೆ ಇದ್ದೇವೆ ಎಂದು ದುಃಖ ಪಡೋದಕ್ಕೆ ಹೋಗಬಾರ್ದು. ಆ ಹಿನ್ನೆಲೆಯಲ್ಲಿ ಯಶಸ್ವಿಯಾದ ಜೀವನಕ್ಕೆ ಜ್ಞಾನ ಬೇಕು ಅಂತ ಹೇಳಿದ. ಮುಂದೆ ಪರಮಾತ್ಮ ತುಂಬ ವಿಚಾರ ಹೇಳ್ತಾನೆ, ಅವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಮನುಷ್ಯ ಯಾತಕ್ಕೆ ಹಾಳಾಗ್ತಾನೆ ಅಂದರೆ ಭಗವಂತ ಹೇಳುತ್ತಾನೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಆ ಅಧ್ಯಾಯದ ಶ್ಲೋಕ ಇದು, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅರ್ಜುನ, ನನ್ನ ಮಾಯೆ, ಮಾಯೆ ಅಂದರೆ ಮಹಾಲಕ್ಷ್ಮಿ, ಮಾಯಾ ಜಯ ಕೃತಿ ಶಾಂತಿ ಅಂತ ಪರಮಾತ್ಮನ ಪತ್ನಿ ಮಹಾಲಕ್ಷ್ಮಿಯ ನಾಲ್ಕು ರೂಪಗಳು. ಮಾಯಾ ರೂಪ ಅಂದರೆ ದುರ್ಗಾ ರೂಪ ಅಂತ ಇನ್ನೊಂದು ಅರ್ಥ ಅದು. ಅದಕ್ಕೆ ಮಹಾಲಕ್ಷ್ಮಿ ಅಂದ್ರೆ ಏನು ಗೊತ್ತಾ, ಸಂಪತ್ತು ಅಂತ ಅರ್ಥ. ಈ ಸಂಪತ್ತು ಮನುಷ್ಯರನ್ನ ಮಾಯೆಯಾಗಿ ಕಾಡುತ್ತೆ ಅಂತ ಹೇಳ್ತಾರೆ. ಧನ ಬಂದರೆ ಧನ ದುರ್ಮದ ಅಂಧ ಅನ್ನಂತ ಭಾಗವತಲ್ಲಿ ಹೇಳ್ತಾರೆ. ಮನುಷ್ಯನಿಗೆ ಹಣಕಾಸು ಬಂತು ಅಂದರೆ ತಲೆ ತಿರುಗಿ ಹೋಗುತ್ತೆ ಅಂತ ಹೇಳ್ತಾರೆ. ಮೊದಲು ಮಠಕ್ಕೆ ತಾನೇ ಬರ್ತಿರ್ತಾನೆ ನಡ್ಕೊಂಡು, ಆಮೇಲೆ ಕೋಟ್ಯಾಧೀಶನಾಗಿ ಬಿಡ್ತಾನೆ, ಡ್ರೈವರ್ ಕಳಿಸ್ತಾನೆ, ತಾನು ಹೋಗೋದಿಲ್ಲ. ಆಮೇಲೆ ಪಂಚಾಮೃತ ತೊಗೊಂಡು ಪ್ರಸಾದ ಬಿಡು, ನಾವು ಸೇವೆ ಮಾಡ್ಕೊಂಬ ಅಂತ ಹೇಳ್ಬಿಡ್ತಾನೆ. ಯಾಕೆ ಧನ ಬಂತು, ಈಗಾಗಲೇ ಧನ ಇರಲಿಲ್ಲ ತಾನು ಹೋಗ್ತಿದ್ದ, ಧನ ಬಂತು ದಾರಿ ತಪ್ಪಿದ ಮನುಷ್ಯ. ಎಲ್ಲರೂ ಅಲ್ಲ, ಯಾರು ತಲೆ ಕೆಡುತ್ತೆ ಅಂಥವ್ರು. ಧನ ದುರ್ಮದ ಅಂಧರು ಅಂತ ಭಾಗವತ ಪುರಾಣದ ವಾಕ್ಯ. ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ಅನಂಗತೋ ಯದ್ಧರಿಮಾಶ್ರಯೇತ. ಅದಕ್ಕೆ ಪ್ರಹ್ಲಾದರಾದ ಕಂಡೋತು, ಹಣಕಾಸುಗಳು ನಮಗೆ ಬುದ್ಧಿ ಇದ್ರೆ ಒಳ್ಳೆಯದು, ಇಲ್ಲದೆ ಹೋದ್ರೆ ಹಣಕಾಸಿನಿಂದ ಭಾರಿ ಡೇಂಜರ್ ಇದೆ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಯಾರು ಹಣಕ್ಕೆ ಮನಸ್ಸಾಗ್ತಾರೋ ಅವರು ದೇವರು ಮರೀತಾರೆ, ಲಕ್ಷ್ಮಿ ಕಾಲು ಹಿಡಿಯೋರು ದೇವರು ಕಾಲು ಬಿಡ್ತಾರೆ ಅಂತ. ಅದಕ್ಕೇನೆ ಇವತ್ತು ಲಕ್ಷ್ಮಿ ಲಕ್ಷ್ಮೀಪತಿ ಎರಡು ಬೇರೆ ಯಾರು ಬೇಕು ಅಂತ ಕೇಳ್ತಾರೆ. ಮಹಾಲಕ್ಷ್ಮಿ ಬೇಕೋ ನಾಶ ಗ್ಯಾರಂಟಿ, ಲಕ್ಷ್ಮೀಪತಿ ಬೇಕೋ ಉದ್ಧಾರ ಗ್ಯಾರಂಟಿ. ಇವತ್ತು 99% ಜನ ಕೇವಲ ಹಣಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಹಣವೇ ನಿನ್ನಯ್ಯ ಗುಣವ ಎನಿತು ಬಂಡಿಪೇನಯ್ಯ, ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಣೆಯಯ್ಯ ಅಂತ ವಾದಿರಾಜ ಸ್ವಾಮಿಗಳು ಒಂದು ಪದ್ಯ. ಹಣ ಅಂದರೆ ನಾವು ಎಲ್ಲ ಗುಣಕ್ಕೂ ಹಣ ಒಂದೇ ಸಾಕು ಅಂತ ಹೇಳ್ತಾರೆ. ಗುಣ ಹಣ ಅದರಲ್ಲಿ ಜಾಗೃತಿ, ಗುಣವಂತನಾಗೋ ಇಷ್ಟ ಇಲ್ಲ ಜನಗಳಿಗೆ, ಹಣವಂತನಾಗ್ಲಿಕ್ಕೆ ಭಾರಿ ಇಷ್ಟಪಡ್ತಾರೆ. ಹಣ ಅಂಬುದು ನಶ್ವರ, ಏನಾಗುತ್ತೆ ನೋಡಿದ್ರೆ ಅಂತ ಹೇಳ್ತಾರೆ. ಕೋಟ್ಯಂತರ ಇಟ್ಕೊಂಡ, ತಾನೂ ತಿನ್ನಲಿಲ್ಲ, ಇನ್ನೊಬ್ಬರಿಗೂ ಮಕ್ಕಳಿಗೂ ಕೊಡಲಿಲ್ಲ, ಹಾಗೆ ಸತ್ತೋದ, ಹಾವಾಗಿ ಹುಟ್ಟಿದ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಹಾಗೆಲ್ಲ ದಾಟಕ್ಕಾಗೋದಿಲ್ಲ ಅದನ್ನು. ಅದನ್ನೇ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ. ದೇವರಿದ್ದಾನೆ, ಅವನ ಮುಂದೆ ಒಂದು ತೆರೆ ಇದೆ ಅಂತೆ. ಯಾವುದು ತೆರೆ ಅಂದರೆ ಈ ಬಂಗಾರದ ತೆರೆ ಇದೆ ಅಂತ ಹೇಳ್ತಾರೆ. ಬಂಗಾರ ದೇವರು ನೋಡಿದ ಅಡ್ಡಿ ಮಾಡಿಬಿಡುತ್ತ ನಮ್ಮನ್ನು. ಯಾರು ತೆರೆ ಸರಿಸ್ತಾರಲ್ಲ ಅವರೇ ದೇವರು ಕಾಣಿಸ್ತಾರೆ. ಅದನ್ನೇ ದಾಸರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಬಾಗಿಲು ಅಂದರೆ ತೆರೆ, ನಾವು ತೆಗಿಲಕ್ಕೆ ಬರೋದಿಲ್ಲ, ಇದನ್ನು ದೇವರು ತೆಗಿಬೇಕಷ್ಟೆ. ಅದನ್ನೇ ಹೇಳ್ತಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾವೇತಾಂ ತರಂತಿತೆ. ಯಾರು ನನ್ನನ್ನು ಶರಣ ಹೊಂದುತ್ತಾರೆ ಅವರು ಮಾಯೆಯಿಂದ ದೂರ ಆಗ್ತಾರೆ. ಇವತ್ತು ಮಾಯ ಲಕ್ಷ್ಮೀದೇವಿಯ ಹಣಕಾಸಿನ ಒತ್ತಡ ಗೆಲ್ಲಬೇಕು ಅಂತಿದ್ರೆ ಅದಕ್ಕೆ ಶರಣಾಗಬಾರದು, ಲಕ್ಷ್ಮೀಪತಿಗೆ ಶರಣರಾಗಬೇಕು ಅಂತ ಹೇಳ್ತಾರೆ. ಬಾಗಿಲು ಮುಂದೆ ಕೈ ಮುಗಿದ ಕೆಲಸ ಆಗೋದಿಲ್ಲ, ಬಾಗಿಲು ಹಾಕಿದವನ ಮುಂದೆ ಕೈ ಮುಗಿಬೇಕು. ನಾವು ಬಾಗಿಲು ಹಾಕಿದವನು ಹುಡುಕ್ಬೇಕು ಹೊರತು ಬಾಗಿಲನ್ನು ಒಡೆಯಲಿಕ್ಕೆ ಹೋಗಬಾರದು. ಲಕ್ಷ್ಮಿಯ ಪತಿ ನಾರಾಯಣನಾದ್ದರಿಂದಾಗಿನೇ ಹಿತ್ವಾತ್ಮಪಾತಂ ಗೃಹ ಮಂದಕೂತಂ ವನಂಗತೋ ಯದ್ ಹರಿಮಾಶ್ರಯೇತ ತದಲಂಬಹುಲೋಕ ವಿಚಿಂತನಯ ಪ್ರಬಣಂ ಕುರು ಮಾನಸ ಮೀಶ ಪದೇ. ಆಚಾರ್ಯರ ಮಾತು, ದೇವರನ್ನ ಶರಣ ಯಾರು ಹೊಂತಾರಲ್ಲ ಅವರಿಗೆ ಮಹಾಲಕ್ಷ್ಮಿ ತನ್ನ ಮಾಯೆ ತೆಗೆದುಹಾಕಿಬಿಡ್ತಾಳೆ. ಮಹಾಲಕ್ಷ್ಮಿಯ ಮಾಯೆಯಿಂದ ಪಾರಾಗಲಿಕ್ಕೆ ಇದೊಂದೇ ದಾರಿ. ಆ ಶಂಕುಕರ್ಣ ಬ್ರಾಹ್ಮಣ ಮಹಾಲಕ್ಷ್ಮಿಯ ಒಂದು ಮಾಯೆಗೆ ವಶನಾಗಿಬಿಟ್ಟು ಹಣಕಾಸು ಕೂಡಿಟ್ಟು ಸತ್ತ, ಸರ್ಪಯೋನಿಯನ್ನು ಹೊಂದಿದ. ಉದ್ಧಾರ ಆಗಬೇಕೀಗ, ಅದಕ್ಕೆ ಹೇಳುತ್ತೆ ಉದ್ಧಾರ ಹೇಗಾಗಬೇಕು ಅಂದರೆ ಅದೇ ಉತ್ತರ ಸಿಗುತ್ತೆ. ಮಹಾತ್ಮರನ್ನು ಹಿಡಿಬೇಕಣ. ಮಹಾತ್ಮರು ಯಾರು ಅಂತ ಕೇಳಿದರೆ ಭಗವದ್ಗೀತೆ 7ನೇ ಅಧ್ಯಾಯ ಓದಿದವರು. ಭಗವದ್ಗೀತೆ 7ನೇ ಅಧ್ಯಾಯ ಒಂದು ಜ್ಞಾತಕ್ಕೆ ಮಹಾತ್ಮನಾಗ್ತಾನೆ ಅಂತ ಪ್ರಶ್ನೆ, ಅಲ್ಲೇ ಉತ್ತರ ಬರುತ್ತೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಸ ಮಹಾತ್ಮ ಸುದುರ್ಲಭ. ಭಗವದ್ಗೀತೆಯ ಮಾತದು. ಮಹಾತ್ಮ ಯಾರು ಗೊತ್ತಾ? ಇವತ್ತು ಯಾರ್ಯಾರು ಮಹಾತ್ಮರು ಅಂದು ಬಿಡ್ತೇನೆ ನಾವು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಂ, ವಾಸುದೇವನೇ ಎಲ್ಲ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರು ಮಹಾತ್ಮರು. ವಾಸುದೇವನೇ ಎಲ್ಲ ಅಂದ್ರೆ ಏನರ್ಥ? ಅದಕ್ಕೆ ವಾಸುದೇವನೇ ಎಲ್ಲ ಅಂದ್ರೇನು? ಏನು ತಿಳ್ಕೊಂಡ್ಬಿಟ್ರು? ಸರ್ವಂ ಕಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ, ಅದು ಎಲ್ಲ ದೇವರೇ, ನಾವೆಲ್ಲರೂ ದೇವರೇ. ಆ ರೀತಿ ಅರ್ಥ ಮಾಡ್ಕೊಂಡ್ರು ಆ ಅರ್ಥ ಅಲ್ಲ. ಅದಕ್ಕೆ ವಾಸುದೇವ ಸರ್ವಂ ಅಂದರೆ ವಾಸುದೇವ ಪೂರ್ಣ ಅಂತ. ಸರ್ವ ಅಂದ್ರೆ ಪೂರ್ಣ, ಎಲ್ಲರೂ ಕೂಡ ಅಪರಿಪೂರ್ಣರು, ದೇವರೊಬ್ಬನೇ ಪೂರ್ಣ. ಎಷ್ಟೋ ಜನ ಹೇಳ್ತಿರ್ತಾರೆ, ಡಾಕ್ಟರ್ ಆಪರೇಷನ್ ಮಾಡ್ತಿರ್ತಾನೆ, ತಂದೆ ಸಂಬಂಧಪಟ್ಟವ್ರು ಕೇಳ್ತಾರೆ, ಡಾಕ್ಟರ್ ಹೇಗಾರ ಮಾಡಿ ಉಳಿಸಿ ಅಂತಾರೆ. ಆಯಿತು ಅಂತಾರೆ, ಮತ್ತೆ ಮತ್ತೆ ಕೇಳ್ತಾರೆ, ಹೇಳ್ತಾರೆ ನಾನೇನು ದೇವರ ಹೇಳೋಕ್ಕಾಗೋದಿಲ್ಲ ಅಂತೇಳಿ. ಪ್ರತಿಯೊಂದು ಸ್ಟೇಜಲ್ಲೂ ನಾನೇನು ದೇವರ ಅನ್ನೋ ಮಾತು ಉಪಯೋಗಿಸ್ತಾರೆ. ದೇವರು ಎಲ್ಲ ಮಾಡೋ ಹಾಗೆ ಎಲ್ರಿಗೂ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಅಂದರೆ ವಾಸುದೇವ ಸರ್ವಂ, ದೇವರ ಕೈಯಲ್ಲಿ ಎಲ್ಲ ಇರೋ ಯಾರ ಕೈಯಲ್ಲೂ ಇಲ್ಲ, ಅವನು ಸರ್ವತಂತ್ರ ಸ್ವತಂತ್ರ. ಅವರು ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಬಹಳ ಮುಖ್ಯವಾದ ತತ್ವ, ನಾವ್ಯಾರೂ ಪರಿಪೂರ್ಣರಲ್ಲ, ಭಗವಂತ ಪರಿಪೂರ್ಣ. ನಮಗಿವತ್ತು ಪೂರ್ಣ ಸುಖ ಬೇಕು, ನಾವು ಪರಿಪೂರ್ಣರಲ್ಲ, ಪೂರ್ಣ ಸುಖ ಬೇಕು. ದೇವರು ಪರಿಪೂರ್ಣ, ಪರಿಪೂರ್ಣರಲ್ಲದ ನಾವು ಪೂರ್ಣ ಸುಖಕ್ಕೋಸ್ಕರ ಪರಿಪೂರ್ಣನಾದ ವಾಸುದೇವನನ್ನು ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅದೂ ಮಹಾತ್ಮ, ಇಲ್ಲದೆ ಹೋದರೆ ಮಹಾತ್ಮನಲ್ಲ. ವಾಸುದೇವ ಸರ್ವ, ಅದಕ್ಕಿದೆ ಇನ್ನೂ ಅನೇಕ ಅರ್ಥಗಳು. ವಾಸುದೇವನೇ ಎಲ್ಲ, ವಾಸುದೇವನೇ ಎಲ್ಲ ಅಂದ್ರೇನು? ವಾಸುದೇವನೇ ಎಲ್ಲಕ್ಕೂ ಸ್ವಾಮಿ ಇನ್ನೊಂದು ಅರ್ಥ. ವಾಸುದೇವನೇ ಎಲ್ಲಕ್ಕೂ ಸ್ವಾಮಿ. ಇಲ್ಲಿ ಮಠಕ್ಕೆ ಬರ್ತಾರೆ, ನೋಡ್ತಾರೆ ಇದು ಯಾರ್ದು ಅಂದರೆ ಮಠದ್ದು. ಏನು ಕೇಳಿದ್ರು ಮಠದ್ದೇ, ಗಡ್ಡೆ ಕೇಳಿದ್ರು ಮಠ, ಮಂಟಪ ಕೇಳಿದ್ರೆ ಮಠ, ಡೆಸ್ಕ್ ಕೇಳಿದ್ರೆ ಮಠ, ಪೊರಕೆ ಕೇಳಿ ಇದು ಮಠದ್ದೇ ಅಂದ್ಬಿಡ್ತಾರೆ. ಪೊರಕೇನು ಮಠದ್ದೇ, ಎಲ್ಲ ಮಠದ್ದೇ, ಎಲ್ಲ ದೇವರು ಅಂತ ತಿಳ್ಕೊಂಡ್ರೆ ಸದ್ಗತಿ ಹೋಗ್ತಾರೆ. ಈಶಾವಾಸ್ಯ ವಿಧಂ ಸರ್ವಂ ವಾಸುದೇವ ಸರ್ವಂ, ಎಲ್ಲವೂ ಕೂಡ ದೇವರಿಗೆ ಸೇರಿದ್ದೆ ಹೊರತು ನಮಗೆ ಸೇರಿದ್ದು ಯಾವುದೂ ಅಲ್ಲ. ಜಗತ್ತಿನಲ್ಲಿ ಯಾವ ಚಕ್ರವರ್ತಿಗಳು ಕೂಡ ಯಾವುದರ ಸ್ವಾಮಿಗಳಲ್ಲ, ಎಲ್ಲ ಬಿಟ್ಟೋದವರೇ. ಕೂಡ ಕನಕದಾಸರು ಹೇಳ್ತಾರೆ, ಹುಟ್ಟುತ್ತೇನೂ ತಾರಲಿಲ್ಲ, ಸಾಯುತ್ತೇನೂ ಒಯ್ಯಲಿಲ್ಲ ಅಂತ ಹೇಳ್ತಾರೆ. ನಮ್ಮದೇನಾದರೂ ಆಗಿದ್ದಿದ್ರೆ ಏನು ತಂದಿದ್ದೀವಿ ಬರ್ತಾ? ಏನೂ ತಂದಿಲ್ಲ. ಹೇಳ್ತಾರೆ, ಕಂಬ ದಿಂಬದೊಳಗಿರುವ ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದು. ಕನಕದಾಸರ ಮಾತು. ಇವತ್ತು ನಾವು ಬರೀ ಕೈಲಿ ತಂದಿರೋದು ಬರೀ ಕೈಲಿ ಹೋಗು. ಯಾವ ರಾಜ ಮಹಾರಾಜರು ಕೂಡ ಒಂದು ಪೈಸೆ ಒಯ್ದಿಲ್ಲ ಜೊತೆ ನೆನಪಿರ್ಬೇಕು. ಇವತ್ತು ಎಷ್ಟೋ ಜನ ಸಾಯ್ತಾರೆ, ಆ ಬ್ಯಾಂಕ್ ಏನು ಮಾಡಿದ್ರು ಕೂಡ ಅಲ್ಲಿಗಿನ ಇವರಿಂದ ಡೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಡೆಲ್ಲಿಯಿಂದ ಮಡ್ರಾಸಿ ಬರುತ್ತೆ, ಮಡ್ರ ಬಾಂಬೆಗೆ ಹೋಗುತ್ತೆ. ಸತ್ಮೇಲೆ ಯಾರಿಂದನೂ ಹೋಗಿಲ್ಲ ನೆನಪಿರ್ಬೇಕು, ಸತ್ಮೇಲೆ ಯಾರಿಂದನೂ ಹೋಗೋದಿಲ್ಲ, ಹಾಗೆ ಬಿದ್ದಿರುತ್ತೆ. ಎಲ್ ಐ ಸಿ ಅವರುಗಳು ಹೇಳ್ತಿರ್ತಾರೆ ಸಾವಿರಾರು ಕೋಟಿ ರೂಪಾಯಿ ಅನ್ಕ್ಲೇಮ್ ಇದೆ ಅಂತ, ಅದರೊಳಗೆ ವಾರಸದಾರರೇ ಬಂದಿಲ್ಲ ಕೇಳೋದಕ್ಕೋಸ್ಕರ, ಅವನ ರೆಕಾರ್ಡ್ ಇಲ್ಲ ಹೇಳೋ ಬಂದಿಲ್ಲ, ಹಾಗೆ ಡಂಪ್ ಆಗಿ ಬಿದ್ದಿದೆ. ಇವ್ರ ಪ್ರಕಾರ ಏನೋ ಶಿಫ್ಟ್ ಆಗಿದ್ರೆ ಎಲ್ರಿಗೂ ವಾಪಸ್ ಹೋಗಬೇಕಾಗಿತ್ತು, ಅವ್ರ ಹಿಂದೆ ಹೋಗಬೇಕಾಗಿತ್ತು, ಹೋಗೋದಿಲ್ಲ ಅದೆಲ್ಲ ಕೂಡ. ಧನಕ ಶಕ್ತಿ ಇಲ್ಲ ಅಂದರೆ ಎಲ್ಲವೂ ಕೂಡ ದೇವರ ಅಧೀನದಲ್ಲಿ ನಮ್ಮ ಕೈಯಲ್ಲಿಲ್ಲ. ವಾಸುದೇವೇನ ಸರ್ವಂ, ವಾಸುದೇವಸ್ಯ ಸರ್ವಂ, ಇದೆಲ್ಲ ಯಾರಿಗೆ? ದೇವರಿಗೆ ಅಷ್ಟೇ, ಎಲ್ಲ ದೇವರದು, ಎಲ್ಲ ದೇವರಿಗೆ. ನಾವೇನೇ ಮಾಡಿದರೂ ಕೂಡ ಪ್ರಾಣಾಯಾಮೋ ವಾಸುದೇವೋ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಯತ್ಕರೋಷಿ ಯದಸ್ನ್ಯಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಷ್ವಮತರ್ಪಣ. ಎಲ್ಲ ದೇವರದು ಅಂದಮೇಲೆ ದೇವರಿಗೆ ಕೊಡಬೇಕಷ್ಟೇ, ಭಾಳ ಸಿಂಪಲ್. ಅದು ನಮ್ಮದಾಗಿದ್ದರೆ ನಾವು ಇಟ್ಕೋಬಹುದಾಗಿತ್ತು, ನಮ್ಮದಲ್ಲ ಇದು, ಮತ್ತೆ ಯಾರು ಆಗಿದ್ರೆ ಅವ್ರಿಗೆ ಕೊಡ್ಬೋದಾಗಿತ್ತು, ಅವ್ರದ್ದು ಅಲ್ಲ, ಎಲ್ಲ ದೇವರದಾದ್ರಿಂದ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮರಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್. ಪ್ರತಿಯೊಂದು ದೇವರದ್ದೇ ಇದನ್ನು ಅರ್ಥ ಮಾಡಿಕೊಂಡ್ರೆ ಮುಗಿದೋಯ್ತು. ಇಲ್ಲಿ ಬಂದಿರ್ತಾನೆ, ಯಾವುದೋ ಒಂದು 10 ರೂಪಾಯಿ ಬಿದ್ದಿರುತ್ತೆ ಕೆಳಗಡೆ, ನೋಡ್ತಾನೆ ಯಾರೂ ಇಲ್ಲ, ಏನ್ ಮಾಡ್ತಾನೆ ಗೊತ್ತಾ, ಒಳ್ಳೆಯವನಾದ್ರೆ ಗುಂಡಿಗೆ ಹಾಕಿ ಹೋಗ್ಬಿಡ್ತಾನೆ, ಉಳಿದಾನ ಜೇಬಿಗೆ ಹಾಕೊಂಡು ಹೋಗ್ಬಿಡ್ತಾನೆ, ಅದು ತಪ್ಪು. ಜೇಬಿಗೆ ಹಾಕೊಂಡು ಹೋದ ಅಂದ್ರೆ ಕಳ್ಳ, ಯಾರ್ದು ಗೊತ್ತಾಗ್ಲಿಲ್ಲ, ಬಟ್ಟೆ ಕಾಯ್ಬಿಟ್ರೆ ಮುಗಿದ ಸಿಂಪಲ್. ಇವತ್ತೆಲ್ಲ ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ರೆ ಜೀವನ ಸಾರ್ಥಕ, ಅದನ್ನ ಹೇಳೋದಕ್ಕೆ ಪದ್ಯ ಹೊರಟಿದೆ. ಆಗ ಅರ್ಥ ಆಯ್ತು ಅವನಿಗೆ, ಸರ್ಪಿಯೋ ನೆನ್ಬಿಡ್ದಾಗ ಗೊತ್ತು ನಮ್ಮ ಹಿಂದೆ ಬರಲಿಲ್ಲ, ಆ ಕ್ಷಣ ಕೂಡಿಟ್ಟೆ ನನ್ನ ಹಿಂದೆ ಬರಲಿಲ್ಲ ಅಂತ ಗೊತ್ತಾಯ್ತಾಗ, ಆಗ ಅರ್ಥ ಆಯ್ತು ದೇವರೇ ಎಲ್ಲದಕ್ಕೂ ಕಾರಣ, ಆದ್ರೆ ನಾನು ಪಡಿಬೇಕೀಗ. ನೋಡಿದಾರ ಪಿಶಾಚಿಯವನಿಗೆ ಬಂದಿದ್ದೆ, ಸರ್ಪ ಆಗಿಬಿಟ್ಟಿದ್ದಾನೆ, ಆ ಹಣ ಕೊಡೋ ಶಕ್ತಿ ಅದಕ್ಕಿಲ್ಲ, ಈಗ ಮಕ್ಕಳ ಕೈ ಕೊಡಿಸ್ಬೇಕು. ಆಗ ಗೊತ್ತಾಗುತ್ತೆ ಸತ್ಪುತ್ರ ಇದ್ರೆ ಏನಾಗುತ್ತೆ, ಮತ್ತು ದೃಷ್ಟಾಂತ ಅದು, ಅವನಿಗೆ ಶಕ್ತಿ ಇಲ್ಲ. ಮನುಷ್ಯ ಜನ್ಮದಲ್ಲಿ ಸಾಧನೆ ಮಾಡಕ್ಕೆ ಬರ ಹಾಗೆ ಸರ್ಪ ಜನ್ಮದಲ್ಲಿ ಮಾಡಕ್ಕೆ ಬರಲಿಲ್ಲ ಅವನಿಗೆ. ಯಾರನ್ನ ಕರೆದ್ರೆ ಸರ್ಪ ಕರೆದ್ರೆ ಬರ್ತಾನೆ, ಕೂಡ ಓಡೋಗ್ಬಿಡ್ತಾರೆ ಯಾರು ಬರಲ್ಲ ಸರ್ಪ ಕರೆದ್ರೆ. ಇವ್ರ ಭಾಷೆ ಅರ್ಥನೂ ಆಗಲ್ಲ ಜನಗಳಿಗೆ. ಹಾವು ಬಂದು ಕರೆದ್ರೆ ಯಾರಾದ್ರೂ ಹಾವಿನ ಕರ್ಕೊಂಡು ಕಳ್ಸ್ಕೊಬೇಡಿ, ಆಚಾರ ಅಂತ ಕಳಿಸ್ರೆ ಹಾವಿನ ಕಳಿಸಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡ್ರಿ. ಹಾವಿ ನೋಡಿ ಯಾರು ಬರೋದೇ ಇಲ್ಲ, ಬಂದ್ರೆ ಕೊಡ್ಲಕ್ಕೆ ಕೈ ಇಲ್ಲ, ಅದಕ್ಕೆ ಬಂದ್ರೆ ಕೊಡ್ಲಕ್ಕೆ ಕೈ ಇಲ್ಲ, ಮಾತಾಡಲಿಕ್ಕೆ ಬಾಯಿ ಇಲ್ಲ, ನೆನಪಿರಬೇಕು. ಇದೆಲ್ಲ ಇರೋದು ಮನುಷ್ಯನಿಗೊಂದೇನೆ, ಅದಕ್ಕೆ ಸಾಧನೆ ಮಾಡಿ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ, ಕ್ರಿಮಿಕೀಟವಾಗಿ ಜನಿಸಿದಂದು ಹರಿ ಶರಣು ಎಂದೆನಲುಂಟೆ, ಹರಿ ಹರಿಣನಾಗಿ ಜನಿಸಿದಂದು ಹರಿ ಶರಣು ಎಂದೆನಲುಂಟೆ. ಬಾಯ ಇಲ್ಲ ಭೇದಕ್ಕೆ, ಬುದ್ಧಿನೇ ಇಲ್ಲ, ತಿಳುವಳಿಕೆನೇ ಇಲ್ಲ. ಇವತ್ತು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧನೆ ಆದ್ರಿಂದ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಆ ಮನುಷ್ಯರಾಗಿದ್ದಿದ್ದು ಯಾರು, ಅವನಿಗೆ ಮಕ್ಕಳಿದ್ರು ಪುಣ್ಯಕ್ಕೆ, ಆ ಮಕ್ಕಳಿಗೆ ಹೇಳಿದ ಸಂದೇಶ ಕೊಟ್ಟ, ಹೀಗಾಗಿದೆ ದಯವಿಟ್ಟು ನಮಗೆ ಉದ್ಧಾರದ ಹಾದಿಯನ್ನು ತೋರಿಸಿ ಅಂತ ಕೇಳಿ. ಅದಕ್ಕೆ ಗುರುತೇನಾಯ್ತು, ಈಗ ಗುರುತು ಯಾವುದು ಅಂತ ಕೇಳಿದರೆ ಭಗವದ್ಗೀತೆ 7ನೇ ಅಧ್ಯಾಯ ಓದಿದವನೇ ಗುರುತು. ಅವನಿಗೆ ಊಟ ಹಾಕಿಸಿದ್ರೆ ನನ್ನ ಜನ್ಮ ಸಾರ್ಥಕವಾಗ್ತದೆ. ಇಲ್ಲಿ ಎಷ್ಟು ದೃಷ್ಟಾಂತ ಗೊತ್ತಾ, ಊಟ ಹಾಕ್ಸೋದು ಅವನಿಗೆ, ಉದ್ಧಾರ ಆಗೋದು ಇವನು. ಎಂಥ ರಿಮೋಟ್ ಇದು, ಒಂದು ಯೋಚನೆ ಮಾಡಿ, ವೈರ್ಲೆಸ್ ಕಾಂಟ್ಯಾಕ್ಟ್ ಅಂತೀವಲ್ಲ ಆ ಟೈಪ್ ಕಾಂಟ್ಯಾಕ್ಟ್ ಇದು. ಹೇಗೆ ಹೋಗುತ್ತೆ ಅಂತ ಪ್ರಶ್ನೆ ಮಾಡ್ತಾರ, ಮತ್ತೆ ಹೇಗೆ ಬರುತ್ತೆ ರಿಮೋಟ್ ಹಾಕಿ ಯೋಚನೆ ಮಾಡಿ, ಕಣ್ಣಿಗೆ ಕಾಣೋದೇ ಇಲ್ಲ, ಹೇಗೆ ಆನ್ ಆಯ್ತದು ಅಂತೇಳಿ. ಯಾವುದೋ ರಿಮೋಟ್ ಯಾವುದಕ್ಕೂ ಸೂಟ್ ಆಗೋದಿಲ್ಲ, ಅದೇ ಇದಕ್ಕೆ ಆ ಟಿವಿದ ಅದೇ ರಿಮೋಟೇ ಆಗಬೇಕು, ಬೇರೆದಕ್ಕಾಗೋದಿಲ್ಲ. ಅದಕ್ಕೆ ಅದೇ ಮಂತ್ರ ಹೇಳೋದು, ಬೇರೆ ಮಂತ್ರದಿಂದ ಕೆಲಸ ಆಗೋದಿಲ್ಲ. ಶ್ರಾದ್ದ ಮಂತ್ರಗಳೇ ಬೇರೆ, ವಿವಾಹ ಮಂತ್ರನೇ ಬೇರೆ, ಸಂಧ್ಯಾವಂದಿ ಮಂತ್ರಗಳು ಬೇರೆ, ಆಯಾ ಮಂತ್ರಕ್ಕೆ ಮಾತ್ರ ಓಪನ್ ಆಗುತ್ತೆ, ಬೇರೆದಕ್ಕೆ ಓಪನ್ ಆಗೋದಿಲ್ಲ. ಆ ದೃಷ್ಟಿಯಿಂದ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಬೇಕು, ಆ ಮಂತ್ರದಿಂದ ಕೆಲಸ ಆಗಬೇಕು, ಆ ಮೂಲಕ ಸದ್ಗತಿ ಹೋಗಬೇಕು. ಭಗವದ್ಗೀತೆ 7ನೇ ಅಧ್ಯಾಯ ಓದಿದ ಬ್ರಾಹ್ಮಣ ಅವನು ಬಾಯಿಲಿ ಅನ್ನ ಹಾಕಿದರೆ ಅವನು ತೃಪ್ತನಾದರೆ ಇವನು ಸದ್ಗತಿ ಹೋಗ್ತಾನಂತ, ಎಷ್ಟು ಲಿಂಕ್ ಇದೆ ಯೋಚನೆ ಮಾಡಿ. ಈ ಯೋಚನೆ ಲಿಂಕ್ ಇದ್ದ ಅರ್ಥ ಆದವರಿಗೆ ಏನೇನೂ ಕಷ್ಟ ಆಗೋದಿಲ್ಲ, ಇಂಥ ಸಿದ್ಧಿ ಪಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಮತ್ತೆ ಹೇಳ್ತಾನೆ ಪರಮಾತ್ಮ ಅರ್ಜುನ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವನೇ ಎಲ್ಲ ಅಂತ ತಿಳ್ಕೊಳ್ಳೋ ಜ್ಞಾನ ಎಲ್ಲರಿಗೂ ಬರೋದಿಲ್ಲ, ಬಹಳ ಕಷ್ಟ ಅದು. ಮಕ್ಕಳು ಇಲ್ಲಿ ಬರ್ತಾರೆ, ತಕ್ಕನೆ ತಗೊಳ್ಳೋಕೆ ಹೋಗ್ತಾರೆ, ದೊಡ್ಡವರಿಗೆ ಹಾಗೆಲ್ಲ ಅಲ್ಲ, ಬಿಟ್ಟುಬಿಡಿ ಇಲ್ಲೇ ಬಿಡೋದು, ನಮ್ಮದಲ್ಲ ಅಂತ ಹೇಳ್ತಾರೆ. ನಮ್ಮದಲ್ಲ ಅಂತ ಹೇಳಬೇಕಾದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ದೊಡ್ಡವರು ಹೇಳಬೇಕಾದನ್ನ. ದೊಡ್ಡವ್ರಿಗೆ ಗೊತ್ತಾಗದವರು ದಡ್ಡರಾಗ್ತಾರೆ, ದೊಡ್ಡವರಾಗೋದಿಲ್ಲ, ದಡ್ಡರಾಗಿಬಿಡ್ತಾರೆ ಅಷ್ಟೇ. ನಮ್ಮದನ್ನ ನಮ್ಮದು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ, ನಮ್ಮದಲ್ಲದ ನಮ್ಮದಲ್ಲ ಅಂತ ತಿಳ್ಕೊಳ್ಳೋದಕ್ಕೂ ಜ್ಞಾನ ಬೇಕು. ಮತ್ತೆ ನಮ್ಮದ್ಯಾವುದು ದೇವರದ್ದು ಯಾವುದು ಅಂತ ಹೇಳ್ತಾರೆ, ನಮ್ಮದು ಅಂತ ಯಾವುದೂ ಇಲ್ಲ, ಎಲ್ಲ ದೇವರದ್ದೇನೆ. ನಮ್ಮ ಕಣ್ಣು ನಮ್ಮದಲ್ಲ, ಕಿವಿ ನಮ್ಮದ, ದೇಹನೇ ನಮ್ಮದಲ್ಲ, ಯೋಚನೆ ಮಾಡಿ. ಮನೆ ನಮ್ಮದಲ್ಲ ಅಂದ್ಬಿಡ್ತಾರೆ, ಆ ರೂಮ್ ಯಾರ್ದು ಅಂತ ಕೇಳಿದ್ರೆ, ಮನೆ ನಮ್ಮದಲ್ಲ, ರೂಮ್ ಯಾರ್ದು, ಏನ್ ಮಾಡ್ಬೇಕು ಅದಕ್ಕೀಗ, ರೂಮ್ ಯಾರ್ದು, ಕಿಚನ್ ಯಾರ್ದು, ದೇವ್ರ ಮನೆ ಯಾವುದು, ಮನೆ ನಮ್ಮದಲ್ಲ, ಯಾವುದು ನಮ್ಮದಲ್ಲ, ಜಗತ್ತೇ ನಮ್ಮದಲ್ಲ, ದೇಹ ನಮ್ಮದಲ್ಲ, ಎಲ್ಲ ದೇವರು. ಆ ಚಿಂತನೆಗೆ ಭಗವದ್ಗೀತೆ 7ನೇ ಅಧ್ಯಾಯ ಕೊಡೋ ಕಾಣಿಕೆ ಭಾರಿ ದೊಡ್ಡ. ಪರಮಾತ್ಮ ಮತ್ತೆ ಹೇಳ್ತಾನೆ, ಅರ್ಜುನ ನಾನ್ಯಾರು ನೀವ್ಯಾರು ಗೊತ್ತಾ, ವೇದಾಹಂ ಸಮತೀತಾನೆ, ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ, ನನಗೆ ಎಲ್ಲರೂ ಗೊತ್ತು ನನ್ನ ಎಲ್ಲರೂ ತಿಳಿದಿಲ್ಲ. ಇದು ಒಗಟದು ಒಂದು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ, ಹಿಂದೆ ಎಷ್ಟು ಜನ ಆಗೋಗಿದ್ದಾರಲ್ಲ ಅವರೆಲ್ಲ ನನಗೆ ಗೊತ್ತು. ವರ್ತಮಾನಾನಿ ಈ ಎಷ್ಟು ಜನ ಇದ್ದಾರಲ್ಲ ಅದೆಲ್ಲ ನನಗೆ ಗೊತ್ತು. ಭವಿಷ್ಯಾಣಿ ಚ ಭೂತಾನಿ ಮುಂದೆ ಬರ್ತಾರಲ್ಲ ಅವರೆಲ್ಲ ನನಗೆ ಗೊತ್ತು. ಹಿಂದಿನ ಮುಂದಿನ ಇಂದಿನ ಎಲ್ಲವನ್ನೂ ಕೂಡ ಪೂರ್ಣ ತಿಳಿದವನು ದೇವರು ಒಬ್ಬನೇನೆ. ನಮಗೆ ನಮ್ಮ ಬಗ್ಗೆನೇ ಗೊತ್ತಿಲ್ಲ, ಉಳಿದವ್ರಿಗೆ ಬೇಡ, ನಮ್ಮ ಬಗ್ಗೆನೇ ಗೊತ್ತಿಲ್ಲ. ಆದ್ರಿಂದಾಗಿನೇ ನಾವಿಲ್ಲಿ ದೇವರಲ್ಲಿ ಯೋಚನೆ ಮಾಡಿ, ದೇವರು ದೇವರೇ ಜೀವರು ಜೀವರೇನೆ. ಎಲ್ಲ ದೇವರು ಕೂಡ ಮಾಂತುವೇದ ನ ಕಶ್ಚನ, ಒಟ್ಟಾಗಿ ದೇವರು ತಿಳ್ಕೊಳ್ಳೋದಕ್ಕೆ ಹೋದರೂ ಕೂಡ ದೇವರು ಎಷ್ಟೆತ್ತರ ಇದ್ದಾರೆ ಇಮೇಜನ್ ಮಾಡೋಕ್ಕಾಗೋದಿಲ್ಲ. ದೇವರು ದೇವರೇನೆ, ಆಕಾಶದ ಎತ್ತರ ಯೋಚನೆ ಮಾಡಿ ನಮಗೆ ಪರಮಾಶ್ಚರ್ಯ ಆಗಿಬಿಡುತ್ತೆ. ಇವತ್ತು ನಮ್ಮ ಮನೆ ಏನೋ ಹಾರಾಡ್ತಿರ್ತೇವೆ, ಪ್ಲೇನ್ ಅವರಿಗೆ ಗೊತ್ತಾಗುತ್ತೆ. ನಮ್ಮ ಯಾರು ಜನನೇ ಕಾಣೋದಿಲ್ಲ, ಮತ್ತು ಮನೆಗಳೇ ಕಾಣೋದಿಲ್ಲ, ಬೆಟ್ಟಗಳು ಇಷ್ಟಿಷ್ಟು ಕಾಣುತ್ತೆ. ಗ್ರೌಂಡ್ ಲೆವೆಲ್ ಬಂದಾಗ ಎಷ್ಟೆತ್ತರ ಬೆಟ್ಟ, ಪ್ಲೇನ್ನಲ್ಲಿ ಹೋಗಿ ಬೆಟ್ಟ ಇಷ್ಟ ಆಗಿಬಿಡುತ್ತೆ. ಇನ್ನೂ ಮೇಲೆ ಹೋಗ್ತಾ ಹೋದರೆ ಭೂಮಿನೇ ಇಷ್ಟಿರ್ಕದ ಕಾಣುತ್ತೆ. ನಕ್ಷತ್ರಗಳು ಇಷ್ಟಿಷ್ಟು ಕಾಣುತ್ತಲ್ಲ, ಎಷ್ಟು ದೊಡ್ಡವೇ ಗೊತ್ತಾವು. ಸೂರ್ಯ ಹಂಗೆಲ್ಲ ಕಾಣ್ತಾನೆ, ಎಷ್ಟು ದೊಡ್ಡವನು ಗೊತ್ತಾ ಸೂರ್ಯ. ಚಂದ್ರ ಎಷ್ಟು ಲಕ್ಷಾಂತರ ಯೋಜನೆ ಇದ್ದಾನೆ ಚಂದ್ರ. ಅದೆಲ್ಲ ಯೋಚನೆ ಮಾಡಬೇಕು. ವಿಜ್ಞಾನಿಗಳು ಹೇಳ್ತಾ 10,000 ಕೋಟಿ ವರ್ಷಗಳ ಕಾಲ, ಈ ವರ್ಷಗಳಲ್ಲ ಜ್ಯೋತಿರ್ವರ್ಷಗಳು ಅಂತ, ಲೈಟ್ ಇಯರ್ಸ್. 10,000 ಕೋಟಿ ಜ್ಯೋತಿರ್ವರ್ಷಗಳ ಕಾಲ ಹೋಗೋವರೆಗೂ ಮನುಷ್ಯ ಯೋಚನೆ ಮಾಡಿದ್ದ, ಇನ್ನು ಮುಂದೆ ಯೋಚನೆ ಮಾಡಿ ಬಂದಿಲ್ಲ ಅವನು. ಅಲ್ಲಿಗಂತ ಯಾರು ಹೋಗಲು ಸಾಧ್ಯನೇ ಇಲ್ಲ. ಜಗತ್ತು ಎಷ್ಟು ದೊಡ್ಡದು, ಇಷ್ಟೆಲ್ಲ ಜಗತ್ತಿಗೆ ದೇವರು ಸ್ವಾಮಿ ಅಂದರೆ ದೇವರು ಎಷ್ಟು ದೊಡ್ಡವನಾಗ್ತಾನೆ ಗೊತ್ತಾ? ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ದೊಡ್ಡ ಮನೆ ತೋರಿಸ್ತಾರೆ, ಈ ಮನೆ ಓನರ್ ಇವನು ಅಂದ್ರೆ ಎಷ್ಟು ಗೌರವ ಬರುತ್ತೆ ನಮ್ಮ ತಕ್ಷಣನೇ. ಹಬ್ಬ, ಇಂಥ ಮನೆ ಇವನು ಓನರ್ರಾ? ಮನೆಗೆ ಓನರ್ ಮೇಲೆ ಆಶ್ಚರ್ಯ ಪಡ್ತೀರಲ್ಲ, ವಿಶ್ವಕ್ಕೆ ಓನರ್ ಅಂದ್ರೆ ಭಗವಂತ ಹೇಳ್ತಾರೆ. ಹರಿರೇವ ಜಗತ್ ಪಿತೃ ಮಾತೃಗತಿ. ಒಬ್ಬರು ಒಂದೊಂದು ಕಾಲಕ್ಕೆ ಓನರು, ಈ ಮನೆ ಮಾಡಿಬಿಟ್ಟು ಮನೆ ತೊಗೊಂಡ್ಬಿಟ್ಟು ಅಂದ್ಬಿಡ್ತಾರೆ. ದೇವ್ರ ಹಾಗಲ್ಲ, ಎಲ್ಲ ಕಾಲಕ್ಕೂ ಒಬ್ಬನೇ ದೇವರು ಓನರ್. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾನಂದ ಶಂಕರ. ದೇವರು ಎಂದೂ ಕೂಡ ಇನ್ನೊಬ್ಬರಿಗೆ ಸ್ವಾಮಿ ಆಗುತ್ತಾನೆ, ತಾನಿಗೆ ಸ್ವಾಮಿ ಯಾರೂ ಇಲ್ಲ ದೇವರಿಗೆ. ಅವನು ಸರ್ವತಂತ್ರ ಸ್ವತಂತ್ರ, ಅದನ್ನು ಹೇಳುತ್ತೆ ಭಗವದ್ಗೀತೆ. ಇದು ತಿಳ್ಕೊಂಡವನಿಗೆ ಅನ್ನ ಹಾಕಿದ್ರೆ ಸದ್ಗತಿಗೆ ಹೋಗ್ತಾರೆ ಅಂತ. ಇವತ್ತು ನಾನೇ ದೇವರನ್ನು ತಿಳ್ಕೊಂಡೋಗಿ ಹಾಕಿದ್ರೆ ಗೋವಿಂದ. ಮೊದಲೇ ಪಿಶಾಚ್ ಸರ್ಪ, ಇನ್ನು ಮಹಾಸರ್ಪವಾಗ್ತಿದ್ದ, ಉಪಯೋಗಕ್ಕೆ ಬರ್ತಿರಲಿಲ್ಲ. ಇವತ್ತು ಉದ್ಧಾರದ ಹಾದಿ ಹಿಡುಕಬೇಕೆ ಹೊರತು ಆ ಪದಪತನದ ಹಾದಿ ಹಿಡಿಬಾರ್ದು. ಅದಕ್ಕೋಸ್ಕರ ಹೇಳಿದ, ವಾಸುದೇವ ಸರ್ವಂ ಅನ್ಬೇಕೆ ಹೊರತು ಅಹಂ ಸರ್ವಂ ಅಂತ ಕರಿಬಾರ್ದು. ನಾನೇ ಎಲ್ಲ ಅಂತ ಕರಿಬಾರ್ದು, ದೇವರೆಲ್ಲ ಅಂತ ಕರಿಬೇಕು. ಎಲ್ಲ ಮಠಕ್ಕೆ ಬಂದು ನಂದೇ ಮಠ, ನೀ ಗತಿ ಏನಾಗುತ್ತೆ ಯೋಚನೆ ಮಾಡಿ ನೋಡಂತೆ. ನಂದಲ್ಲ ಇದು, ದೇವರದ್ದು, ರಾಯರದು. ರಾಯರು ಹೇಳ್ತಾರೆ ನಂದಲ್ಲ, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ಎಲ್ಲವೂ ದೇವರದೇ. ರಾಯರು ದೊಡ್ಡವರಾಗಿದ್ದೆ ಅದು ಗೊತ್ತಾ? ನಮ್ಮದು ಅಂತ ತಿಳ್ಕೊಂಡಲ್ಲ, ಎಲ್ಲ ದೇವರದು ಅಂತ ತಿಳ್ಕೊಂಡು. ರಾಘವೇಂದ್ರ ಸ್ತೋತ್ರ ಅದನ್ನೇ ಹೇಳು, ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಈಶಾವಾಸ್ಯ ಉಪನಿಷತ್ತಿ ರಾಯರ ಅರ್ಥ ಬರೀತಾರೆ, ಈಶಾವಾಸ್ಯ ಉಪನಿಷತ್ತಿಗೆ ಅರ್ಥ ಬರೆದಿದ್ದಾರೆ, 10 ಉಪನಿಷತ್ತಿಗೂ ಬರೆದಿದ್ದಾರೆ. ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ರಾಯರ ಅದೆಲ್ಲ ಕೂಡ. ಅಂಥ ಜ್ಞಾನ ಅವರನ್ನು ಎಷ್ಟು ಮೇಲೆ ಕುಳಿಸಿದೆ ಅಂದರೆ, ಅವರು ವೃಂದಾವನ ಪ್ರವೇಶ ಮಾಡಿ 3 ಶತಮಾನ ದಾಟಿ ಹೋಗಿಬಿಡುತ್ತೆ. ಇವತ್ತು ಆ ರೀತಿ 300 ವರ್ಷದ ಹಿಂದೆ ಎಷ್ಟು ಜನ ಫ್ಯಾಮಿಲಿ ಟ್ರೇಸ್ ಮಾಡಲಿಕ್ಕೆ ಬರೋದು ಹುಡುಕಿ ನೋಡಂತೆ. ಪೂಜೆ ಮಾಡೋದು ಬೇಡ, ಎಷ್ಟು ಜನ ಹೆಸರು ಕೂಡ ಸಿಗೋದಿಲ್ಲ ಮೊದಲು, ರಾಜಮಹಾರಾಜರ ವಂಶಾವಳಿನೇ ಸಿಗೋದಿಲ್ಲ. ಇವತ್ತು ರಾಯರ ಮಹಿಮೆ ಕೇಳಿದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ. ಭಗವದ್ಗೀತೆ ತಿಳಿದವನು ಹೇಗಿರ್ತಾನೆ, ದೇವರನ್ನು ಕಂಡವರು ಹೇಗಿರ್ತಾರೆ ಅಂದರೆ ರಾಯರಂಥವರು ದೃಷ್ಟ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬಿಟ್ಟವನು ಹಾವಾದ, ದೇವರಿಗೆ ಅನುಗ್ರಹ ಮಾಡಿದ ತಕ್ಷಣ ಬಿಡುಗಡೆ ಸದ್ಗತಿ ಹೊರಡ್ತೀವಿ. ಇದು ಅರ್ಥ ಮಾಡಿಕೊಂಡು 7ನೇ ಅಧ್ಯಾಯದ ಮಹತ್ವ ನಮಗೆ ತಿಳಿಯುತ್ತೆ. ಇದು ಒಂದು ಘಟ್ಟ. ಇನ್ನು 8ನೇ ಅಧ್ಯಾಯದಲ್ಲಿ ಒಂದು ಸಿಕ್ಕ ಕಥೆ, ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಅಲ್ಲೂ ಒಂದು ತದ್ದೇ ಕತೆ. ಆಮರ್ತಕ ಅಂತ ಒಂದು ಊರು, ಆಮರ್ತಕ ಅಂತ ಒಂದು ಊರು. ಅಲ್ಲಿ ಒಬ್ಬ ಭಾವಶರ್ಮ ಅಂತ ಒಬ್ಬ ಬ್ರಾಹ್ಮಣ, ಆಮರ್ತಕ ಭಾವಶರ್ಮ. ಭಾವಶರ್ಮ ಹೆಸರಿಗೆ ಬ್ರಾಹ್ಮಣ ಅಷ್ಟೇ, ಎಲ್ಲ ಭ್ರಷ್ಟ ಬ್ರಾಹ್ಮಣ. ಯಾವುದೇ ಸದಾಚಾರದ ಹೆಸರಿಲ್ಲ, ಪಿತೃಕಾರ್ಯ ಇಲ್ಲ, ದೇವಕಾರ್ಯ ಇಲ್ಲ, ನಿತ್ಯ ಪಿತೃತರ್ಪಣ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನಮಗೆ ಗಾಬರಿ ಆಗಿದೆ, ಎಷ್ಟು ಜನ ಕೊಡ್ತಾರೆ ಯೋಚನೆ ಮಾಡಿ. ಪಿತೃತರ್ಪಣ ಇವತ್ತು ಇಲ್ಲೇ ಇಲ್ಲ, ಬ್ರಹ್ಮಯಜ್ಞ ತರ್ಪಣ ಹೋಗಿಬಿಟ್ಟಿತ್ತು. ಎಲ್ಲೋ ಕೆಲವರು ಮಾಡ್ತಾರೆ, ಇವತ್ತು 90 ಜನ ಸಂಧ್ಯಾದನೇ ಬಿಟ್ಟಿದ್ದಾರೆ, ಪಿತೃತರ್ಪಣ ಅಲ್ಲ, ಸಂಧ್ಯಾದನೇ ಬಿಟ್ಬಿಟ್ಟು ನಿತ್ಯ ಪಿತೃತರ್ಪಣ ಕೊಡಬೇಕು ಶಾಸ್ತ್ರ ಹೇಳುತ್ತೆ. ಏಕಾದಶಿ ಕೃಷ್ಣಾಷ್ಟಮಿ ಅಂತ ಕೆಲವು ದಿವಸಗಳು ಬಿಟ್ಟುಬಿಟ್ರೆ ಪ್ರತಿನಿತ್ಯ ಪಿತೃತರ್ಪಣ ಕೊಡಲೇಬೇಕು. ಶ್ರಾದ್ದ ವರ್ಷಕ್ಕೆ 1 ದಿವಸ, ಪಕ್ಷ 1 ದಿವಸ, ಆದರೆ ತರ್ಪಣ ಪ್ರತಿನಿತ್ಯ ಕೊಡಬೇಕು ಎಂಬುದು ಶಾಸ್ತ್ರ. ಅವನು ಏನು ಕೊಡ್ತಿರಲಿಲ್ಲ, ಗಮನಿಸಿ ಮುಂದೆ ಏನಾಗ್ತಾನೆ ಹಾಗಾಗಬೇಕಾಗತ್ತೆ ಅಂತ ಅರ್ಥ. ದೇವ್ರ ಪೂಜೆ ಹೆಸರೇ ಇಲ್ಲ. ಇವತ್ತು ದೇವ್ರ ಪೂಜೆ ಬಿಟ್ಟಿದ್ದಾರೆ, ದೇವದಂತ ಜನದ ಹತ್ರ ಹೋಗ್ತಾರೆ, ಈ ಮತ್ತೆ ಏನೋ ಕೊಡ್ತಾನೆ ಅಂತ ಕ್ಯೂ ನಿಂತು ಬಿಡ್ತಾರೆ ಜನಗಳು. ತಪ್ಪದು, ಇವತ್ತು ಅಯೋಗ್ಯರು ಅಂದರೆ ಪರಮ ಅಯೋಗ್ಯರ ಹತ್ರ ಹೋಗೋ ಜನಗಳಿದ್ದಾರೆ. ಆ ಗುಂಪಿಗೆ ಸೇರಿದವು ಪರಮ ದುರಾಚಾರಿ. ನಿಧಾನವಾಗಿ ಅವನು ಹಣಕಾಸು ಶುರು ಮಾಡಿದ, ಮದ್ಯಪಾನ ಶುರು ಮಾಡಿದ, ಅದು ಎಷ್ಟೇನೋ ಸಿಗೋದಿಲ್ಲ ಇವತ್ತು. ಹಿಂದಿನ ಕಾಲಕ್ಕೆ ಮದ್ಯಪಾನ ಮಾಡಿ ದೊಡ್ಡ ನ್ಯೂಸ್ ಅದು. ಅವ್ರ ಹೆಂಡ ಕುಡ್ದಿದ್ದಾನೆ ಅಲ್ಲ, ಒಂದು 50 ವರ್ಷಗಳ ಹಿಂದೆ ಯಾರಾದ್ರು ಹೋಟೆಲ್ಗೆ ಹೋಗಿ ಬಂದುಬಿಟ್ರೆ ಅವ್ರನ್ನ ಮನೆ ಮಠದೊಳಗೆ ಸೇರಿಸ್ತಿದ್ದಿಲ್ಲ, ಬಡಿಸೋಕೆ ಬಿಡ್ತಿದ್ದಿಲ್ಲ ಅವ್ರನ್ನ. ಇವತ್ತು ಅಂಥವರೇ ಬರಬೇಕು, ಹಾಗಾಗಿಬಿಟ್ಟಿದೆ ಕಾಲ. ಇವತ್ತು ಫಸ್ಟ್ ಬಡಿಸೋಕೆ ಪಾರಮಾಯನೇ ಬಗತಿ ಅಂದ್ಬಿಡಿ. ಹಿಂದೆ ಒಳಗೆ ಬಿಡ್ತಿದ್ದಿಲ್ಲ ಅವ್ರನ್ನ, ಪ್ರಾಯಶ್ಚಿತ್ತ ಮಾಡಿ ಆಮೇಲೆ ಪಂಚಗವ್ಯತ್ವ ಏನೋ ಮಾಡಿ ಒಳಗೆ ಅಂತ ಹೇಳ್ತಿದ್ರು. ಇವತ್ತು ಹೋಗದವ್ರು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು, ಹಾಗಾಗಿಬಿಟ್ಟಿದ್ದೆ ಅಷ್ಟೇ. ಇವತ್ತು ಹೋಟೆಲಿಗೆ ಹೋದರೆ ಇವತ್ತು ಕುಡಿದೆ ಹೋದ ಮನೆಯಲ್ಲಿ ಕುಡಿಯೋದು ಫ್ಯಾಷನ್ನು. ಇವತ್ತು ಕುಡಿಯೋದು ತಿನ್ನೋದು ಅಂದರೆ ದಿನನಿತ್ಯದ ಕೆಲಸ ಇದೆ. ಇವತ್ತು ಕುಡಿತಾನೆ ಅಂದರೆ ಕಾಫಿ ಕುಡಿತಾನೆ ಅಲ್ಲ, ಎಂಡ ಕುಡಿತಾನೆ ಅಂತ ಅರ್ಥ. ತಿಂತಾನೆ ಅಂದರೆ ಮಾಂಸ ತಿಂತಾನೆ, ಏನು ಇಡ್ಲಿ ತಿಂತಾನೆ ಅಂತ ಅಲ್ಲ, ಮಾಂಸ ತಿಂತ ಅದು ಗೋಮಾಂಸ ತಿನ್ನೋ ಜನಗಳು ಇದ್ದಾರೆ ಗೊತ್ತಾ. ಇವತ್ತು ಎಂಥ ಮಹಾಪಾಪಿಗಳು, ಇವತ್ತು 100 ಕ್ಕೆ ಎಷ್ಟೋ ಜನ ಬ್ರಾಹ್ಮಣರುಗಳು ನಾನ್ ವೆಜ್ ತಿನ್ನಕ್ಕೆ ಶುರು ಮಾಡಿದ್ದಾರೆ. ಅದು ಎಷ್ಟು ಧರ್ಮ ಹಾಳಾಗ್ತಿದೆ ಅಂದರೆ ಇದು ಅನರ್ಥ ಏನು ಗೊತ್ತಾ. ಧರ್ಮ ಬಿಟ್ಟರೆ ಆ ಧರ್ಮ ಕಾಲಿಟ್ಟೇ ಕೆಡುತ್ತೆ. ಬೆಳಕು ಹೋದ್ರೆ ಕತ್ತಲೆ ಬಂದೇ ಬರುತ್ತಲ್ಲ. ಹಾಗೆ ಸಂಧ್ಯಾನೆ ಬಿಟ್ಟ, ಪೂಜೆ ಬಿಟ್ಟ, ದೇವಸ್ಥಾನಕ್ಕೆ ಹೋಗೋದು ಬಿಟ್ಟ, ಕ್ಲಬ್ಗೆ ಹೋಗಿ ಹೋಗ್ತಾನೆ, ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಅವನ ಕೈ. ಇದು ಮನುಷ್ಯನ ಅಧಃಪತನದ ಹಾದಿ, ಈ ಬ್ರಾಹ್ಮಣ ಆಗಿದ್ದ ಭಾವಶರ್ಮ. ಕೊನೆಗೆ ಒಂದು ದಿವಸ ಕುಡ್ದ ಸತ್ತೋದಂತೆ ಕೊನೆಗೆ. ಇದೇನು ಎಷ್ಟೋ ಜನ ಕುಡಿದವ್ರು ಎರಡು ಕೆಲಸ, ತಾವು ಸಾಯ್ತಾರೆ ಉಳಿದವರು ಸಾಯಿಸ್ತಾರೆ, ಸತ್ತೋದ. ಸತ್ತು ಏನಾಗಿ ಹುಟ್ಟಿದ ಅಂಬುದು ಸ್ವಾರಸ್ಯ. ಅವನೊಂದು ಹೆಂಡದ ಗಿಡವಾಗಿ ಹುಟ್ಟುಬಿಟ್ಟ. ಈಚಲು ಮರ ಅಂತ ಕರೀತಾರಲ್ಲ, ಹಾಕಿ ಈಚಲು ಮರದ ಹೆಂಡ ಅಂತಾನೆ ಹೆಸರು. ಈಚಲು ಮರವಾಗಿ ಹುಟ್ಟಿ ದೊಡ್ಡ ಮರವಾಗಿ ಹುಟ್ಟುಬಿಟ್ಟ. ಇದು ಬಹಳ ಆಶ್ಚರ್ಯಕರ. ಅದಕ್ಕೆ ಹೇಳ್ತಾರೆ ಅವನು ಏನೇನು ಮಾಡ್ಕೊಂಡಿದ್ನೋ ಅಂಥದ್ದೇ ಜನ್ಮ ಬಂತು. ಅಲ್ಲಿ ಮರ ಜಡ ಪದಾರ್ಥ, ಇವನು ಚೇತನ. ಚೇತನ ಜಡ ಹೇಗಾದ ಅಂತ ಅನೇಕರ ಪ್ರಶ್ನೆ. ಚೇತನ ಜಡ ಆಗ್ತಾನೆ ಅಂದರೆ ತಪ್ಪದು. ಮರ ಜಡ ಅಂತ ಯಾರು ಹೇಳಿದ್ರೆ ನಿಮಗೆ ಅದಕ್ಕೂ ಲೈಫ್ ಇದೆ ಅಂತ. ಅದು ಸ್ಥಾವರ ಜನ್ಮ ಅಂತ ಅದಕ್ಕೆ ಹೆಸರು. ಇದು ಮೊಬೈಲ್, ನಿಮ್ಮ ಮೊಬೈಲ್, ನಮಗೆ ಎರಡು ಫೋನೇ, ಮೊಬೈಲು ಲ್ಯಾಂಡ್ಲೈನ್ ಅಂತೀವಲ್ಲ ಹಾಗೆ. ಮನುಷ್ಯ ಮೊಬೈಲ್ ಫೋನ್ ಇದ್ದಾಗೆ, ಇವೆಲ್ಲ ಲ್ಯಾಂಡ್ಲೈನ್ ಇದ್ದಾಗೆ, ರಿಕ್ಷಾಗಳು ಮೊದಲಾದವುಗಳು, ಅವಾಗ ಮೂಮೆಂಟ್ ಇಲ್ಲ, ಅಲ್ಲೇ ಇರುತ್ತೆ. ಅದಕ್ಕೆ ಬೆಳೆಯುತ್ತೆ, ಲೈಫ್ ಇಲ್ಲವರೆ ಬೆಳೀತಿರಲಿಲ್ಲ. ಬೆಳೆಯುತ್ತಾದ್ದರಿಂದ ಲೈಫ್ ಇದೆ. ಓಡಾಡೋಕ್ಕೆ ಬರೋದಿಲ್ಲ, ಸ್ಥಾವರ ಅದು ಜಂಗಮ ಚೇತನ ಅಲ್ಲ, ಸ್ಥಾವರ ಚೇತನ ಅಂತ ಕರೀತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅವನು ಮರವಾಗಿ ಹುಟ್ಟಿತ್ತು, ಅತ್ಯಂತ ಸತ್ಯನೇ. ಚೇತನ ಅದು ಚೇತನ, ಆ ರೀತಿ ಬೆಳೆದ. ಇದರಿಂದ ಸೈನ್ಸ್ ಗೊತ್ತಾಯ್ತು ನಮಗೆ. ಸಾವಿರಾರು ವರ್ಷಗಳ ಹಿಂದೆ ಸುಮ್ಮನೆ ಕಥೆ ಜನಕ್ಕೆ ಅರ್ಥ ಆಗ್ತಿರಲಿಲ್ಲ. ಅಲ್ಲಿ ಮರಕ್ಕೆಲ್ಲಿ ಜೀವ ಇದೆ ಅಂತ ತಿಳ್ಕೊಂಡಿದ್ರು. ಮರಕ್ಕೂ ಜೀವ ಇದೆ, ಮಧ್ವಾಚಾರ್ಯ ಹೇಳ್ತಾರೆ, ಮಲಕ್ಕೂ ಜೀವ ಇದೆ. ಭಗವದ್ ಇದೇ ಹೇಳ್ತಾ ಇದೆ, ಇವು ಸತ್ತ ಅದು ಹುಟ್ಟಿದ ಅಂದ್ರೆ ಜೀವ ಇದೆ ಅಂತ ಆಯ್ತಲ್ಲ. ಅದು ಮರಕ್ಕೂ ಜೀವ ಇದೆ, ನಾವು ಗಿಡಗಳಿಗೂ ಜೀವ ಇದೆ, ಹುಲ್ಲು ಕಡ್ಡಿಗೆ ಜೀವ ಇದೆ ಅಂತ ಹೇಳ್ತಾರೆ. ಹುಲ್ಲು ಕಡ್ಡಿಗೆ ಜೀವ ಇದೆ, ಜಡ ಬೇರೆ ಚೇತ, ಇದಕ್ಕೆಲ್ಲ ಜೀವ ಇಲ್ಲ, ಡೆಡ್ ಇವೆಲ್ಲ ಕೂಡ. ಆದರೆ ದೇಹ ಒಬ್ಬ ಮನುಷ್ಯ ಅಂತ ಕೇಳಿ, ಮನುಷ್ಯನೇ ಜೀವ ಇದೆ, ದೇಹಕ್ಕೆ ಜೀವ ಇಲ್ಲ ಹೋಗ್ಬಿಟ್ಟಿದೆ ಆತ. ಅಂದರೆ ಜೀವಕ್ಕೂ ಜಡ ವೃಕ್ಷಗಳಿಗೂ ಜೀವ ಇದೆ. ಹೆಂಡ ವೃಕ್ಷವಾಗಿ ಬೆಳೆದ, ಎಷ್ಟೋ ದಿವಸ ಆಗಿದ್ದಾನೆ ಹಾಗೆ. ಒಂದು ದಿವಸ ಆ ವೃಕ್ಷದಲ್ಲಿ ಕೂಡಲಿಕ್ಕೆ ಇಬ್ಬರು ಬ್ರಹ್ಮರಾಕ್ಷಸರು ಬಂದರಂತೆ. ಒಬ್ಬ ಗಂಡ ಹೆಂಡತಿ, ಬ್ರಹ್ಮರಾಕ್ಷಸ ಗಂಡ, ಬ್ರಹ್ಮರಾಕ್ಷಸಿ ಹೆಂಡತಿ. ಅವ್ರು ಈಚಲು ಮಾಡ, ಅವರಿಗೆ ಹಳ್ಳಿ ಮರಕ್ಕೆ ಅವ್ರಿಗೆ ಒಳ್ಳೆಯ ಕೃಷಿ ಗಿಡಕ್ಕೆ ಬರ್ತಾರೆ, ಬರೋದಿಲ್ಲ ಅವರೆಲ್ಲ ಕೂಡ. ಈಚಲು ಮರಕ್ಕೆ ಹೋಗ್ತಾರೆ, ಈಚಲು ಮರದಲ್ಲಿ ವಾಸ ಮಾಡಲಿಕ್ಕೆ ಅಂತ ಹೋದರು. ಅಲ್ಲಿ ಕೂತ್ಕೊಂಡು ಅದಕ್ಕೆ ಅಂತಲ್ಲಿ ಹೋಗಬಾರದು ಅಂತ ಹೇಳ್ತಾರೆ. ಈಚಲು ಮರ ಬದಲಾದ ಪದಗಳಲ್ಲಿ ದೈತ್ಯ ಶಕ್ತಿಗಳಿರ್ತವೆ, ಪಿಶಾಚಿಗಳಿರ್ತವಾದ್ರಿಂದ ಅಂತಲ್ಲೆಲ್ಲ ಹೋಗಬಾರ್ದು. ತುಳಸಿ ಗಿಡ, ಧಾತ್ರಿ ಗಿಡ ಇದ್ದರೆ ಮನೆಯಲ್ಲಿ ದೇವತೆಗಳ ಸನ್ನಿಧಾನ ಇದೆ, ನೆನಪಿರಬೇಕು. ಆ ಗಿಡದಲ್ಲೂ ಕೂಡ ತಾರತಮ್ಯ ಉಂಟು. ಮತ್ತೆ ಅಯೋಗ್ಯ ಚೇತನಗಳು ಕೆಟ್ಟ ವೃಕ್ಷಗಳಾಗಿ ಹುಟ್ಟಿದರೆ ಯೋಗ್ಯರೆಲ್ಲ ತುಳಸಿ ಮೊದಲಾದವುಗಳಾಗಿ ಹುಟ್ಟಿ ಬಂದು ಸದ್ಗತಿಗೆ ಹೋಗ್ತಾರೆ. ಅಲ್ಲಿ ಬಂದು ಇಬ್ಬರು ಬಂದರು, ಮಾತಾಡ್ತಾ ಇದ್ದಾರೆ. ಅವ್ರ ಕಥೆ ಏನು ಅಂತ ಕೇಳಿದರೆ, ಅವರಿಬ್ಬರು ಹಿಂದಿನ ಗಂಡ ಹೆಂಡತಿ ಅವರು ಕೂಡ, ಇಬ್ಬರು ಬ್ರಾಹ್ಮಣರು. ಈ ಬ್ರಹ್ಮ ರಾಕ್ಷಸರಾದ್ರು ಅಷ್ಟೇ ವ್ಯತ್ಯಾಸ. ಮೊದಲು ಬ್ರಾಹ್ಮಣರಾಗಿದ್ದರು, ಬ್ರಹ್ಮ ರಾಕ್ಷಸರಾದರು. ಬ್ರಾಹ್ಮಣ, ಗಂಡ, ಹೆಂಡತಿ, ಕುಮತಿ ಅಂತ ಅವಳ ಹೆಸರು, ಕುಸಿವಲ ಅಂತ ಇವನ ಹೆಸರು. ಇವನ ಹೆಸರು ಕುಸಿವಲ, ಹೆಂಡತಿ ಕುಮತಿ. ಕುಮತಿ ಅಂದರೆ ಕೆಟ್ಟ ಬುದ್ಧಿ, ಸುಮತಿ ಅಲ್ಲ, ಕುಮತಿನೇ ಅವಳು. ಈ ಬ್ರಾಹ್ಮಣ ದುರಾಚಾರಿ ಬ್ರಾಹ್ಮಣ ಅಲ್ಲ, ಒಳ್ಳೆ ಸದಾಚಾರಿ ಬ್ರಾಹ್ಮಣ. ಸದಾಚಾರಿ ಬ್ರಾಹ್ಮಣ ಒಳ್ಳೆ ಶಾಸ್ತ್ರೋಕ್ತವಾದ ಸದಾಚಾರ ಮಾಡ್ತಾ ಇದ್ದ. ಇಷ್ಟೇ ಕೇಳಬಾರ್ದು, ಪ್ರಾಯಶ್ಚಿತ್ತ ಆಗುತ್ತೆ ನಮಗೆ. ಸದಾಚಾರಿ ಬ್ರಾಹ್ಮಣ ಅಂದರೆ ಬ್ರಹ್ಮರಾಕ್ಷಸನಾಗ್ತಾರೆ, ಸದಾಚಾರ ಮಾಡಬಾರ್ದು ಅಂತ ಆಗುತ್ತೆ ಅಷ್ಟೇ ಕೊನೆಗೆ. ಸದಾಚಾರಿ ಬ್ರಾಹ್ಮಣ ಬ್ರಹ್ಮರಾಕ್ಷಸನಾದ ಅಂದರೆ ಸದಾಚಾರಿ ಆದರೂ ರಾಕ್ಷಸ, ದುರಾಚಾರಿ ಆದರೆ ಹೆಂಡದಂಗಡಿ. ಇದೇನಿದೆ, ಎಲ್ಲ ಹೋಪ್ಲೆಸ್ ಆಯ್ತಲ್ಲ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ರಾಕ್ಷಸರಾಗಲಿಲ್ಲ ಅವರು. ಯಾತಕ್ಕೆ ರಾಕ್ಷಸ ಆದ ಅಂದರೆ ಸದಾಚಾರಿಯಾಗಿದ್ದ, ವಿದ್ವಾಂಸನಾಗಿದ್ದ. ಜನ ಏನು ಮಾಡಿದರು, ದಾನ ಕೊಡೋಕ್ಕೆ ಶುರು ಮಾಡಿದರು. ಅವರು ಎಲ್ಲ ದಾನ ತಗೊಂಡ, ಅದು ಸರಿಯೇ. ಅವ್ರಿಗೆ ಓದ್ದವ್ರಿಗೆ ದಾನ ಕೊಡಬೇಕು, ತಿಳಿದವ್ರಿಗೆ ದಾನ ಕೊಡಬೇಕು, ಶಾಸ್ತ್ರ ಹೇಳುತ್ತೆ. ಕೊಟ್ಟರು ತಗೊಂಡ, ತಗೊಂಡಿದ್ದು ತಪ್ಪಾಗಲಿಲ್ಲ. ದೊಡ್ಡ ದೊಡ್ಡ ದಾನ ತಗೊಂಡ, ಅದು ನೆನಪಿರಬೇಕು. ದಾನ ತಗೋಬೇಕು, ಅರ್ಹತೆ ತಕ್ಕಂತೆ ದಾನ ತಗೋಬೇಕು. ಅರ್ಹತೆ ಮೀರಿ ದಾನ ತಗೊಳ್ಳೋದಕ್ಕೆ ಹೋಗಬಾರ್ದು. ಅರ್ಹತೆ ಎಷ್ಟಿದೆಯೋ ಅಷ್ಟು ತಗೋ. ಕುರುಡ, ಟಿ ವಿ ತೊಗೊಂಡು ಏನು ಉಪಯೋಗ ಅದರಿಂದ? ವೇಸ್ಟ್, ನೋಡೋಕ್ಕಾಗೋದಿಲ್ಲ ಅವನಿಗೆ ಅದರಿಂದ. ಕಿವುಡ, ಸಂಗೀತ ಕಚೇರಿ ಗಣಗಿತೆ ಕಡಿದ ಕೂತ್ಕೊಂಡು ಏನು ಉಪಯೋಗ? ಇಯರ್ಫೋನ್ ಹಾಕ್ಕೊಂಡ್ರೆ ಅಷ್ಟೇ, ಏನು ಹಾಕಿದ್ರು ಅಷ್ಟೇ. ತನಗೆ ಯಾವುದು ಜೀರ್ಣವಾಗುತ್ತೋ ಅದನ್ನು ತಗೋಬೇಕು, ಬೇರೆ ದಾನ ತಗೋಬಾರ್ದು. ಕೆಲವು ದಾನ ನಿಷಿದ್ಧ ದಾನಗಳು, ಗೃಹ ದಾನ ತಗೊಳ್ಳೋದು, ತಿಲ ದಾನ ತಗೊಳ್ಳೋದು, ಮತ್ತೆ ಕಾಲಪುರುಷ ದಾನ ಅಂತ ಕೆಲವು ದಾನಗಳು, ಅವು ತಗೊಳ್ಬೇಕಾದ್ರೆ ತಪ್ಪಲ್ಲ, ಯೋಗ್ಯತೆ ಜಾಸ್ತಿ ಇರಬೇಕು. ಅನೇಕರಿಗೆ ಗೊತ್ತಿಲ್ಲ, ಊಟಕ್ಕೆ ಹೋಗೋ ದೊಡ್ಡದಲ್ಲ ಶ್ರಾದ್ದಪಕ್ಷಗಳಿಗೆ, ಅವನಷ್ಟು ಮಂತ್ರ ಜಪ ಮಾಡಬೇಕು ಅವನು, ಇಲ್ಲದೆ ಹೋದ್ರೆ ಪಾಪ ಬರುತ್ತೆ, ಗಂಡವ್ರು ಹಾಕಿದ ಅನ್ನದ ಪಾಪ ಅವನಿಗೆ ಸೇರುತ್ತೆ ಅಂತ ಹೇಳ್ತಾ. ಅದನ್ನು ಬ್ಲಾಸ್ಟ್ ಮಾಡೋ ಶಕ್ತಿ ಅವನಿಗಿರಬೇಕು, ಇಲ್ಲದೆ ಹೋದರೆ ದಾನ ತಗೋಬಾರ್ದು. ಅವನು ತಗೊಂಡ್ಬಿಟ್ಟ. ಇನ್ನೊಂದು ಕೆಲಸ ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್, ದಾನ ತಗೊಂಡವನಿಗೆ ಯಾವಾಗ ಪಾಪ ಬರೋದಿಲ್ಲ ಅಂದರೆ ದಾನ ಮಾಡೋ ಅಭ್ಯಾಸ ಇದ್ರೆ, ಇನ್ನೊಬ್ರು ದಾನ ಕೊಡ್ತಾ ಹೋಗಬೇಕು, ದಾನ ತಗೋಬೇಕು ದಾನ ಕೊಡಬೇಕು, ಅವಾಗ ಡೆವಲಪ್ ಆಗ್ತಾನೆ. ಈ ಬ್ಯಾಂಕ್ಗಳಿರ್ತವೆ, ಬರೀ FD ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಹಾಗೆ ಇಟ್ಕೊಂಡ್ರೆ ಬ್ಯಾಂಕ್ ಪಾಪ ಎದ್ದೋಗ್ಬಿಡ್ತಾರೆ. ಇನ್ವೆಸ್ಟ್ ಮಾಡ್ತಾರೆ ಅವಾಗ ಬರುತ್ತೆ, ನಮಗೆ 8% ಕೊಡ್ತಾರೆ, ಅವ್ರು 18-20% ತಗೋತಾರೆ, ಅವಾಗ ಅದು ಬ್ಯಾಂಕ್ ಡೆವಲಪ್ ಆಗುತ್ತೆ. ಅದು ದಾನ ಕೊಡೋದು ದಾನ ತಗೊಳ್ಳೋದು ಅಂದರೆ ದಾನ ತಗೊಳ್ಳೋನಿಗೆ ಕೊಡೋ ಅಭ್ಯಾಸ ಇರಬೇಕು. ಯಾವನು ಎಲ್ಲ ದಾನ ತಾನೇ ಅಂತಿಟ್ಕೊಂಡು ಎಲ್ಲವನ್ನು ಡಂಪ್ ಮಾಡಿಬಿಡ್ತಾನೆ, ಅವನು ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ಹೇಳ್ತಾರೆ. ಭಾಳ ಜನ ಗೊತ್ತಿಲ್ಲ ಇದು, ಎಷ್ಟೋ ಜನಗಳು ಇಂಥ ಕೆಲಸ, 99% ಜನ ತಗೊಂಡ ದಾನನ ಹಾಗೆ ಡಂಪ್ ಮಾಡ್ತಾರೆ, ಆದ್ದರಿಂದ ಅವ್ರು ಬ್ರಹ್ಮರಾಕ್ಷಸರಾಗೋ ಚಾನ್ಸಸ್ಸೇ ಜಾಸ್ತಿ ಇರ್ತವೆ ಅಂತ. ವಿನಿಯೋಗ ಮಾಡಬೇಕು, ಆದಷ್ಟು ಕೂಡ ವಿನಿಯೋಗ ಮಾಡಬೇಕು. ಇಲ್ಲದವ್ರು ಇಸ್ಕೋಬಾರ್ದು, ಬಳಸ್ಕೊಂಡ್ರೆ ಊಟ ಮಾಡಬೇಕು, ಇಲ್ಲ ಹಚ್ಕೋಬಾರ್ದು, ಚೆಲ್ಲಿ ಹೋದರೆ ಯಾರಿಗೆ ಗತಿ ಎಷ್ಟು ವೇಸ್ಟ್ ಆಗಲಿಲ್ಲೋ ಆ ಥರ ಆಗುತ್ತೆ. ಅದರ ಫಲ ಅವನು ಅವನ ಹೆಂಡತಿ ಅಂತ ಹೇಳು ಗೊತ್ತಾ, ಅಕಸ್ಮಾತ್ ಕೊಡ್ಲಕ್ಕೆ ಹೋದ್ರೆ ಬೇಡ್ರಿ ಅಂತಿದ್ದಂತ, ನಾವೇ ಇಟ್ಕೊಬೋಣ ಎಲ್ಲ ಕೂಡ. ಈ ದುರುದ್ದೇಶದಿಂದ ಕುಮತಿ ಸರಿ ಹೋಯ್ತು, ಅದಕ್ಕೆ ಗಂಡ ಕೊಡಲಿಲ್ಲ, ಹೆಂಡತಿ ಕೊಡಿಸಲಿಲ್ಲ, ಇಬ್ಬರು ಕೂಡ ದಂಪತಿಗಳೇ ಹುಟ್ಟಿದ್ರು. ಮತ್ತೆ ಜನ್ಮ ಜನ್ಮದ ಸಂಬಂಧ ಆಯ್ತು. ಇವತ್ತು ಮದುವೆ ಆದ ವರ್ಷನೇ ಡೈವರ್ಸ್ ಮಾಡಿದ್ರೆ ಏನು ಅರ್ಥ ಆಗುತ್ತಿಲ್ಲ ಕೂಡ. ಹಿಂದಿನ ಕಾಲದ ಮದುವೆಗಳು ಹೇಗಾಗ್ತಿತ್ತು ಅಂದರೆ ಜನ್ಮ ಜನ್ಮದ ಸಂಬಂಧ ಅಂತ ಯೋಚನೆ ಮಾಡ್ತಿತ್ತು. ಇವತ್ತು ಕೆಲವು ತಿಂಗಳ ಸಂಬಂಧಕ್ಕೆ ಬರ್ತಾ ಇದೆ, ಬರ್ತಾ ಬರ್ತಾ ವರ್ಷ ಸಂಬಂಧ ಕೂಡ ಅಲ್ಲ, ಫಾರಿನರ್ಸೇ ವಾಸಿ ಪಾಪ, ಕೆಲವು ವರ್ಷಾರು ಇರ್ತಾರೆ ಜೊತೆಗೆ. ಇಂಡಿಯನ್ಸ್ ಇನ್ನೂ ಪಾರ್ಟಾಗಿಬಿಟ್ಟಿದೆ, ಅನೇಕರು ಮದುವೆ ಅಂದರೆ ಡೈವರ್ಸ್ ಯೋಚನೆ ಮಾಡೇ ಪ್ಲಾನ್ ಮಾಡಿಬಿಟ್ಟಿರ್ತಾರೆ. ಆಗಲಿ ಅಷ್ಟರ ಮಟ್ಟಿಗೆ ಹೋಪ್ಲೆಸ್ ಥಿಂಕಿಂಗ್ ಬರ್ತಾ ಇದೆ, ಬಹಳ ತಪ್ಪು. ಇದನ್ನೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ, ಜನ್ಮ ಜನ್ಮದ ಸಂಬಂಧ ಅದು, ಅದರ ಫಲಿತಾಂಶ. ಈ ಜನ್ಮದಲ್ಲೂ ಕೂಡ ರಾಕ್ಷಸ ರಾಕ್ಷಸಿಯಾಗಿ ಹುಟ್ಟಿದೆ, ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸಿ ಅದು, ಬೇರೆ ಎಲ್ಲೂ ಓಡಾಡಾಗಿಲ್ಲ ಅವರೀಗ, ಅದಕ್ಕೆ ನಿಷಿದ್ಧ ಸ್ಥಳಕ್ಕೆ ಬಂದರು. ಅಲ್ಲಿದ್ದಾರೆ, ಈಗ ಜ್ಞಾನ ಬಂದಿದೆ, ಒದ್ದಾಡ್ತಿದ್ದಾರೆ. ಈಗ ಎಷ್ಟೋ ವರ್ಷಗಳಾಗಿ ಹೋಗ್ಬಿಟ್ಟು ದುಃಖ ಪಟ್ಕೊಂಡು ಹೆಂಡತಿ ಕೇಳಿದ್ಲಂತೆ, ಸ್ವಾಮಿ ಏನಿದು ಗತಿ, ನಮ್ಮ ಉದ್ಧಾರ ಹೇಗಾಗಬೇಕು ಅಂತ ಕೇಳ್ತಾನೆ. ಮಾಡಬಾರದು ಪಾಪ, ಮಾಡಿ ರೋಗ ಬಂದುಬಿಡುತ್ತೆ, ವಾಸಿ ಆಗೋದು ಎಷ್ಟು ಕಷ್ಟ ಗೊತ್ತಾ, ರೋಗ ಬರೋದು ಸುಲಭ, ವಾಸಿ ಆಗಬೇಕಾದ್ರೆ ಎಷ್ಟು ಚಿತ್ರ ಹಿಂಸೆ, ಕೆಲವು ರೋಗಗಳಂತೂ ವಾಸಿ ಆಗೋದು ಕಷ್ಟ, ಅದು ಇದ್ದಾಗ ಅನುಭವಿಸೋದು ಭಾರಿ ಕಷ್ಟ. ಬ್ರಹ್ಮರಾಕ್ಷಸ ಇವರಿ ಅಂದರೆ ಸಾಮಾನ್ಯವಾದದ್ದಲ್ಲ, ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಅವಳು ಕೇಳಬೇಕಾದ್ರೆ ಇದ್ರಲ್ಲಿ ಕೇಳಿಲ್ಲದಂತೆ. ಆಗ ಅವನು ಹೇಳ್ತಾನೆ, ಬೇರೆ ಏನೂ ದಾರಿ ಇಲ್ಲ, ವಿದ್ಯೋಪದೇಶ ಬ್ರಹ್ಮ ವಿದ್ಯೋಪದೇಶ ವಿನಾ ಅಧ್ಯಾತ್ಮ ವಿಚಾರಣ ವಿನಾ ಕರ್ಮವಿಧಿ ಜ್ಞಾನ ಕಥಂ ಮುಚ್ಚೇತ ಬಂಧನಾತ್. ಅವನಿ ಮಾತು ಹೇಳ್ತಾನೆ, ಬ್ರಹ್ಮವಿದ್ಯೋಪದೇಶೇನ ವಿನಾ ಅಧ್ಯಾತ್ಮ ವಿಚಾರಣಾತ್ ವಿನಾ ಕರ್ಮವಿಧಿ ಜ್ಞಾನಾತ್ ಕಥಂ ಮುಚ್ಚೇತ ಬಂಧನಾತ್ ಅವನು ಹೇಳಿದ. ಅದರ ಅರ್ಥ ಏನು ಅಂದರೆ, ಬ್ರಹ್ಮವಿದ್ಯೆ ಇಲ್ಲದೆ ಹೋದರೆ, ಅಧ್ಯಾತ್ಮ ವಿದ್ಯೆ ಕಲಿದೆ ಹೋದರೆ ಮತ್ತು ಕರ್ಮಜ್ಞಾನ ತಿಳಿದೆ ಹೋದರೆ ಎಂದೂ ಉದ್ಧಾರ ಆಗೋ ಸಾಧ್ಯತೆ ಇಲ್ಲ ಅಂತ ಗಂಡ ಹೇಳಿದ. ರಾಕ್ಷಸಿ ಹೆಂಡತಿ ಕೇಳಿದ್ಲು, ಗಂಡ ಉತ್ತರ ಕೊಟ್ಟ. ಬ್ರಹ್ಮ ಒಂದು ಮಾತು ಉಪಯೋಗಿಸಿದ, ಅದೇ ರೀತಿಯೇ ಕರ್ಮ ಅಂತ ಉಪಯೋಗಿಸಿದ, ಅಧ್ಯಾತ್ಮ ಅಂತ ಉಪಯೋಗಿಸಿದ. ಬ್ರಹ್ಮ ಅಧ್ಯಾತ್ಮ ಕರ್ಮ, ತಕ್ಷಣ ಅವಳಂತು ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಹೀಗಳು ಪ್ರಶ್ನೆ ಮಾಡಿದ. ಅವನು ಹೇಳಿದ, ತಕ್ಷಣ ಪ್ರಶ್ನೆ ಮಾಡಿದ್ರು, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಕೇಳಿದ. ಈ ಮಾತು ಕೇಳ್ತಿರ್ಲಿಕ್ಕೆ ಒಂದು ವಿಚಿತ್ರ ಬೆರಕಲ್ ಆಗೋಯ್ತಂತೆ. ಏನಾಯ್ತು ಗೊತ್ತಾ, ಆ ವೃಕ್ಷ ಇತ್ತಲ್ಲ ಈಚಲ ಮರ, ಈಚಲ ಮರ ಪೂರ್ತಿ ಹೋಗಿಬಿಡ್ತು, ಒಳ್ಳೆ ದಿವ್ಯ ತೇಜಸ್ವಿಯಾದ ಮನುಷ್ಯ ಬಂದ. ಇವರಿಬ್ಬರಿಗೆ ರಾಕ್ಷಸ ಜನ್ಮನ ಹೋಯ್ತು, ರಾಕ್ಷಸ ಜನ್ಮನ ಹೋಗಿಬಿಡ್ತು, ದಿವ್ಯ ಪುರುಷರಾಗಿಬಿಟ್ರು ಇಬ್ಬರು ಕೂಡ. ದಿವ್ಯ ಬ್ರಹ್ಮರಾಕ್ಷಸ ಇವನೇ ಹೋಯ್ತು, ಬ್ರಹ್ಮರಾಕ್ಷಸಿ ಹೋಗಿ ಅವನಿಗೆ ಹೋಯ್ತು, ವೃಕ್ಷ ಜನ್ಮ ಇವನಿಗೆ ಹೋಯ್ತು, ಈಚಲ ಮರದ ಜನ್ಮ. ಮೂರು ಜನ ದಿವ್ಯ ರೂಪಧಾರಿಗಳು ವಿಮಾನ ಬಂದುವಂತೆ ದೇವಲೋಕದಿಂದ. ಆ ಗಂಡ ಹೆಂಡತಿ ಇಬ್ಬರು ಕೂಡ ಕೂತ್ಕೊಂಡು ವಿಮಾನಕ್ಕೆ ಹೋಗಿಬಿಟ್ರದ ಮೇಲಕ್ಕೆ. ಇವನು ಅಲ್ಲೇ ಕೂತಿದ್ದಾನೆ, ಅವಗೆ ಗಿಡವಾಗಿದ್ದವನು ಒಳ್ಳೆ ದಿವ್ಯ ಪುರುಷನಾದ. ಆ ಯೋಚನೆ ಮಾಡ್ದ, ಅವನಿಗೆ ಆಶ್ಚರ್ಯ ಆಗೋಯ್ತು, ಅವ್ರು ಹೇಗೆ ಉದ್ಧಾರ ಆದರೂ ಒಂದು ಕಡೆಗೆ, ನನ್ನ ಎಂಥ ಕೆಟ್ಟ ಜನ್ಮ ಹೋಯ್ತು ಒಂದು ಕಡೆಗೆ. ಆಗ ಋಷಿಗಳನ್ನು ಕೇಳ್ತಾನೆ, ಹೇಳ್ತಾರೆ, ಯಾತಕ್ಕೆ ಗೊತ್ತಾ, ಅವಳೊಂದು ಮಾತಾಡಿದ್ಲು, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂದ್ಲಲ್ಲ, ಏನು ಗೊತ್ತೇನದು, ಭಗವದ್ಗೀತೆ 7ನೇ ಅಧ್ಯಾಯದ ಮೊದಲ ಶ್ಲೋಕ. ಅವಳು ನೋಯಿಂಗ್ಲೇ ಹೇಳಿಲ್ಲ, ಅನ್ನೋಯಿಂಗ್ಲೇ ಹೇಳಿದ್ದಾಳೆ, ಅಷ್ಟು ಹೇಳಿದ್ದಕ್ಕೆ ಸದ್ಗತಿ ಆಗಿಬಿಡ್ತದೆ, ನೆನಪಿರಲಿ, ಅನ್ನೋಯಿಂಗ್ಲೇ ಹೇಳಿದ್ದಿತ್ತು ಅವಳು ಬಾಯಲ್ಲಿ. ಮಾತು ಬಂತು, ಅವಳ ಮಾತು ಬಂತು, ಅವಳು ಸದ್ಗತಿಗೆ ಹೋದ್ಲು, ಕೇಳಿಸ್ಕೊಂಡ ಗಂಡ ಸದ್ಗತಿಗೆ ಹೋದ. ಆ ಮರದಲ್ಲಿ ಕೂತು ಹೇಳ್ಕೊಂಡಿದ್ದಕ್ಕೆ ಅವರು ಪುಣ್ಯ ಬಂತಂತೆ, ಮತ್ತೆ ಒಳ್ಳೆ ಕೆಲಸ ಜಾಗ ಕೊಟ್ಟವ್ರಿಗೂ ಪುಣ್ಯ ಬರುತ್ತೆ ಅಂತಾರಲ್ಲ ಹಾಗೆ. ಮೂರು ಜನ ಸದ್ಗತಿಗೆ ಹೋಗಿಬಿಟ್ರು. ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ, ಈಗ ಅರ್ಥ ಆಗುತ್ತೆ. ಭಗವದ್ಗೀತೆ ಅರ್ಧ ಶ್ಲೋಕಕ್ಕೆ ಶಕ್ತಿ ಇದೆಯಲ್ಲ, ಇಡೀ ಭಗವದ್ಗೀತೆಗೆ ಶಕ್ತಿ ಇರಬೇಕು ಯೋಚನೆ ಮಾಡಿ. ಭಗವದ್ಗೀತೆ ಬರೀ ಅರ್ಧ ಶ್ಲೋಕ, ಇಡೀ ಅಧ್ಯಾಯ ಅಲ್ಲ, ಒಂದು ಶ್ಲೋಕ ಅಲ್ಲ, ಅರ್ಧ ಶ್ಲೋಕ. ಅದನ್ನು ಅವಳು ಗೊತ್ತಿಲ್ಲದೆ ಹೇಳಿದ್ದಕ್ಕೆ, ಗೊತ್ತಿಲ್ಲದೆ ಕೇಳಿದ್ದಕ್ಕೆ ಅಷ್ಟು ಎಫೆಕ್ಟ್ ಆಯಿತು. ನಮಗೊಂದು ಪ್ರಶ್ನೆ, ಗೊತ್ತಿಲ್ಲದೆ ಹೇಳಿದ್ರೆ ಎಫೆಕ್ಟ್ ಆಗುತ್ತಾ? ಗೊತ್ತಿದ್ದು ಕೇಳಿದ್ರೆ ಎಫೆಕ್ಟ್ ಆಗುತ್ತೋ, ಗೊತ್ತಿಲ್ಲದ್ರೆ ಹೋಗುತ್ತೋ? ನಮ್ಮಲ್ಲಿ ಕೆಲವು ತಪ್ಪು ಉತ್ತರ ಕೊಡ್ತಾರೆ. ಈ ಸಂಧ್ಯಾನಿ ಮಾಡ್ತೀವಿ ಹೋದಲ್ಲೋ ಅರ್ಥ ತಿಳ್ಕೊಂಡು ಮಾಡು, ಇಲ್ಲ ಬಿಟ್ಟುಬಿಡು, ಬಿಟ್ಟುಬಿಡೋದೇ ಜಾಸ್ತಿ, ಅರ್ಥ ತಿಳ್ಕೊಂಬೋದಿಲ್ಲ, ಸುಖವಾಗಿ ಬಿಟ್ಟುಬಿಡ್ತಾರೆ. ದೇವ್ರ ಪೂಜೆ ಮಾಡ್ತೀವಿ ಹೋದಲ್ಲೋ ಅರ್ಥ ಗೊತ್ತಾ? ಬಿಟ್ಟುಬಿಡು, ಬಿಟ್ಟುಬಿಡ್ತಾರೆ. ಅದೇ ರೀತಿ ರಾಯರ ಸ್ತೋತ್ರ ಕೂಡ ಬಿಡಿಸ್ಬಿಡ್ತಾರೆ ಎಷ್ಟೋ ಜನಗಳು. ಅರ್ಥ ಆಗ ಬಿಡಿಸ್ಬಿಡು ಹಾಗಿದ್ರೆ ತಪ್ಪದು. ಹೇಳ್ತಾ ಇದ್ದೀಯಲ್ಲ ಹೇಳು, ತಿಳ್ಕೊಂಡು ಹೇಳು ಅಂತ ಹೇಳು, ಬಿಟ್ಟುಬಿಡು ಅಂತ ಹೇಳಬಾರ್ದು. ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಅಲ್ಲಿವರು ಅಭ್ಯಾಸ ಮಾಡು ಅಂಥೇಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. 100-90 ಜನ ಬೈದು ಬಿಡಿಸ್ಬಿಡ್ತಾರೆ. ಯಾರು ವಾಯುಸ್ತುತಿ ಹೇಳ್ತಿರ್ತಾನೆ, ಉತ್ಕಂಠ ಕುಂಠ ಕೋಲಾಹಲ ಅಂಚೂರು ತಪ್ಪು ತಪ್ಪು ಹೇಳ್ತಿರ್ತಾನೆ, ಯಾರು ನೋಡ್ತಾರೆ ಬಾಯಿ ಬಂದ ಬೈದು ಬಿಡ್ತಾರೆ, ನರಕಕ್ಕೆ ಹೋಗ್ತೀವಿ ಅಂದ್ಬಿಡ್ತಾರೆ, ಬಿಟ್ಟುಬಿಡ್ತಾರೆ, ಸಿನಿಮಾ ಆಡ ಶುರು ಮಾಡಿಬಿಡ್ತಾನೆ. ಆಮೇಲೆ ನರಕಕ್ಕೆ ಯಾಕೆ ಹೋಗ್ಬೇಕು ಇಷ್ಟ ಕಟ್ಬಿಟ್ಟು ಅಂತ ಹಾಗೆ ಹೇಳ್ಬಾರ್ದು. ಬಾಯಿಲ್ಲಿ ವಾಯುಸ್ತುತಿ ಹೇಳ್ತೀಯಲ್ಲ, ಭಾರಿ ಒಳ್ಳೆ ಅಭ್ಯಾಸ ಇದು, ಇದು ಬಿಡಬೇಡ, ಹಾಗೆ ಇರು, ಸರಿಯಾಗಿ ಹೇಳೋದನ್ನು ಕಲಿ, ತಪ್ಪು ಹೇಳಬೇಡ ಅಂತ ಹೇಳಬೇಕೆ ಹೊರತು ಅದು ಬೈದು ಬಿಟ್ಟರೆ ಅವ್ನು ನೆಗೆ ಅವನ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಹಾಗೆ ಮಾಡಬಾರ್ದು. ಆದರೆ ಹಾಗಿದ್ದ ಯಾರು ಹೇಳ್ಕೊಡೋರಿಲ್ಲ, ಏನೋ ಹೇಳಿದ ಓಕೆ, ಹೇಳ್ಕೊಡೋರಿದ್ದ ಮಾತ್ರ ಸರಿ ಕಳಿಸ್ಕೋಬೇಕು, ಇಲ್ಲಿ ತಪ್ಪಾಗುತ್ತೆ ಅಂತ ಎಫೆಕ್ಟ್ ಇದ್ದೇ ಇರುತ್ತೆ. ಮುಳ್ಳನ್ನು ನೋಡಿ ತುಳಿತಾನೆ, ಚುಚ್ಚುತ್ತೆ, ನೋಡಿದ್ರೆ ಆಗಲೂ ಚುಚ್ಚುತ್ತೆ. ಕರೆಂಟನ್ನು ಅನ್ನೋಯಿಂಗ್ಲಿ ಮುಟ್ಟಿದ್ರು ಶಾಕ್ ಹೊಡಿಯುತ್ತೆ, ನೋಯಿಂಗ್ಲಿ ಮುಟ್ಟಿದ್ರು ಶಾಕ್ ಹೊಡಿಯುತ್ತೆ. ದಾಸರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದೇಹಿಸ ದಿಪ್ಪುದೇ, ಕೆಂಡ ನೋಡಿ ಕಾಲಿಟ್ಟರೂ ಸುಡುತ್ತೆ, ನೋಡದೆ ಕಾಲಿಟ್ಟರೂ ಸುಡುತ್ತೆ. ಇದೇ ರೀತಿ ಟೀತೆ ಅರ್ಥ ಮಾಡ್ಕೊಂಡು ಹೇಳಿದ್ರು ಫಲ ಕೊಡುತ್ತೆ, ಅರ್ಥ ಮಾಡ್ಕೊಳ್ಳದೆ ಹೋದ್ರೂ ಫಲ ಕೊಡುತ್ತೆ. ಆದರೆ ಫಲದಲ್ಲಿ ತಾರತಮ್ಯ ಇದೆ, ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ ಫಲ ಕೊಡುತ್ತೆ, ಸ್ವಲ್ಪ ಕೊಡುತ್ತೆ. ಆದ್ದರಿಂದ ಬುದ್ರಿ ಹಾಕ್ಸೋತಾರಲ್ಲ, ತಿಳ್ಕೊಂಡೇ ಹಾಕ್ಸೋಬೋದು. ಬುದ್ರಿಯನ್ನು ನಿಂತ್ಕೊಂಡ್ಬಿಟ್ಟಿರ್ತಾರೆ ಪಾಪ, ಆದರೂ ಹಾಕ್ಸೋತಾರೆ. ಯಾತಕ್ಕೆ ಅಂತ ಕೇಳಿದರೆ ತಿಳ್ಕೊಂಡೇ ಮಾಡ್ತಾರೆ ಅದನ್ನು. ಕೆಂಡನ ಗೊತ್ತಿಲ್ಲದೆ ತುಳಿತಾರೆ, ಗೊತ್ತಿಲ್ಲದೆ ಎರಡೂ ಸುಟ್ಟಿತು. ಇದು ತಿಳ್ಕೊಂಡು ಸುಡಿಸ್ಕೊಂಡ ಸದ್ಗತಿ ಹೋಗ್ತಾರೆ. ಮುದ್ರಾಧಾರಣೆ ಮಹತ್ವ ಇನ್ನೇ ಬರ್ತಾ ಇದೆ, ಪ್ರಥಮ ಏಕಾದಶಿ ಬಹಳ ಪುಣ್ಯಕರವಾದದ್ದು ಜ್ಞಾನ ಇದ್ದಿದ್ದಕ್ಕೆ ಸದ್ಗತಿ ಹೋಗ್ತಾರೆ. ಕೆಂಡಕ್ಕೂ ಇನ್ನೊಂದು ತುಳಿಬಾರ್ದು ಯೋಚನೆ ಮಾಡಿ, ಬುದ್ಧಿ ಇನ್ನೊಂದು ಹಚ್ಚೋಬಾರ್ದು ಅನ್ಕೊಂಬೋದಿಲ್ಲ, ಮತ್ತೆ ಹಚ್ಚುತ್ತೇನೆ ಅಂತ ಹೇಳ್ತಾರೆ, ಇನ್ನೂ ತುಳಿಯೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಅದನ್ನು ತಿಳಿದೇ ಮಾಡಲಿ, ತಿಳಿದೇನೆ ಮಾಡಲಿ ಫಲ ಕೊಡುತ್ತೆ. ಇಬ್ಬರು ಸದ್ಗತಿಗೆ ಹೋದರು. ಈ ಈಚಲ್ ಮರ ಆಗಿದ್ದವನಿದ್ದಲ್ಲ ಆ ಭಾವ ಶರ್ಮ, ಅವನು ಆಶ್ಚರ್ಯಪಟ್ಟ, ಅವನು ಏನಂತ ಗೊತ್ತಿಲ್ಲ, ಅದರ ಇಷ್ಟಕ್ಕೆ ಆಯ್ತಲ್ಲ ಅಂತ ಹೇಳಿ ಅದನ್ನೇ ಬರ್ಕೊಂಡ. ಕಿಂ ತದ್ ಬ್ರಹ್ಮ ಕಿಮ್ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಬರ್ಕೊಂಡ. ಅಲ್ಲಿಂದ ಕಾಶಿಗೆ ಹೋದ, ನಿತ್ಯ ಪಾರಾಯಣ ಮಾಡ್ತಾ ಕೂತ್ಬಿಟ್ಟ. ಮುಂದಿಲ್ಲ ಹಿಂದಿಲ್ಲ, ಅಷ್ಟೇ ಗೊತ್ತಿದ್ದ ಅವರಿಗೆ. ಹೇಳಿದ 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 ಎಷ್ಟೋ ವರ್ಷ ಹೇಳ್ತಾ ಕೂತ್ಬಿಟ್ಟಿದ್ದಾರೆ. ಹಾಗೇನೆ ಈ ಕತೆ ಹೇಳ್ತಾ ಹೇಳ್ತಾ ನಾರಾಯಣ ಹಾಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ಬಿಟ್ಟ. ಈ ಕತೆ ಹೇಳ್ತಾ ಹೇಳ್ತಾ ಮಹಾಲಕ್ಷ್ಮಿ ಕೇಳಿದ್ರಂತೆ, ಏನು ನಾರಾಯಣ ಇದು, ಇದ್ದಕ್ಕಿದ್ದಾಗ ಏನು ಯೋಚನೆ ಮಾಡ್ತಾ ಕೂತ್ಬಿಟ್ಟಿಯಲ್ಲ, ನಿನಗೆಂತ ಯೋಚನೆ ಅಂತ ಕೇಳಿದ್ರಂತೆ. ಆಗ ಪರಮಾತ್ಮ ಹೇಳಿದ್ರಂತೆ, ಮಹಾಲಕ್ಷ್ಮಿ ಎಲ್ಲರಿಗೂ ಫಲ ಕೊಡ್ತಾ ಬಂದೆ ಅಂತ ಹೇಳಿದಿನಲ್ಲ, ನನಗೊಂದು ಸಮಸ್ಯೆ ಆಗಿಬಿಟ್ಟಿದೆ ಈಗ ಅಂತ ಹೇಳ್ತಾರೆ. ಏನು ಸಮಸ್ಯೆ ಅಂದರೆ, ಈ ಬ್ರಾಹ್ಮಣ ಏಕಪ್ರಕಾರ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಹೇಳ್ತಾನೆ ಇದ್ದಾನೆ. ಎಷ್ಟು ಪುಣ್ಯ ಬಂದಿದೆ ಅಂದರೆ, ಅವ್ನು ಏನು ಫಲ ಕೊಡಬೇಕು ನನಗೆ ತೋಚ್ತಾನೆ ಇಲ್ಲ, ಅಷ್ಟು ಪುಣ್ಯ ಬಂದ್ಬಿಟ್ಟಿದೆ ಅಂತ ಹೇಳಿದರು. ದೇವರಿಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ, ಅಷ್ಟು ಅಷ್ಟು ಪುಣ್ಯ ಬಂದ್ಬಿಟ್ಟಿದೆ ಅಂತ ಅವನಿಗೆ. ತಾತ್ಪರ್ಯ ದೇವರಿಗೆ ಕನ್ಫ್ಯೂಷನ್ ಅಲ್ಲ, ಅಷ್ಟು ಪುಣ್ಯ ಬರುತ್ತೆ ಅಂತ. ಇವತ್ತು ಭಗವದ್ಗೀತೆಯ ಒಂದು ಬರಷ್ಟನ್ನೇ ಹೇಳಿ ಸಾಕು, ಹೆಚ್ಚು ಬರೋದಿಲ್ಲ, ಅದನ್ನು ಬಂದಷ್ಟು ಹೇಳಿ, ಏನು ಸಮಸ್ಯೆ ಇಲ್ಲ. ವಿಷ್ಣು ಸಹಸ್ರನಾಮ ಪೂರ್ತಿ ಬರೋದಿಲ್ಲ, ಬಂದ ಆಕ್ಷೋಕ ಹೇಳಿ, ಏನು ತಪ್ಪಿದೆ ಅದರೊಳಗೆ? ಬರೋದಿಲ್ಲ, ಅವನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಮನುಷ್ಯ ಉದ್ಧಾರ ಆಗೋದೇ ಇಲ್ಲ. ಬಂದಷ್ಟು ನೋಡಿ, ವಾಯುಸ್ತುತಿ ಪೂರ್ತಿ ಬರೋದಿಲ್ಲ, ಬಂದ ಶ್ಲೋಕ ಹೇಳಿ, ಮಾತರ್ಮೆ ಮಾತರಿಷ್ಟನ್ನು ಹೇಳಿ, ಭಗವದ್ಗೀತೆ ಬಂದದ್ದು ಹೇಳಿ, ಯಾವುದಾದ್ರೂ ಒಂದು ರಾಘವೇಂದ್ರ ಏನು ಬರೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಏನೇ ಬರಲಿ ಕೂಡ ಅವೇಲ್ ಮಾಡ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಬಂದಿದ್ದೇನೆ ಅಕ್ಷತ್ತು ಬರೀ ಸಾರು, ಅದನ್ನೇ ಬಿಡೋದಿಲ್ಲ. ಹೊಟ್ಟಿಮೋರಿಗೆ ಅಕ್ಷತ ಇಲ್ಲಿರ್ತಾನೆ ಓದ್ತಾನೆ, ಯಾವುದು ಬರುತ್ತೋ ಹೇಗೆ ಅಕ್ಷತಾರ ಹೇಗೆ ತಿಳಿಯುತ್ತಾ ತಿಳಿಬೇಕು. ಇದರ ಫಲ ನಾವು ಕಾಣ್ತಾ ಇದ್ದೇವೆ. ಈ ಮುಂದಿನ ಪ್ರಶ್ನೆ 8ನೇ ಅಧ್ಯಾಯಕ್ಕೂ ಅದಕ್ಕೇನು ಸಂಬಂಧ ಉಂಟು ಅಂತ ಪ್ರಶ್ನೆ. ಇವನ ಪ್ರಕಾರ ಏನಾಯ್ತೀಗ, ಹೆಂಡ ಕುಡಿದು ಕುಡಿದು ಸತ್ತ, ಈಶನ ಮರವಾಗಿ ಹುಟ್ಟಿದ, ಇದರ ಅದೇ ಸಂಬಂಧ ಬರೋದು. ಎಂ ಎಂ ವಾಪಿ ಸ್ಮರಂಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಯಾವ ವ್ಯಕ್ತಿ ಏನನ್ನು ನೆನೆಸ್ಕೊಂಡು ಸಾಯ್ತಾನೋ ಅದೇ ಆಗಿ ಹುಟ್ಟುತ್ತಾನೆ ಅಂತ ಹೇಳಿದ. ಈಗ ಜನಗಳಿಗೆಲ್ಲ ಒಂದು ನೆಕ್ಸ್ಟ್ ವಾಟ್ ಇದು ಅವ್ರ ನೆಕ್ಸ್ಟ್ ಬರ್ತ್ ಅಂದರೆ, ಅಂತ್ಯಕಾಲಕ್ಕೆ ಏನು ಜ್ಞಾಪಕ ಮಾಡ್ಕೊಂಡು ಸಾಯ್ತಾನಲ್ಲ ಅಂಥ ವಸ್ತುವಾಗಿ ಹುಟ್ಟುತ್ತಾನೆ. ಹಾಗಿದ್ರೆ ಅಂತ್ಯಕಾಲಕ್ಕೆ ಏನು ಜ್ಞಾಪಕ ಮಾಡ್ಕೊತಾನೆ ಅಂದರೆ, ಜೀವನ ಪೂರ್ತಿ ಏನು ಜ್ಞಾಪಕ ಮಾಡ್ಕೊಂಡಿರ್ತಾನಲ್ಲ ಅದು ಜ್ಞಾಪಕ ಬರುತ್ತೆ ಅಂತ. ಯಾವುದ್ರ ಕಾಂಟ್ಯಾಕ್ಟ್ ಇರುತ್ತೋ ಅದು ಜ್ಞಾಪಕ ಬರುತ್ತೆ, ಅಂತ್ಯಕಾಲಕ್ಕೆ ಅದೇ ಜ್ಞಾಪಕ ಬರುತ್ತೆ, ಅಂಥದ್ದು ಜನ್ಮ ಬಂದ್ಬಿಡುತ್ತಾನೆ. ಇವತ್ತಂತೂ ಗ್ಯಾರಂಟಿ ನಾಯಿ ಜನ್ಮನೇ ಬರೋದು, ಅದನ್ನ ನೆನಪು ಮಾಡ್ಕೊಂಡು ಸಾಯ್ತಾರೆ ನಾಯಿ ಟೈಗರ್ ಟಾಮಿ ಅಂತ ಸಾಯ್ತಾರೆ. ಆದ್ದರಿಂದ ಎಷ್ಟೋ ವಾಸಿ ಪಾಪ ಕಳ್ಳಿನ ಗುಡ ಆದ ಅವನ ನಾಯಿ ಅಂತ ಜನ್ಮ ಬರುತ್ತೆ. ಅದಕ್ಕೆ ಯೋಚನೆ ಮಾಡಬೇಕು ನಾವೀಗ ಮಲ್ಕೋಬೇಕಾದ್ರೆ, ದೇವ್ರ ಕಥೆ ಕೇಳಿ ಮಲಗಿದ್ರೆ ಒಳ್ಳೆ ಕನಸು ಬಿಡುತ್ತೆ. ದೇವದ ಕತೆ ಹೇಳಿದ್ರೆ ಮಕ್ಕಳು ಚೀರ್ಕೊಂಡ್ಬಿಡ್ತಾರೆ ಮಧ್ಯೆ ಮಧ್ಯೆ ಎದ್ದು ಬಿಡ್ತಾರೆ ಆಗ್ಲಿ. ಅದು ರಾತ್ರಿ ಮಲಗಬೇಕಾದ್ರೆ ದೇವದ ಕತೆ ಹೇಳಬೇಡಿ, ಆ ಟೆರರಿಸ್ಟ್ ಸಿನಿಮಾ ತೋರಿಸ್ಬೇಡಿ ಅಂತ ಹೇಳ್ತಾರೆ ಹೇಳ್ತಾರೆ. ಮಲಗಬೇಕಾದ್ರೆ ಹುಡುಗರು ಮಧ್ಯೆ ಮಧ್ಯೆ ಇದಾಗ್ತಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಮಲಗಬೇಕಾದ್ರೆ ಏನು ಯೋಚನೆ ಮಾಡಿರ್ತಾರಲ್ಲ ಕನಸು ಅದೇ ಬೀಳುತ್ತೆ. ಅದೇ ರೀತಿಯೇ ಅಂತ್ಯ ಜೀವನ ಪೂರ್ತಿ ಏನು ಮಾಡಿರ್ತೇವೆ ಅಂತ್ಯಕಾಲಕ್ಕೆ ಏನು ಧ್ಯಾನ ಮಾಡ್ತೇವೆ ಅಂಥದ್ದೇ ವಸ್ತುವಾಗಿ ಮನುಷ್ಯ ಹುಟ್ಟತಾನಾದ್ರಿಂದ ಎಂದೂ ಕೂಡ ನಾವು ಒಳ್ಳೆ ವಿಷಯ ಧ್ಯಾನ ಮಾಡಬೇಕು. ಒಳ್ಳೆ ವಿಷಯ ಚಿಂತನೆ ಮಾಡಿ ದೇಹ ಬಿಡೋ ಸ್ಥಿತಿ ಬಂದರೆ ಆ ಒಳ್ಳೆ ಲೋಕಕ್ಕೆ ಹೋಗ್ತೇವೆ ಅಂದರೆ ಒಳ್ಳೆ ಲೋಕಕ್ಕೆ ಹೋಗೋದಿಲ್ಲ, ಮೊದಲನೇ ಅರ್ಥ. ಅದರ ಜೊತೆಗೆ ಇನ್ನು ತುಂಬ ವಿಷಯ ಹೇಳ್ತಾರೆ. ಅವನು ಸದ್ಗತಿ ಹೋಗಲು ಕಾರಣವಾದ ಅಂಶಗಳು ತುಂಬ ಉಂಟು. ಇವತ್ತಿಲ್ಲಿ ಇರಿಸಿ ನಾಳೆ ದಿವಸ ಸರಿಯಾಗಿ, ಇವತ್ತು ತಡ ಆಯಿತು, ನಾಳೆ ಸರಿಯಾಗಿ ಶುರು ಮಾಡಿ 6:30 ಶುರು ಮಾಡಿ 8:30 ಇನ್ನೂ 2-3 ಅಧ್ಯಾಯ ಮುಂದೆ ಹೇಳಿ. ಒಂದೊಂದು ಕಥೆಗಳು ಬಹಳ ವಿಚಿತ್ರವಾದ ಕಥೆಗಳು, ವಿಶಿಷ್ಟವಾದ ಕಥೆಗಳು. ಅನೇಕ ಜನರಿಗೆ ಆ ಮೊದಲಿನ ಕತೆ ಕೇಳಬೇಕು ಅಂತ ಇಷ್ಟ ಇದ್ದರೆ ಮುಂದಿಂದ ಓದಬೇಕು ಅಂತಿದ್ದರೆ ನಮ್ಮ ಪ್ರತಿಷ್ಠಾನದಿಂದ ಅನೇಕ ಪುಸ್ತಕಗಳು ಪ್ರಕಾಶನವಾಗಿದೆ. ಇದು ಪ್ರಿಂಟ್ ಆಗಿದೆ, ಗೀತಾ ಮಹಾತ್ಮ ಅಂದರೆ ಪೂರ್ತಿ ಪುಸ್ತಕ ಸಿಗುತ್ತೆ, ಅದು ಬಂದಿದೆ, ಬೇಕಾದ್ರೆ ತೊಗೊಳ್ಬಹುದು ಅದನ್ನು. ಜೊತೆಗೆ ನಮ್ಮ ಪ್ರತಿಷ್ಠಾನದಿಂದ ಪ್ರತಿ ತಿಂಗಳು ಕೂಡ ಶ್ರೀ ವ್ಯಾಸಮಧ್ವ ಅಂತ ಒಂದು ಮಂತ್ಲಿ ಮ್ಯಾಗಝಿನ್ ಶುರುವಾಗಿದೆ. ಒಂದು ವರ್ಷದಿಂದ 15 ಐತೆ ಈಗಾಗಲೇ. ಯಾರು ಚಂದಾದಾರರಾಗದಿದ್ದರೆ ಆಗಬಹುದು. ಪ್ರತಿ ತಿಂಗಳು ಮನೆಗೆ ಬರುತ್ತೆ. ಆ ತಿಂಗಳಲ್ಲಿ ಮಾಡಬೇಕಾದ ಮುಖ್ಯ ಕಾರ್ಯಗಳು, ಆ ಹೇಳಬೇಕಾದ ಮಂತ್ರಗಳು, ಗ್ರಹಣ ಇತ್ಯಾದಿ ಬರುತ್ತಲ್ಲ ಅದರ ವಿಶೇಷ ಅಂಶಗಳು. ಮುಂದಿನ ಗ್ರಹಣ ಇದೆ, ಕೃಷ್ಣಾಷ್ಟಮಿ ಏನು ಮಾಡಬೇಕು, ವರ್ಮಾರಷ್ಟಮಿ, ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಚಂದಾದಾರ ಆಗ್ತಕ್ಕಂಥವರಾಗಬಹುದು, ಅದಕ್ಕೆಲ್ಲ ವ್ಯವಸ್ಥೆ ಇದೆ. ನಾಳೆ ಸರಿಯಾಗಿ 6:30 ಪ್ರಾರಂಭ ಮಾಡೋಣ ಅಂತ ಹೇಳ್ತಾ. ಮತ್ತೆ ನಮ್ಮಲ್ಲಿ ಸಿಡಿಗಳು ಸಿಗುತ್ತೆ, ತುಂಬ ಸಿಡಿಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತಾ, ಆಮೇಲೆ ಇದು ಹರಿವಂಶ, ಸುಮಧು ವಿಜಯ, ಶ್ರೀನಿವಾಸ ಕಲ್ಯಾಣ, ಎಲ್ಲ ಸಿಡಿಗಳು ಸಿಗುತ್ತೆ. ಆ ಸಿಡಿಗಳ MP3 ಸಿಡಿ ಅಂದರೆ ಭಾಳ ಕಡಿಮೆ ಬೆಲೆ. ನೀವು ಬೇರೆ ಸಿಡಿಗಳಲ್ಲಿ 10 ಸಿಡಿ ಒಂದೇ ಸಿಡಿ ಎಲ್ಲ ಬಂದ್ಬಿಡುತ್ತೆ, ಹೆಚ್ಚು ಕಡೆ ಬರೀ 50 ರೂಪಾಯಿ ಅಷ್ಟೇ. ಒಂದೊಂದು ಸಿಡಿ 50 ರೂಪಾಯಿ ಬೆಲೆಗೆ ಇಡೀ ಸುಮಧು ವಿಜಯ, ಇಡೀ ಶ್ರೀನಿವಾಸ ಕಲ್ಯಾಣ ಎಲ್ಲ ಕೇಳ್ಬೋದು, ಅದೆಲ್ಲ ಸಿಗುತ್ತೆ. ಅದು ಉಪಯೋಗ ಮಾಡಿಕೊಳ್ಳೋ ಆಸೆ ಇರೋರು ಮಾಡಿಸ್ಕೋಬಹುದು ಅಂತ ಹೇಳ್ತಾ. ನಾಳೆ ಸರಿಯಾಗಿ 6:30 ಉಪನ್ಯಾಸ ಪ್ರಾರಂಭ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತೀವಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸ.